ಸುಖಾದಿಗಳ ಅನುಭವವು ಕೂಡ ಆಗಲೇಬೇಕು. ಅಂಶ ಅಂಶಗಳಿಗೆ ಸುಖ ದುಃಖಗಳ ಅನುಭವ ಆಗಬೇಕು. ಆದ್ದರಿಂದ ನಾವೆಲ್ಲ ಕೂಡ ಬ್ರಹ್ಮನೇ ಆಗಿದ್ದಿದ್ರೆ ಬ್ರಹ್ಮನ ಸುಖ ನಮಗಾಗಬೇಕು, ನಮ್ಮ ದುಃಖ ಬ್ರಹ್ಮನಿಗೂ ಆಗಬೇಕು. ಅದು ಆಗ್ತಾ ಇಲ್ಲ, ನಮಗಂತೂ ಆ ಸುಖ ಆಗ್ತಾ ಇಲ್ಲ ಅಂದಮೇಲೆ ಬ್ರಹ್ಮನಲ್ಲ ಅಂತ ಸ್ಪಷ್ಟ ಆಯಿತು. ಬ್ರಹ್ಮನ ಲಕ್ಷಣದಲ್ಲಿ ಆ ದುಃಖ ಆಗೋದಿಲ್ಲ, ಅದರಿಂದಾಗಿನೇ ಅದು ಐಕ್ಯ ಕೊಡೋದಿಲ್ಲ. ಮತ್ತೆ ಹೇಳ್ತಾರೆ, ಈ ಪ್ರತ್ಯಕ್ಷಾದಿ ಸಿದ್ಧವಾದದ್ದು ಜೀವೇಶ್ವರ ಭೇದ, ಕಣ್ಣಾರೆ ಕಾಣ್ತಾ ಇದೆ, ಯುಕ್ತಿ ಹೇಳ್ತಾ ಇದೆ, ಶ್ರುತಿಗಳು ಹೇಳ್ತಾ ಇವೆ, ದಾಸುಪರ್ಣ ಸಯುಜ ಸಖಾಯ ಇತ್ಯಾದಿಯಾಗಿ. ಮತ್ತೆ ದೇವರ ಮಹಿಮೆಯನ್ನು ಸತ್ಯಸ್ಸೋ ಅಸ್ಯ ಮಹಿಮಾ, ದೇವರ ಮಹಿಮೆ ಸತ್ಯ ಅಂಥೇಳಿ ಶ್ರುತಿಗಳು ಹೇಳಿವೆ. ಯಾವ ವೇದಗಳಿಂದ ನಮಗೆ ದೇವರ ಬಗ್ಗೆ ಗೊತ್ತಾಯಿತೋ ಅದೇ ವೇದಗಳೇನು ಹೇಳ್ತಾ ಇವೆ, ದೇವರ ಮಹಿಮೆಯನ್ನು ಸತ್ಯ ಅಂತ ಹೇಳ್ತಾ ಇವೆ. ಆದ್ದರಿಂದನೇ ಎಲ್ಲ ಕಾರಣದಿಂದ ಯಾವ ಉಪಾಧಿ ಇದ್ದಾಗಿಯೂ ಸಹ ಭೇದ ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿನೇ ಇರತಕ್ಕಂಥ ಭೇದ ಸತ್ಯವಾದ ಭೇದ. ಸೊ ದ್ವೈತಾಂಬುದು ಸತ್ಯವಾದದ್ದೇ ಹೊರತು ಎಂದೂ ಕೂಡ ಅದು ಸೃಷ್ಟಿಯಾಗಿ ಬಂದಿದ್ದಲ್ಲ ಅಂತ ನಿರೂಪಣೆ ಮಾಡಿದರು. ಈಗ ಮಾಯಾವಾದ ಖಂಡನ, ಮಾಯಾವಾದವನ್ನು ಖಂಡನ ಮಾಡೋದು ಹೇಗೆ ಅಂತ ಹೇಳ್ತಾರೆ. ನರಸಿಂಹದೇವರ ಸ್ತೋತ್ರವನ್ನು ಮಾಡಿ, ಇವತ್ತಂ ಅನಾರಂಭಣೀಯಂ ಅನ್ಯಥಾ ಪ್ರತಿಪಾದಕತ್ವಾತ್ ಯದಿತ್ಥಂ ತತ್ತಥಾ ಯಥಾ ಸಂಪ್ರತಿಪನ್ನಂ ವಿಮತಂ ಅನಾರಂಭಣೀಯಂ. ವಿಮತಂ ಅನ್ನೋದು ಹೇಗೆ ಅಂದರೆ ದ ಶೂಟ್ ಅಂತ ಅರ್ಥ, ಶೂಟ್ ಅಂಡರ್ ಕನ್ಸಿಡರೇಷನ್ ಕೇಸ್ ಅಂತ ಅರ್ಥ. ವಿಮತಂ ಏನು ವಿಮತಂ ಅಂದರೆ, ಏನೀಗ ಅದ್ವೈತ ಶಾಸ್ತ್ರಂ ಇದು ಅನಾರಂಭಣೀಯಂ, ಅನಾರಂಭಣೀಯಂ ಆರಂಭಣೆಗೆ ಯೋಗ್ಯವಾದದ್ದಲ್ಲ. ಏನು ಆರಂಭಣೆಗೆ ಯೋಗ್ಯವಾದದ್ದಲ್ಲ ಅಂದರೆ ಏನು? ಆರಂಭ ಅಂದರೆ ಶುರು ಮಾಡು, ಶುರು ಮಾಡಲಿಕ್ಕೆ ಯೋಗ್ಯ ಅಲ್ಲ ಅಂತ ಅರ್ಥ. ಏನರ್ಥ? ಓದ್ತಾರೆ ಮಾಡ್ತಾರೆ ಎಲ್ಲ ಹೋಗ್ತಾರೆ, ಶುರು ಮಾಡಲಿಕ್ಕೆ ಯೋಗ್ಯ ಅಲ್ಲ ಅಂದರೆ ಏನರ್ಥ ಅಂದರೆ, ಆರಂಭಣೀಯ ಶಬ್ದಕ್ಕೆ ಉಪಾದೇಯ ಅಂತ ಅರ್ಥ. ಉಪಾದೇಯ ಅಂದ್ರೇನು? ಅದನ್ನು ಅಧ್ಯಯನ ಮಾಡಲಿಕ್ಕೆ ಯೋಗ್ಯವಾದದ್ದನ್ನು ಉಪಾದೇಯ ಅಂತ ಕರೀತಾರೆ. ಅಧ್ಯಯನ ಮಾಡಲಿಕ್ಕೆ ಯೋಗ್ಯವಾದದ್ದು, ಅಧ್ಯಯನ ಮಾಡಲಿಕ್ಕೆ ಯೋಗ್ಯವಾಗಬೇಕಾದ್ರೆ ಒಂದು ವಸ್ತು ಏನಾಗಿರಬೇಕು ಅಂದರೆ ಅದಕ್ಕೆ ನಾಲ್ಕು ಇರಬೇಕು. ಅನುಬಂಧ ಚತುಷ್ಟಯ ಅಂತ ಹೆಸರು, ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ, ನಾಲ್ಕಿದ್ರೆ ಅದಕ್ಕೆ ಉಪಾದೇಯತ್ವ ಬರುತ್ತೆ, ಆರಂಭಣೀಯತ್ವ ಬರುತ್ತೆ. ಅದರಲ್ಲಿ ಅಧಿಕಾರಿ ಅಂದರೆ ಏನು? ಅರ್ಹತೆ ಇರತಕ್ಕಂಥ ವ್ಯಕ್ತಿ, ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಅರ್ಥ. ಅಧಿಕಾರಿ ಅಂದರೆ ಆಫೀಸರ್ ಅಂತ ಅರ್ಥಲ್ಲ, ಎಲಿಜಿಬಲ್ ಆಗಿರೋರು. ಯಾವುದೊಂದು ಕೋರ್ಸ್ ಓಪನ್ ಮಾಡ್ತಾರೆ, ಕೋರ್ಸಿನ ಬಗ್ಗೆ ಹೇಳ್ತಾರೆ, ಹೂ ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಹೇಳ್ತಾರೆ. ಎಮ್ ಎ ಬೇಕು, ಬಿ ಆದವರು ಅಪ್ಲೈ ಮಾಡಬಹುದು, ಗೊತ್ತಾಯ್ತಾ? ಆ ರೀತಿಯಲ್ಲಿ ಒಬ್ಬ ಅರ್ಹರಾದ ವ್ಯಕ್ತಿ ಇರಬೇಕು. ಆಮೇಲೆ ಒಂದು ವಿಷಯ ಇರಬೇಕು, ಅದಕ್ಕೆ ವಿಷಯ ಇರಬೇಕು. ಅದು ಯಾವ ವಿಷಯ? ಪುಸ್ತಕ ತೆಗೆದ್ರೆ ಹೆಡ್ಡಿಂಗೇ ಇಲ್ಲ, ಈಗ ಓದೋದೇನದನ್ನು ಒಂದು ವಿಷಯ ಇರಬೇಕಲ್ಲ, ಏನು ವಿಷಯ ಹೇಳ್ತೀರಿ ಅಂತೇಳಿ. ಆಮೇಲೆ ಅದರಿಂದ ಒಂದು ಪ್ರಾಸ್ಪೆಕ್ಟ್ಸ್ ಇರಬೇಕು. ಕೋರ್ಸ್ ಓದಿದ ಮೇಲೆ ಎಲ್ಲೂ ಕೆಲಸ ಸಿಗೋದಿಲ್ಲ ಅಂತ ಇರೋ ಓದ್ತವ್ರ ಅದನ್ನು ಫಸ್ಟ್ ಇಂತಿಂಥ ಕೆಲಸ ಸಿಗುತ್ತೆ ಅಂತ ಹೇಳಬೇಕು. ಒಂದು ಪ್ರಯೋಜನ ಅಂತ ಹೇಳ್ತಾರೆ, ಅದು ಅಧಿಕಾರಿ ವಿಷಯ ಪ್ರಯೋಜನ ಮತ್ತು ಸಂಬಂಧ. ದೊಡ್ಡ ಟ್ಯಾಪ್ ಇದೆ, ಟ್ಯಾಂಕ್ ಇದೆ, ಫುಲ್ ಇದೆ, ಖುಷಿಯಿರೋ ಖುಷಿ ನೋಡ್ತಾರೆ. ಇದೇ ಇಲ್ಲ, ಔಟ್ಲೆಟ್ಟೇ ಇಲ್ಲ, ಅದು ಸಂಬಂಧ ಕನೆಕ್ಷನ್ ಇರಬೇಕು. ನಮಗೆ ನೀರು ಬೇಕು, ನೀರಿದೆ, ತಗೊಳ್ಳೋದು ಕನೆಕ್ಷನ್ನೇ ಇಲ್ಲ. ಆದ್ದರಿಂದ ಸಂಬಂಧ ಇರಬೇಕು. ನಾಲ್ಕು ಇದ್ದಾಗ ಏನಂತ ಕರೀತಾರೆ ಅದನ್ನು? ಇದು ಅದು ಹೌ ಟು ಅಪ್ಲೈ ಅಂತ ಹಾಕಿರ್ತಾರೆ. ಇಷ್ಟೇ ಅಲ್ಲ, ಕೋರ್ಸು, ಎಲಿಜಿಬಲ್ ಕ್ಯಾಂಡಿಡೇಟ್ಸು, ಪ್ರಾಸ್ಪೆಕ್ಟ್ಸು, ಹೌ ಟು ಅಪ್ಲೈ ಅಂತ ಒಂದಿರುತ್ತೆ, ಗೊತ್ತಾಯ್ತಾ? ಅಪ್ಲಿಕೇಶನಲ್ಲಿ ಅಡ್ರೆಸ್ಸೇ ಇಲ್ಲ, ಏನು ಮಾಡೋದು, ಮುಂದೆ ಏನು ಮಾಡೋದು, ಒಳ್ಳೆ ಕೋರ್ಸು ಬೆಸ್ಟ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲ, ವೇಸ್ಟ್ ಅದು. ಆದ್ದರಿಂದ ಕಾಂಟ್ಯಾಕ್ಟ್ ಆಗಬೇಕು. ನಾಲ್ಕಿದ್ದಾಗ ಏನಂತ ಕರೀತಾರೆ ಅದನ್ನು? ಅನುಬಂಧ ಚತುಷ್ಟಯ. ಅನುಬಂಧ ಚತುಷ್ಟಯ, ಚತುಷ್ಟಯ ನಾಲ್ಕು, ಅನುಬಂಧ ಅಟ್ಯಾಚ್ಡ್ ಬಾರ್. ಯಾವುದಕ್ಕೋಸ್ಕರ? ಒಂದು ಗ್ರಂಥ ಅಧ್ಯಯನಕ್ಕೆ ಅರ್ಹವಾಗಬೇಕಾದ್ರೆ ಇದು ಬಂತು. ಈಗ ಈ ಅದ್ವೈತ ಶಾಸ್ತ್ರ ಇದೆ, ಇದನ್ನು ಊರ್ಲಕ್ಕೆ ಹೊರಡ್ಬೋದಾ ಅಂತ ಪ್ರಶ್ನೆ. ಈಗ ಇಷ್ಟೆಲ್ಲ ಇಟ್ಕೊಂಡು ಹೋಗ್ಬೇಕು. ಮತಂ ಅನಾರಂಭಣೀಯಂ, ಈ ಅದ್ವೈತ ಮತ ಅನ್ನೋದು ಮಾಯಾವಾದ ಅಂದರೂ ಒಂದೇ, ಅದ್ವೈತ ಮತ ಅಂದರೂ ಒಂದೇ. ಮಾಯಾವಾದ ಅಂತ ಯಾತಕ್ಕೆ ಹೆಸರು ಅಂದರೆ, ಅಖಿಲಂ ಬ್ರಹ್ಮಭಿನ್ನಂ ಅಖಿಲಂ ಮಾಯಾಕಲ್ಪಿತಂ ಇತಿ ವಾದ ಮಾಯಾವಾದ. ಬ್ರಹ್ಮನನ್ನು ಬಿಟ್ಟರೆ ಉಳಿದೆಲ್ಲ ಏನದು? ಮಾಯೆಯಿಂದ ಕಲ್ಪಿತ, ಮಾಯಾ ಅಂದರೆ ಅವಿದ್ಯಾ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಮಾಯಾವಾದ ಅಂತ ಅದಕ್ಕೆ ಹೆಸರು. ಅದ್ವೈತ ಅಂತ ಹೇಳಿದರೆ ಅವರಿಗೆ ಸಿಟ್ಟು ಬಂದ್ಬಿಡುತ್ತೆ, ಮಾಯಾವಾದ ಅಂದರೆ ಅರ್ಥ ಆಗೋದಿಲ್ಲ. ಮಾಯಾವಾದ ಅಂತ ಹೇಳ್ತಾರೆ, ಯಾರನ್ನೋ ಬೈತಾರೆ ಅಂತ ಹೇಳ್ಕೊಂಡಿರ್ತಾರೆ, ಗೊತ್ತಾಯ್ತಾ? ಆದ್ದರಿಂದ ಸಭೆಗಳಲ್ಲಿ ಹೇಳ್ಬೇಕಾದ್ರೆ ಮಾಯಾವಾದ ಅಂತ ಹೇಳ್ಬಿಟ್ಟು ಅವರೇ ಚಪ್ಪಾಳೆ ಕಡೆ ಕೇಳ್ತಿರ್ತಾರೆ, ಯೋಚನೆ ಆಗೋದಿಲ್ಲ. ಅದ್ವೈತ ಅನ್ನೋ ಪದ ಇರಿಟೇಟಿಂಗ್ ಪದ ಆಗುತ್ತೆ ಅವ್ರು, ಯಾಕೆ ಹೆಚ್ಚು ಪಾಪ್ಯುಲರ್ ವರ್ಡ್ ಅದು. ಅದಕ್ಕೋಸ್ಕರ ಮಾಯಾವಾದ ಅಂದರೂ ಒಂದೇ, ಅದ್ವೈತ ಅಂದರೂ ಒಂದೇ. ನಿಮ್ಮ ಅನಾರಂಭಣೀಯಂ, ನಿಮ್ಮ ಅದ್ವೈತ ಶಾಸ್ತ್ರವನ್ನು ಓದಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅನ್ಯಥಾ ಪ್ರತಿಪಾದಕತ್ವ, ಅದರಲ್ಲಿ ಏನಿದೆ ಸುಳ್ಳಿದೆ, ಸರಿ ಇಲ್ಲ ಅದರೊಳಗೆ. ಯಥಾ ಅಯಥ, ಯಥಾ ಕಾಪೋಸಿಟ್ ಅನ್ಯಥ, ಯಥಾ ಅನ್ಯಥ. ಯಥಾರ್ಥ ಪ್ರತಿಪಾದಕತ್ವ ಇದ್ದರೆ, ಒಂದು ವಿಷಯನ ಸರಿಯಾಗಿ ಹೇಳಿದರೆ ಆ ಗ್ರಂಥವನ್ನು ಓದಬೇಕು. ಇದು ಸರಿಯಾಗಿ ಹೇಳ್ತಕ್ಕಂಥ ಗ್ರಂಥ ಅಲ್ಲ ಇದು. ಯಾತಕ್ಕೆ? ಯದಿತ್ತಂ ತತ್ತಥಾ ಯಥಾ ಸಂಪ್ರತಿಪನ್ನಂ, ಯದಿತ್ತಂ ತತ್ತಥಾ ಯಥಾ ಸಂಪ್ರತಿಪನ್ನಂ ಅಂದರೆ ವ್ಯತಂ ಅನಾರಂಭಣೆ ಎಂಬುದು ಪ್ರತಿಜ್ಞೆ. ಅನ್ಯಥಾ ಪ್ರತಿಪಾದಕತ್ವಾತ್ ಹೇತು, ಇದು ದೃಷ್ಟಾಂತ. ಯದಿತ್ತಂ ತತ್ಥಾ ಯಥಾ ಸಂಪ್ರತಿಪನ್ನಂ ಹಿಂದ ಹೇಳಿದೆ. ಪರ್ವತೋ ವ್ಯತಃ ಪರ್ವತಃ ವನ್ಯಮಾನ್, ಯಾತಕ್ಕೆ? ಧೂಮಾತ್, ಇದು ಪ್ರತಿಜ್ಞೆ. ಪರ್ವತ ವನ್ಯಮಾನ್ ಪ್ರತಿಜ್ಞೆ, ಧೂಮಾತ್ ಎಂಬುದು ಹೇತು. ಹೇತು ಅಂದರೆ ಕಾಸ್ ಅಂತಾರೆ, ಯಾವ ಕಾರಣಕ್ಕೋಸ್ಕರ ಅಂತ ಹೇಳ್ತೇವಲ್ಲ ಅದು. ಬಹಾನ ಸವತ್ ಅಡುಗೆ ಮನೆಯಂತೆ ಅದೇನದು ದೃಷ್ಟಾಂತ. ಮೂರಿರ್ಬೇಕು ಯಾವಾಗಲೂ ಕೂಡ, ಒಂದು ಅನುಮಾನ ಸಹ ಫಂಕ್ಷನ್ ಮಾಡಬೇಕಾದ್ರೆ ಪ್ರತಿಜ್ಞಾ ಹೇತು ದೃಷ್ಟಾಂತ ಮೂರಿರ್ಬೇಕು. ಈ ಮೂರರಲ್ಲಿ ವಿಮತಂ ಅನಾರಂಭಣೀಯಂ, ಅನ್ಯಥಾ ಪ್ರತಿಪಾದಕತ್ವ, ಇದರಲ್ಲಿ ಅನ್ಯಥಾ ಪ್ರತಿಪಾದಕತ್ವ ಹೇತು. ತಪ್ಪಾಗಿ ಹೇಳ್ತಿರೋದ್ರಿಂದ ಇದನ್ನು ಓದಬೇಕಾದ ಕಾರಣ ಇಲ್ಲ, ಅಧ್ಯಯನಕ್ಕೆ ಅರ್ಹವಾದ ಗ್ರಂಥ ಅಲ್ಲ. ಎದಿತ್ತಂ ತತ್ತಥ ಬೌದ್ಧಾದಿ ಶಾಸ್ತ್ರವತ್, ಬೌದ್ಧಶಾಸ್ತ್ರ ಓದಬಾರಂತ ಅವರು ಒಪ್ಕೊಂಡಿದ್ದಾರೆ. ಬೌದ್ಧಶಾಸ್ತ್ರ ಓದಕ್ಕೆ ಅರ್ಹವಾದದ್ದಲ್ಲ ಅಂತ ಹೇಳ್ತಾರೆ, ನಿಮ್ಮ ಶಾಸ್ತ್ರನೂ ಹಾಗೇನೆ ಅಂತ ಹೇಳಿದರು. ಆಗ ಸಿಟ್ಟು ಬಂತು. ಏನು ಹೇಗಂದರೆ, ಅಲ್ಲ ನಮ್ಮದು ಅನ್ಯಥಾ ಪ್ರತಿಪಾದಕ ಅಂತ ಹೇಳ್ತೀರಲ್ಲ, ಹೇಗೆ ಅನ್ಯಥಾ ಪ್ರತಿಪಾದಕ? ನಹಿ ಬ್ರಹ್ಮಾತ್ಮೈಕ್ಯಶ್ಚ ಯಥಾರ್ಥ್ಯಂ ತತ್ಪಕ್ಷೆ. ಇವತ್ತು ನೀವು ನಿಮ್ಮ ಶಾಸ್ತ್ರ ಏನಪ್ಪ ಹೇಳುತ್ತೆ, ನಿಮ್ಮ ಪ್ರಕಾರ ಏನು ಹೇಳುತ್ತಪ್ಪ ಆತ್ಮ ಅಮ್ಮ ಹೇಳ್ತಾರೆ, ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವ ನಾಪರ. ಹೌದಲ್ಲ, ಸೊ ಜಗತ್ತಲ್ಲ ಬ್ರಹ್ಮಾತ್ಮೈಕ್ಯ, ಬ್ರಹ್ಮ ಆತ್ಮ ಐಕ್ಯ, ಬ್ರಹ್ಮ ಜೀವೈಕ್ಯವನ್ನು ಹೇಳೋದು ನಿಮ್ಮ ಶಾಸ್ತ್ರ. ಹೌದಲ್ಲ, ಒಪ್ತೀರಾ ಅದನ್ನ? ಒಪ್ತಾರ, ಹೆಸರೇ ಬಂದಿರೋದೆ ಅದಕ್ಕೋಸ್ಕರ. ಹಾಗಿದ್ರೆ ಸರಿಯೋ ತಪ್ಪು? ನಿಮ್ಮ ಪ್ರಕಾರ ಸರಿಯೋ ತಪ್ಪು? ಅದು ನಮ್ಮ ಪ್ರಕಾರ ಬೇಡ, ನಿಮ್ಮ ಪ್ರಕಾರ ಸರಿಯೋ ತಪ್ಪು? ತತ್ಪಕ್ಷೆ, ನಿಮ್ಮ ಪಕ್ಷದ ಪ್ರಕಾರ ಕೂಡ ಸರಿಯಲ್ಲ ಅದು, ನಮ್ಮ ಪಕ್ಷದ ಪ್ರಕಾರ ನಿಮ್ಮ ಪಕ್ಷದ ಪ್ರಕಾರ ಕೂಡ ಸರಿಯಲ್ಲ. ಯಾತಕ್ಕೆ? ಅದ್ವೈತ ಹಾನೇಹೇ ಸ್ವರೂಪಾತಿ ರೇಖೆ. ಭಾಳ ಕೇರ್ಫುಲ್ ಆಗಿ ಓದಬೇಕು ಅದನ್ನ. ಅದ್ವೈತ ಹಾನೇಹೇ ಸ್ವರೂಪಾತಿ ರೇಖೆ. ಆಯ್ತು, ಬ್ರಹ್ಮ ಯಾಥಾತ್ಮ್ಯ, ಆತ್ಮ ಯಾಥಾತ್ಮ್ಯವನ್ನು, ಬ್ರಹ್ಮ ಆತ್ಮ ಐಕ್ಯವನ್ನು ನಿಮ್ಮ ಶಾಸ್ತ್ರ ಹೇಳುತ್ತೆ. ಹೌದಲ್ಲ, ಅದಂತೂ ಒಪ್ಕೊಂಡಿದ್ದೀರಿ. ಅದು ಸರಿಯಾದದ್ದೋ ತಪ್ಪಾದದ್ದೋ, ಅದು ತತ್ವ ಹೌದೋ ಅಲ್ಲೋ ಪ್ರಶ್ನೆ. ಈಗ ಬ್ರಹ್ಮಾತ್ಮ ಐಕ್ಯ ಎಂಬ ತತ್ವ ಹೌದೋ ಅಲ್ಲೋ? ಹೌದು ಅಂದರೆ ಅದ್ವೈತ ಹಾನೇಹೇ ಸ್ವರೂಪಾತಿರೇಕೆ. ಬ್ರಹ್ಮ ಸತ್ಯ ಪ್ಲಸ್ ಇನ್ನೊಂದು ಸತ್ಯ, ಯಾವ್ದು ಸತ್ಯ? ಬ್ರಹ್ಮಾತ್ಮ ಐಕ್ಯ ಸತ್ಯ, ಎರಡಾಗಲ್ಲ. ಈಗ ಬ್ರಹ್ಮ ಸತ್ಯ ಐಕ್ಯ ಸತ್ಯ ಅಂದಮೇಲೆ ಎರಡು ಸತ್ಯ ಬಂತಷ್ಟು ಏನಾಯ್ತು? ಅದ್ವೈತ ಮತ ಸತ್ತ, ಸತ್ಯ ಮತ ಆಯ್ತಲ್ಲಿ. ಸತ್ಯ ಎರಡು ಸತ್ಯ ಒಪ್ಪ ಆಗಿಲ್ಲ ಅವ್ರು, ಏನು ಮಾಡಬೇಕು ಅವರು? ಒಂದು ಸತ್ಯ ಬ್ರಹ್ಮನೂ ಸತ್ಯ, ನಿಮ್ಮ ಶಾಸ್ತ್ರನೂ ಸತ್ಯ, ಎರಡೆರಡಾಗಿ ಸತ್ಯ ಆಗುತ್ತೆ, ಒಂದು ಸತ್ಯ ಆಗಬೇಕಷ್ಟೆ. ಅದೇ ಸ್ವರೂಪಾತಿರೇಕೆ ಅದ್ವೈತ ಹಾನಿ, ಅದ್ವೈತ ಹೊರಟೋಯ್ತು. ಸ್ವರೂಪಾತಿರೇಕೆ ಅಂದ್ರೆ ಏನು? ಅದು ಬ್ರಹ್ಮನ ಸ್ವರೂಪದಿಂದ ಭಿನ್ನವಾದದ್ದು ಪ್ಲಸ್ ಸತ್ಯ. ಅರ್ಥ ಆಯ್ತಾ? ಬ್ರಹ್ಮ ಸತ್ಯ, ಬ್ರಹ್ಮನಿಂದ ಭಿನ್ನವಾದದ್ದು ಅದ್ವೈತ, ಅದು ಆತ್ಮ ಯಥಾತ್ಮ ಐಕ್ಯ, ಅದು ಸತ್ಯ. ಅಂದರೆ ಎರಡು ಸತ್ಯ ಒಪ್ಕೊಂಡಾಯ್ತು ಹೊರಟು. ಸ್ವರೂಪ ಅತಿರೇಕೆ, ಡಿಫರೆಂಟ್ ಫ್ರಮ್ ದಿ ಸ್ವರೂಪ ಬ್ರಹ್ಮನ್ ಅಂತಾದರೆ, ಬ್ರಹ್ಮನ್ ಒಂದು ಸತ್ಯ, ಇದೊಂದು ಸತ್ಯ, ಎರಡು ಸತ್ಯ ಆಯಿತು. ಅದ್ವೈತ ಹಾನೇಹೇ ಅದ್ವೈತ ಗಾನ್ ಅಂತ ಹೇಳಿದರು. ಅನತಿರೇಕೆ, ಇಲ್ಲ ಇಲ್ಲ ಇಲ್ಲ, ಅದು ಬ್ರಹ್ಮನ ಸ್ವರೂಪನೇ, ಇನ್ನೊಂದು ಪದಾರ್ಥ ಅಲ್ಲ ಅದು. ಬ್ರಹ್ಮ ಪ್ಲಸ್ ಬ್ರಹ್ಮಾತ್ಮೈಕ್ಯ ಏನದು? ಎರಡು ಒಂದೇ ಅಂತ ಹೇಳ್ತೀರಾ, ಅದು ಆಗಲಿ. ಅನತಿರೇಕೆ ಸ್ವಪ್ರಕಾಶತ್ವಾದ ಆತ್ಮನಃ ಸಿದ್ಧ ಸಾಧನತ. ಬ್ರಹ್ಮನ ಸ್ವರೂಪವೇ ಆಗೋದಾದರೆ ಅದಕ್ಕೆ ಶಾಸ್ತ್ರ ಬೇಕಾಗಿಲ್ಲ. ಯಾತಕ್ಕೆ? ಇವತ್ತು ಹಾಲಿದೆ, ಹಾಲಿನ ಬಣ್ಣ ಕೊಡ್ಲಿಕ್ಕೆ ಇನ್ನೊಬ್ಬನ ಯಾವನು ಬರಬೇಕಾ? ಹಾಲು ಕೊಡ್ಲಕ್ಕೊಬ್ಬ, ಬಣ್ಣ ಕೊಡ್ಲಕ್ಕೊಬ್ಬ ಬರಬೇಕಾ? ಹಾಲಿನ ಜೊತೆಗೆ ಏನು ಬರುತ್ತೆ? ಬಣ್ಣನೂ ಬಂದ್ಬಿಡುತ್ತೆ. ಹೌದು ತಾನೆ? ಸೊ ಬ್ರಹ್ಮನದ್ದು, ಬ್ರಹ್ಮ ಯಾವಾಗಿದ್ದಾನೋ ಬ್ರಹ್ಮ ಸ್ವಪ್ರಕಾಶ ನಿಮ್ಮ ಪ್ರಕಾರ. ಸೊ ಆತ್ಮೈಕ್ಯ ಒಂದೇನೋ ಒಂದು ಪ್ರಾಪರ್ಟಿ, ಗೊತ್ತಾಯ್ತಾ? ಹಾಲು, ಹಾಲಿನ ಬಣ್ಣ ಹೇಗೋ, ಬ್ರಹ್ಮ ಬ್ರಹ್ಮಾತ್ಮೈಕ್ಯ ಎರಡು ಏನವೋ ಒಂದೇ ಅಂತಾಯ್ತು. ಒಂದೇ ಅಂದಮೇಲೆ ಶಾಸ್ತ್ರ ಹೇಳ್ಬೇಕಾಗುತ್ತೆ. ಒಂದನ್ನೇ ಹೇಳೋದಕ್ಕೋಸ್ಕರ ಶಾಸ್ತ್ರ ಹೇಳೋದಕ್ಕೆ ಕಾರಣ ಇಲ್ಲ. ಆದ್ದರಿಂದ ಶಾಸ್ತ್ರ ಏನಾಯ್ತಾಗ ಸಿದ್ಧ ಸಾಧನಂ, ಸಿದ್ಧ ಸಾಧನಂ. ಸಿದ್ಧ ಸಾಧನಂ ಅಂದ್ರೇನು? ಹೇಳಿದ್ದೇನೆ ಹೇಳು, ಹೊಸ ವಿಷಯ ಏನಿಲ್ಲ ಅದರೊಳಗೆ. ಆದ್ದರಿಂದ ಅದು ಓದಬೇಕಾದ ಕಾರಣ ಇಲ್ಲ. ಸೊ ಓದಬೇಕಾದ್ರೆ ಎರಡು ಕಾರಣ ಇರಬೇಕು. ಒಂದು ಸತ್ಯ ಆಗಿರಬೇಕು, ಹೊಸ ವಿಷಯ ಆಗಿರಬೇಕು. ಅರ್ಥ ಆಯ್ತಾ? ಒಂದು ಸತ್ಯ ಸತ್ಯ ಎಲ್ಲ ಕೂಡ ಎಲ್ಲ ಒಂದು ದೊಡ್ಡ ಸಭೆ ಸೇರಿಸಿಬಿಟ್ರು, ನಾಲ್ಕು ನಾಲ್ಕು 16 ಅಂತ ಅನೌನ್ಸ್ ಮಾಡಿ ಹೋಗ್ಬಿಟ್ಟ ರೆಡಿ ಅಂತೆ. ಸಿಟ್ಟು ಬಂದ್ಬಿಡ್ತಾರೆ, ಸುಳ್ಳೇನು ಹೇಳಿಲ್ಲ ಅವನು. ಬಟ್ ಏನದು ಸಿದ್ಧ, ಎಲ್ಲ ಗೊತ್ತಿರೋದನ್ನ ಹೇಳ್ತಿದ್ದಾರೆ ಅಂತೇಳಿ. ಸೊ ಬ್ರಹ್ಮನೇ ಗೊತ್ತು, ಬ್ರಹ್ಮ ಬ್ರಹ್ಮ ಸ್ವಪ್ರಕಾಶರಾದ್ರೆ ಆತ್ಮೈಕ್ಯನೂ ಗೊತ್ತಾಗೋದ್ರಿಂದ ಅದು ಗ್ರಂಥ ಬೇಕಾಗಿಲ್ಲ, ನಿಮ್ಮ ಶಾಸ್ತ್ರ ಬೇಕಾಗಿಲ್ಲ. ಮುಗಿದೋಗ್ತಾರೆ. ಇಲ್ಲ ಅದು ಬ್ರಹ್ಮ ಬೇರೆ ಅದು ಬೇರೆ ಅಂದರೆ ಎರಡು ಸತ್ಯ ಒಪ್ಪಿಕೊಂಡಾಗ ಮತ್ತೆ ಶಾಸ್ತ್ರ ಬೇಕಾಗಿಲ್ಲ. ಇದೆಲ್ಲ ಫೌಂಡೇಶನ್, ಇದು ಅಟ್ಯಾಕ್ ಮಾಡಿದರೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ, ಇವತ್ತಿಗೂ ಸಾಧ್ಯ ಇಲ್ಲ. ತಿಳಿಯುತ್ತಿಲ್ಲ, ಇವೆಲ್ಲ ಬೇಸಿಕ್ ಆರ್ಗ್ಯುಮೆಂಟ್ಸು. ಅದನ್ನು ಹೇಳಿದರು, ಅದು ಒಂದು ಎರಡೇ ವಾಕ್ಯದಲ್ಲಿ. ಹಾಗೆ ವಾಕ್ಯೇನೈಕೇನ ಅಕ್ಷಿಪತ್ ಹರ್ಷ ತೀರ್ಥ ಪದ್ಯದಲ್ಲಿ ಬರ್ತದೆ ಅವರು. ಸಪಾದ ಲಕ್ಷ ಅಂತ ಅವ್ರ ಗ್ರಂಥಗಳು. ಒಂದು ಕಾಲು ಲಕ್ಷ ಆಚಾರ್ಯ ಏನು ಮಾಡಿದರು? ಒಂದೇ ಪಾದದಿಂದ ಚೂರು ಅರ್ಧ ಶ್ಲೋಕಾರ್ಧೇನ, ಒಂದು ವಾಕ್ಯೇನ ಏಕೇನ ಒಂದು ಸೆಂಟೆನ್ಸಿಂದ ಬ್ಲಾಸ್ಟ್ ಮಾಡಿಬಿಟ್ರು ಅಂತ ಹೇಳ್ತಾರೆ. ದೊಡ್ಡ ಬಿಲ್ಡಿಂಗ್ ಬ್ಲಾಸ್ಟ್ ಮಾಡಿ ಎಷ್ಟೊತ್ತು ಬೇಕು ಬ್ಯಾನ್ ಮಾಡಿದರೆ ಢಮ ಅಂತ ಹೋಗ್ಬಿಡುತ್ತೆ. ಆ ರೀತಿ ಆಯಿತು ಅಂತ ಹೇಳಿದರು. ನಿರ್ವಿಶೇಷತ್ವ ಯಾವುದು? ಇದು ಮುಂದೆ ಬರ್ರಿ, ಇದರಲ್ಲೇ ಬರುತ್ತೆ. ನಿರ್ವಿಶೇಷತ್ವಾದ ಆತ್ಮನಃ ನ ಅನಧಿಗತೋ ವಿಶೇಷ. ಇನ್ನ ನೋಡಿ, ಹಾಗೆ ಹೇಳಬಾರ್ದು. ಬ್ರಹ್ಮ ಇದ್ದಾನೆ, ಆತ್ಮ ಐಕ್ಯ ಅಂಬದು ಅವನ ಸ್ವರೂಪನೇ, ಏನು ಬೇರೆ ಅಲ್ಲ. ಆದರೆ ಅದು ವಿಶೇಷ, ವಿಶೇಷ ಆದ್ದರಿಂದ ಬ್ರಹ್ಮ ಗೊತ್ತಿದ್ರು ಕೂಡ, ಇವತ್ತು ದೇವರು ಅಂತ ಗೊತ್ತಿದ್ರು ಕೂಡ ಅನಂತ ಗುಣಪೂರ್ಣ ಅಂತ ವಿಶೇಷ ತಿಳ್ಕೊತೇವೆ ನಾವೀಗ, ದೋಷ ದೂರ ಅಂತ ವಿಶೇಷ ತಿಳ್ಕೊತೇವೆ ಇಲ್ವೋ? ಹಾಗೆ ಬ್ರಹ್ಮನ ಬ್ರಹ್ಮಾತ್ಮ ಐಕ್ಯ ಇದೆಯಲ್ಲ, ಅದು ಏನದು? ವಿಶೇಷ. ಅದು ತಿಳ್ಕೊತೇವೆ, ಏನು ತೊಂದರೆ ಇದೆ ಅದರೊಳಗೆ? ಸೊ ಬ್ರಹ್ಮನೂ ಒಂದೇ, ಬ್ರಹ್ಮಾತ್ಮೈಕ್ಯನೂ ಒಂದೇ. ಬ್ರಹ್ಮನ ವಿಶೇಷ ಬ್ರಹ್ಮಾತ್ಮೈಕ್ಯ ಅಂತ ಯಾಕೆ ಹೇಳಬಾರ್ದು? ಅದಕ್ಕೆ ಹೇಳ್ತಾರೆ ನಿರ್ವಿಶೇಷತ್ವಾದ ಆತ್ಮನೋ ಅನಾಧೇಯತೋ ವಿಶೇಷ. ಹಾಗೆ ಹೇಳಾಗಿಲ್ಲ ಅವರು. ಅವ್ರ ಪ್ರಕಾರ ಬ್ರಹ್ಮ ಯಾರವನು? ನಿರ್ವಿಶೇಷ ಅವರು. ಗೊತ್ತಾಯ್ತಾ? ಹ್ಯಾವಿಂಗ್ ನೋ ಅಟ್ರಿಬ್ಯೂಟ್ಸ್ ಅಟ್ ಆಲ್. ನಮ್ಮ ಪ್ರಕಾರ ದೇವರು ಅನಂತಾನಂತ ಕಲ್ಯಾಣ ಒಳಪುರು, ನಮಗೆ ಯೋಚನೆ ಇಲ್ಲ. ಅವರಿಗೆ ಪ್ರಾಬ್ಲಮ್ ಇದೆ. ಬ್ರಹ್ಮ ನಿರ್ವಿಶೇಷ, ನಿರ್ವಿಶೇಷ ಸ್ವಯಂ ಭಾತೆ ಕಿಮಜ್ಞಾನಾವೃತಂ ವ್ರಜೇತ್ ಭವೇತ್. ನಿರ್ವಿಶೇಷ ಸ್ವಯಂ ಪ್ರಕಾಶ ಅಂದಮೇಲೆ, ಸ್ವಯಂ ಪ್ರಕಾಶ ಅಂದಮೇಲೆ ಇರೋದೆಲ್ಲ ಕಾಣಬೇಕು. ವಿಶೇಷ ಕಾಣಕ್ಕಿಲ್ಲ, ವಿಶೇಷ ಇಲ್ವೇ ಇಲ್ಲ ಅದರೊಳಗೆ. ವಿಶೇಷ ಇಲ್ವೇ ಇಲ್ಲ, ಅದರಿಂದಾಗಿನೆ ನಿರ್ವಿಶೇಷತ್ವಾದ ಆತ್ಮನಃ ನ ಅನಧಿಗತೋ ವಿಶೇಷ. ಅಧಿಗತ ಅಂದರೆ ನೋನ್, ಅನಧಿಗತ ಅಂದರೆ ಅನ್ನೋನ್. ಬ್ರಹ್ಮ ಅನ್ನುವ ಏನಾಗಿದ್ದಾನವನು? ನಿರ್ವಿಶೇಷನಾದ್ದರಿಂದ ಅವನ ಬಗ್ಗೆ ಏನಾದ್ರು ಹೊಸ ವಿಷಯ ತಿಳ್ಕೊತೀವಿ ಅಂತ ಹೇಳಿದರೆ ಏನೂ ಇಲ್ಲ. ರಾಯರ ಬಗ್ಗೆ ನಮಗೆ ಗೊತ್ತಿದೆ. ಯಾರೋ ದೊಡ್ಡವರು ರಾಯರ ಬಗ್ಗೆ ಹೇಳಿದರು, ಮತ್ತೆ ಕೇಳ್ತೇವೆ ಅದಕ್ಕೆ ಗೊತ್ತಿರೋ ವಿಷಯ ಕೆಲವು ಹೇಳಿದರು. ಯಾವುದೋ ಹೊಸ ಗ್ರಂಥ ಸಿಕ್ತು ಅದನ್ನು ಹೇಳಿದರು. ಅದು ಒಳ್ಳೆ ಅಪೂರ್ವ ದೃಷ್ಟಾಂತ ಕೊಟ್ಟರೆ ಅದು ಹೇಳಿದ್ರು ಕರೆಕ್ಟ್. ಅದು ಯಾತಕ್ಕೆ ವಿಶೇಷಗಳಿವೆ. ಇವ್ರ ಪ್ರಕಾರ ಏನು ಬ್ರಹ್ಮ ಅಂದರೆ ಬ್ರಹ್ಮ ಅಷ್ಟೇ, ಏನೇನೂ ಇಲ್ಲ ಅದಕ್ಕೆ. ದೇರ್ಫೋರ್ ವಿಶೇಷ ಹೇಳ್ತೀವಿ ಅಂತ ಹೇಳಾಗಿಲ್ಲ. ಇನ್ನು ಸ್ವರೂಪ ಹೇಳ್ತೇವೆ ಅಂದರೆ ಸಿದ್ಧತ್ವ ಸ್ವರೂಪಸ್ಯ. ಬ್ರಹ್ಮ ಸ್ವಯಂ ಸಿದ್ಧ, ಅವ್ನು ಯಾರು ಹೇಳಬೇಕಾದ ಕಾರಣ ಇಲ್ಲ. ಟಾರ್ಚಿನ ತೋರ್ಸಕ್ಕೆ ಇನ್ನೊಂದು ಟಾರ್ಚ್ ಬೇಕಾ? ಲೈಟ್ ಬಿಟ್ಟು ಇನ್ನೊಂದು ಲೈಟ್ ಬಿಟ್ಟು ತೋರಿಸ್ತೀನಿ ಅಂತ ಕೇಳಿದರೆ ಗೊತ್ತಾಯ್ತಿಲ್ಲ. ಅದೇ ಇರುವೆ ಹೇಳ್ತಿ, ಇರುವೆ ಪ್ಯಾಕೆಟ್ ತಗೊಂಡ, ಇರುವೆ ಕೊಲ್ಲೋ ಪ್ಯಾಕೆಟ್ ತಗೊಂಡ, ಗೊತ್ತಾಯ್ತಿಲ್ಲ. ಏನು ಅಂತ ಇರುವೆ ಸತ್ತೋಗುತ್ತಿದ್ರಿಂದ ಅಂತ ಹೇಳಿದ. ಓಪನ್ ಮಾಡಿದ ಅದು ತುಂಬ ಇರುವೆಗಳು, ಅರ್ಥ ಆಯ್ತಾ? ಅಂತ ಅಂದರೆ ಏನು ಅರ್ಥ ಇದರಿಂದ? ಅದು ಇದರಿಂದ ಇದೇ ಏನಾಯ್ತು ಅದರಿಂದ? ಏನು ಪ್ರಯೋಜನ? ನಿಮ್ಮ ಆತ್ಮ ಅಂಬನು ಸ್ವಪ್ರಕಾಶ. ಅವನಿಗೆ ಬೆಳಕು ಹಿಡಿಬೇಕಾದ್ರೆ ಏನಂತ? ಅವನಿಗೆ ಕತ್ಲಿದ್ರೆ ಇನ್ನೇನು ಬೆರಗೆ ಆಗಿರ್ಬೇಕು ಈ ಮತ್ತೆ? ಅವನಿಗೆ ಕತ್ಲ ಇಲ್ಲ. ಸ್ವಪ್ರಕಾಶ ಸ್ವರೂಪ ಶಾಸ್ತ್ರ ಬೇಕಿಲ್ಲ ಅದಕ್ಕೆ. ನಾ ಸಿದ್ಧತ್ವ ಸ್ವರೂಪಸ್ಯ ವಿಶೇಷ ಅಭಾವಾಚ್ಯ. ಸ್ವರೂಪ ಸಿದ್ಧವಾಗಿರೋದ್ರಿಂದ, ವಿಶೇಷನು ಇಲ್ಲದೆ ಇರೋದ್ರಿಂದ ಕೆಲವು ಹೇಳಿದ್ರು. ಒಂದು ವಸ್ತು ಇದೆ, ಟಾರ್ಚಾಗಿ ತೋರಿಸಿದ್ರು. ಅದಕ್ಕೆ ನೋಡಿದರೆ ದೂರದಿಂದ ಕಾಣಿಸ್ತದೆ, ಎಷ್ಟು ಏರ ಕಾಣಿಸ್ತದೆ ಟಾರ್ಚ್ ಹಾಕಿದಾಗ ಅಂತ ಹೇಳಿದ್ರು. ವಿಶೇಷ ಇಲ್ಲವೇ ಇಲ್ಲ ಟಾರ್ಚಾಗಿ ತೋರಿಸ್ಲಿಕ್ಕೆ, ಇಲ್ಲೇ ಇಲ್ಲ. ವಿಶೇಷಾಭಾವಾಚ್ಯ ನಾ ಜ್ಞಾನಂ ಕಶ್ಚಿದಾವರಕಂ. ನೋಡಿ, ನೀವು ಬಾಳೆ ನಮ್ಗೆ ಗೋಳಾಡಿಸ್ತೀರಿ, ಹಾಗಲ್ಲ ಅರ್ಥ. ಬ್ರಹ್ಮ ಏನವನು? ಸತ್ಯ. ಆತ್ಮೈಕ್ಯ ಅವನು ಸ್ವಭಾವನೆ, ಅದು ವಿಶೇಷ ಅಲ್ಲ, ನಿಜನೇ. ಆದ್ರೆ ಏನಾಗಿದೆ ಗೊತ್ತಾ? ಒಂದು ಅಜ್ಞಾನ ಗಂಟು ಬಿದ್ದಿದೆ ಅಡ್ಡ ನಮಗೆ. ಅಜ್ಞಾನ ತೆಗೆಯೋದು ಶಾಸ್ತ್ರದ ಉದ್ದೇಶ ಅಂತೆ. ಅಜ್ಞಾನ ತೆಗೆಯೋದು ಸಾಧ್ಯ. ಅದು ಏನು ಮಾಡಿಬಿಟ್ಟಿದೆ ಅಜ್ಞಾನ? ಈಗ ಆ ಬ್ರಹ್ಮನ ಕವರ್ ಮಾಡಿ ಹಾಕಿಬಿಟ್ಟಿದೆ, ಆತ್ಮೈಕ್ಯನ ಕವರ್ ಮಾಡಿಬಿಟ್ಟಿದೆ. ಅದರಿಂದಾಗೇನೆ ಕವರಿಂಗ್ ತೆಗೆಯೋದಷ್ಟೇ ನಮಗೆ ಕೆಲಸ. ದೀಪ ಇರಬಹುದು, ಅಡ್ಡ ಗೋಡೆ ಎತ್ತು ತೆಗೆದು ಹಾಕಿದ್ವಿ ಅಷ್ಟೇ, ತೆರೆ ಎತ್ತು ಸರಿಸಿದ್ವಿ. ಅಜ್ಞಾನ ತೆರೆಯೋದು, ಒಂದು ಬ್ಲಾಕ್ ಮಾಡಿಬಿಟ್ಟಿದೆ ನಮಗೆ ಕಾಣದಂತೆ. ಆದ್ದರಿಂದ ಆವರ್ಕ ತೆಗೆಯೋದೇ ಅದ್ರ ಕೆಲಸ ಅಂತ ಯಾಕೆ ಹೇಳಬಾರದು? ಇಲ್ಲ, ಹೇಳದೆ ನಾ ಅಜ್ಞಾನಂ ಕಶ್ಚಿತ್ ಆವರಕಂ. ಅಜ್ಞಾನ ಆವರಣ ಮಾಡಬೇಕಾದ್ರೆ ಏನಾಗಿರ್ಬೇಕು ಅಂತ? ಅದು ಅಜ್ಞಾನ ಆವರಣ ಮಾಡ್ಬೇಕಾದ್ರೆ ಏನಾಗಿರ್ಬೇಕು? ಪರಪ್ರಕಾಶ ವಸ್ತುವಿಗೆ ಅಜ್ಞಾನ ಬರಬಹುದು. ಗೊತ್ತಾಯ್ತಾ? ಈಗ ಉದಾಹರಣೆಗೆ ಇಲ್ಲಿ ದೀಪ ಇದೆ, ಈ ಕಡೆ ಕತ್ಲಿ ಇಲ್ಲ, ಇದ್ದೆ ಇಲ್ಲಿದೆ ಈ ದೀಪ. ಈ ಕತ್ಲು ಬಂದರೆ ಯಾರಿಗೆ ಕಾಣೋದಿಲ್ಲ? ಅದು ಈ ಕಡೆ ಇರೋ ಕಾಣೋದಿಲ್ಲ, ಅದಕ್ಕೆ ಕಾಣೋದಿಲ್ವಾ? ಬ್ರಹ್ಮನಿಗೆ ಕಾಣೋದು. ಈಗ ಕಣ್ಣು ಬಿಚ್ಕೊಂಡು ನಮ್ಮನ್ನ ಕಾಣೋದಿಲ್ವಾ? ಉಳಿದವ್ರು ನಾವು ಕಾಣಿದ್ರೆ ನಮಗೆ ನಾವು ಕಾಣ್ತಾನೆ ಇರ್ತೀವಿ ತಾನೇ? ಅಂದಮೇಲೆ ಇಲ್ಲ ಇಲ್ಲ, ಇನ್ನೊಂದು ಪದಾರ್ಥ ಬಂದು ಅವ್ರನ್ನ ಯಾತಕ್ಕೆ? ಸ್ವಪ್ರಕಾಶ ವಸ್ತುವನ್ನು. ಸ್ವಪ್ರಕಾಶ ವಸ್ತುವಿಗೆ ವಿಶೇಷ ಏನಾದರೂ ಇದ್ದರೆ, ತುಂಬ ಬ್ರೈಟ್ ವಸ್ತು ಇದೆ, ಸ್ವಲ್ಪ ಡಲ್ ಬೆಳಕು ಮಾಡಿದ್ರೆ ಸ್ವಲ್ಪ ಕಾವರ್ಕ ಬಂದೋಯ್ತು. ಯಾಕೆ ವಿಶೇಷ ಇದೆ, ಅದು ಕಾಣದಂತೆ ಆಯ್ತು. ವಿಶೇಷ ಇಲ್ಲದ ಮೊದಲನೇದಾಗಿ ಅದು ಅನ್ಕವರಬಲ್ ಫಸ್ಟ್. ಸ್ವಪ್ರಕಾಶ ವಸ್ತು ಏನು ಮಾಡೋಕ್ಕೆ ಬರೋದಿಲ್ಲ? ಕವರ್ ಮಾಡೋಕ್ಕೆ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಸ್ವಪ್ರಕಾಶ ಕವರ್ ಮಾಡೋದು ಅರ್ಥ ಇಲ್ಲ. ವಿಶೇಷ ಕವರ್ ಮಾಡೋಕ್ಕೆ ವಿಶೇಷ ಇಲ್ಲ. ಆಯಿತಾ? ಅನಧಿಗತ ಅರ್ಥ ಗಂತುರದ ಪ್ರಮಾಣ ಮಿತಿಜ ತನ್ಮತಂ. ಅಲ್ರಿ, ಹೀಗೆಲ್ಲ ಮಾತಾಡಬಾರ್ದು ನೀವು. ಅದು ಯಾವಾಗಲೂ ಕೂಡ ಸಿದ್ಧ ಸಾಧನ ಆದರೆ ಏನು ದೊಡ್ಡ ಭಾರಿ ತಪ್ಪು? ಬ್ರಹ್ಮನೇ ಒಂದೇ, ಬ್ರಹ್ಮನ ಆತ್ಮೈಕ್ಯನೂ ಒಂದೇ. ಆದರೂ ಕೂಡ ಸಾಧನೆ ಮಾಡಿ ತೋರಿಸ್ತೀವಪ್ಪ, ಏನು ತಪ್ಪು ಅಂತ ಕೇಳಿದರೆ, ಅಂದರೆ ಅರ್ಥ ಇಷ್ಟೇ. ಒಂದು ವಸ್ತು ಸತ್ಯವಾಗಿದೆ, ಹೇಳಿದ್ದೇನೆ ಹೇಳಿದ ಮಾತ್ರಕ್ಕೇನು ಸುಳ್ಳಾಗಿಬಿಡುತ್ತಾ ಅಂತ ಕೇಳೋದಾದರೆ ಹಾಗಲ್ಲ. ಅದು ಸುಳ್ಳಾಗೋದಿಲ್ಲ, ಅದು ಏನಾಗೋದಿಲ್ಲ, ಗ್ರಾಹ್ಯ ಆಗೋದಿಲ್ಲ. ಹೇಳಿದ್ದೇನೆ ಹೇಳ್ತಾನೆ, ಗ್ರಾಹ್ಯ ಆಗೋದಿಲ್ಲ. ಅದ್ರ ಜೊತೆಗೆ ಏನು ಡಿಫೈನ್ ಮಾಡ್ಕೋತಾರೆ ಪ್ರಮಾಣ ಅಂದ್ರೆ? ಇವ್ರ ಪ್ರಕಾರ ಏನು ಗೊತ್ತಾ ಪ್ರಮಾಣ ಅಂದರೆ? ನಮ್ಮ ಪ್ರಕಾರ ಪ್ರಮಾಣ ಅಂದ್ರೇನು? ಏನು ನಮ್ಮ ಪ್ರಕಾರ ಪ್ರಮಾಣ ಅಂದ್ರೇನು? ಯಥಾರ್ಥಂ ಪ್ರಮಾಣಂ ಅಷ್ಟೇ. ಇವ್ರ ಪ್ರಕಾರ ಯಥಾರ್ಥಂ ಪ್ರಮಾಣಂ ಅಲ್ಲ. ಅನಧಿಗತ ಅರ್ಥಗಂತೃ ಪ್ರಮಾಣಂ ಮಿತಿಚ ತನ್ಮತಂ. ಇವ್ರೇನು ಮಾಡಿದರು? ಮೊನ್ನೆ ಹೇಳಿದೆ, ಇವರು ಸ್ವಂತ ಪ್ರಮಾಣ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ ಅದ್ವೈತ ಮತದಲ್ಲಿ. ಅವ್ರೇನು ಮಾಡಿಬಿಟ್ರು? ಭಾಟ್ಟ ಮೀಮಾಂಸಕರು ಅಡಾಪ್ಟ್ ಮಾಡಿಕೊಂಡ್ರು ಹಾಗೆ. ಅವ್ರ ಪ್ರಕಾರ ಪ್ರಮಾಣ ಲಕ್ಷಣ ಏನು ಅಂದರೆ, ಅನಧಿಗತ ತಥಾಗಂತು ಅರ್ಥಭೂತ ಅನಧಿಗತ ತಥಾಗಂತೃ, ಅದು ಪ್ರಮಾಣಂ ಅಂತ ಕರೀತಾರೆ. ಅಂದರೆ ಅರ್ಥ ಏನು ಅಂದರೆ, ವಸ್ತುಸ್ಥಿತಿ ಇರಬೇಕು, ನಮಗೆ ಗೊತ್ತಿರಬಾರ್ದು, ಎರಡಾಗಬೇಕು. ಅವ್ರ ಪ್ರಕಾರ ಪ್ರಮಾಣ ಆಗ್ಬೇಕಾದ್ರೆ ಏನಾಗಬೇಕು? ಅಪೂರ್ವವಾಗಿ ಕರೆಕ್ಟ್ ಆಗಿರ್ಬೇಕು. ಹೊತ್ತಾನೆ, ಅನಧಿಗತ ಒಂದು, ಅರ್ಥಗಂತೃ ಅನಧಿಗತ ಅರ್ಥಗಂತೃ. ಅಧಿಗತ ನೋನ್, ಅನಧಿಗತ ಅನ್ನೋನ್. ಅರ್ಥ ಅಂದರೆ ವಿಷಯ, ಗಂತೃ ಅಂದರೆ ತಿಳಿಸ್ಕೊಡೋದು. ಯಾವುದು ವಿಷಯ ನಮಗೆ ಗೊತ್ತಿಲ್ಲ, ಹೊಸ ವಿಷಯ ತಿಳಿಸ್ಕೊಟ್ರೆ ಮಾತ್ರ ಅದು ಪ್ರಮಾಣ, ಹಳೆ ವಿಷಯ ಹೇಳಿದ್ರೆ ಪ್ರಮಾಣ ಅಲ್ಲ. ಸೊ ನಿಮ್ಮ ಪ್ರಕಾರ ಏನಾಯ್ತು ಈಗ? ಬ್ರಹ್ಮದಲ್ಲಿರೋ ಹೊಸ ವಿಷಯ ಅಲ್ಲೇ ಅಲ್ಲ ಅಂದಮೇಲೆ ಅದು ತಿಳಿಸ್ಕೊಟ್ರೆ ನಿಮ್ಗೆ ಶಾಸ್ತ್ರ ಏನಾಗುತ್ತಾಗ? ಪ್ರಮಾಣ ಆಗೋದಿಲ್ಲ. ನಮ್ಮ ಶಾಸ್ತ್ರ ಪ್ರಮಾಣ ಆಗೋದಿಲ್ಲ. ಸೆಕೆಂಡ್ ಬಿ ಎಸ್ ಸಿ ಹುಡುಕ ಹೋಗ್ತಾರೆ, ಅಂಗಡಿ ಪುಸ್ತಕ ತೊಗೊಳಕ್ಕೆ ಹೋಗ್ತಾನೆ. ಫಸ್ಟ್ ಬಿ ಎಸ್ ಸಿ ಪುಸ್ತಕ ತೊಗೊತಾನ ಅವನು? ಯಾಕೆ ತೊಗೊಳೋದಿಲ್ಲ? ಗೊತ್ತಿರೋದು ನಂಗೆ, ಎರಡು ಸೆಕೆಂಡ್ ಬಿ ಎಸ್ ಸಿ ಪುಸ್ತಕನೇ ಬೇಕು ಅಂತ ಹೇಳ್ತಾನೆ. ಹೋಗ್ತಾನೆ ಫಸ್ಟ್ ಬಿ ಎಸ್ ಸಿ ಬಿಟ್ಟರೆ ಆಮೇಲೆ ಅಂಗಡಿ ಅನೌನ್ಸ್ ಏನು ಮಾಡ್ತಾನೆ ಹೊರಗೆ ಹೋದ ಪುಸ್ತಕ ತಂದೆ ಇಲ್ಲ, ಯಾಕೆ ಇದ್ದಿಲ್ಲ ಅಂದ್ಬಿಡ್ತಾನೆ. ಫಸ್ಟ್ ಬಿ ಎಸ್ ಸಿ ಪುಸ್ತಕ ಇತ್ತು ಅದು, ಬಟ್ ತನಗೆ ಬೇಕಾದಿದ್ದೇ ಇಲ್ಲ. ದೇರ್ಫೋರ್ ಅದು ತನಗೆ ಯಾವುದು ತನಗೆ ಬೇಕೋ ಅದು ಇಲ್ಲದೆ ಹೋದರೆ ಅದೇನರ್ಥ? ಸತ್ಯವಾಗಿದ್ದರೂ ಇನ್ವ್ಯಾಲಿಡ್ ಅದು. ದೇರ್ಫೋರ್ ನಿನ್ನ ಪ್ರಕಾರನೇ ಮಾಡಿರೋ ಹಣೆಬರ ಇದು. ದೇರ್ಫೋರ್ ಸಿದ್ಧ ಸಾಧನತ ಎಂಬ ದೋಷ ನಿನಗೆ ಭಾಳ ಜೋರಾಗಿ ಬರೋದ್ರಿಂದ ಬ್ರಹ್ಮನಿಗೆ ಅಜ್ಞಾನ ಬರೋ ಚಾನ್ಸೇ ಇದೆಯಾ? ಮುಂದೆ ಹೋಗಲಿ, ಚಾನ್ಸೇ ಇಲ್ಲ. ಅಜ್ಞಾನ ಆವರಣೆ ಮಾಡೋ ಚಾನ್ಸ್ ಕೂಡ ಅವನಿಗಿಲ್ಲ. ಪಾಪ ಬ್ರಹ್ಮ ಎಷ್ಟು ಹೋಪ್ಲೆಸ್ ಅಂದ್ರೆ ಅವ್ರ ಪ್ರಕಾರ ಅವನು ಇನ್ನೊಬ್ಬರು ಕವರ್ ಮಾಡಿ ತನ್ನ ಕವರ್ ಮಾಡಿಕೊಳ್ಳೋ ಶಕ್ತಿ ಕೂಡ ಅವನಿಗಿಲ್ಲ ಆ ಸ್ಥಿತಿ. ಯಾಕೆ ಅಟ್ರಿಬ್ಯೂಟ್ಸೇ ಇಲ್ಲ ತನಗೆ. ಅಜ್ಞಾನ ಸಂಭವ ದೇವ ತನ್ಮತಂ ಅಖಿಲಂ ಅಪಾಕೃತಂ. ಅಜ್ಞಾನ ಸಂಭವ ದೇವ ತನ್ಮತಂ ಅಖಿಲಂ ಅಪಾಕೃತಂ. ಇದೇ ಏಕೆ ವಾಕ್ಯ ರೇಖೆ ರಾಕ್ಷಿಪ ಧರ್ಷತೀರ್ಥ. ಅಜ್ಞಾನ ಸಂಭವ ದೇವ ತನ್ಮತಂ ಅಖಿಲಂ ಅಪಾಕೃತಂ. ಅಜ್ಞಾನ ಅನ್ನೋ ಪದಾರ್ಥ ಇದೆ. ಹಿಂದೆ ಹೇಳಿದ ಅಜ್ಞಾನ ಉಪಾಧಿಗಳನ್ನು ಹೇಳಿದ್ರು ಬಿಡಬೇಕಾದ್ರೆ ಅಜ್ಞಾನದಿಂದಾಗಿ ಅಂತ ಹೇಳಿದ್ರಲ್ಲ, ಆಯ್ತಪ್ಪ ಅಜ್ಞಾನ ಅಂತ ಇಟ್ಕೊಂಬೋಣ. ಅಜ್ಞಾನ ಯಾರಿಗೆ ಬರಬೇಕು ಹೋಗ್ಲಿ? ಈಗ ಒಬ್ರು ಯಾರೋ ವ್ಯಕ್ತಿ ಇದ್ದಾರೆ, ಯಾರೋ ಅಂತ ಗೊತ್ತಾದ್ರೂ ಗೊತ್ತಿಲ್ಲ ಅಂದ್ರೂ ಹೇಳಿಬಿಟ್ರು. ಒಬ್ಬ ವ್ಯಕ್ತಿ ಇದ್ದಾರೆ ನಮಗೆ ಗೊತ್ತಿಲ್ಲ ಅವನ ಬಗ್ಗೆ ಹೇಳಿದ್ರಷ್ಟೇ. ಇವ್ರ ಪ್ರಕಾರ ಬ್ರಹ್ಮನ್ ಬಿಟ್ಟು ಬೇರೆಯವನು ಇಲ್ಲೇ ಇಲ್ಲ ಗೊತ್ತಾಗ್ಲಿಕ್ಕೆ. ಗೊತ್ತಾಯ್ತಾ ಬ್ರಹ್ಮನಿಗೆ ಅಜ್ಞಾನ ಎಲ್ಲಿಂದ ಬರಬೇಕೀಗ? ಇಲ್ಲಿ ಸೂರ್ಯ ಇದ್ದಾರೆ, ಮೋಡ ಅಡ್ಡ ಬಂತು ನಮಗೆ ಕಾಣಲಿಲ್ಲ. ಆದ್ರೆ ಸೂರ್ಯ ಅಡ್ಡ ಬಂದು ಮೋಡ ಅಡ್ಡ ಬಂದು ಯಾರಿಗೆ ಕಾಣಲಿಲ್ಲ? ನಮಗೆ ಕಾಣಲಿಲ್ಲ, ಸೂರ್ಯ ತನಿಷ್ಠಾನ ಕಾಣ್ತಾನೆ ಹೋದಲ್ಲೋ. ಸೊ ಇವತ್ತು ಅಜ್ಞಾನದಿಂದ ಆವರಿಸಲ್ಪಡಬೇಕಾದ್ರೆ ಆವರಿಸಲ್ಪಡೋ ವ್ಯಕ್ತಿ ಅಂತ ಒಬ್ನಿರ್ಬೇಕು. ಅಜ್ಞಾನ ಅಂದ್ರೆ ತಕ್ಷಣ ಯಾರಿಗೆ ಅಂತ ಕೇಳ್ತಾರೆ. ಯಾವ ವಿಷಯ ಅದು ಟ್ರಾನ್ಸಿಟಿವ್ ಅದು. ಅಜ್ಞಾನ ಅಂದರೆ ಯಾರಿಗೆ ಮತ್ತು ಯಾವ ವಿಷಯದಲ್ಲಿ ಯಾವಾಗ? ಮೂರು ವಿಷಯ ಹೇಳಬೇಕೀಗ. ಬ್ರಹ್ಮನಿಗೆ ಅಜ್ಞಾನವಾ? ಹೇಳಾಗಿಲ್ಲ, ನಿನ್ನ ಖಂಡನೆ ಮಾಡಿದ್ದಾರೆ. ಅಜ್ಞತ ಅಖಿಲ ಸಂವೇತ್ತು ಘಟತೆ ಇರ ಕುತಶ್ಚನ. ಅವನು ಆಲ್ ನೋ ಯಾರಿಗೆ ಅಜ್ಞಾನ ಬರೋ ಚಾನ್ಸ್ ಇಲ್ಲ. ಇನ್ನೊಬ್ಬರಿಗೆ ಅಂದರೆ ಇನ್ನೊಬ್ಬನು ಇಲ್ಲೇ ಇಲ್ಲ, ಇರೋದು ಬ್ರಹ್ಮ ಒಂದೇ, ಇನ್ನೊಬ್ಬನು ಇಲ್ಲೇ ಇಲ್ಲ. ಬಟ್ ಅಜ್ಞಾನ ಇರೋ ಚಾನ್ಸ್ ಕೂಡ ಇಲ್ಲ. ಅಜ್ಞಾನ ಇರ್ಬೇಕಾದ್ರೆ ಏನಾಗಿರ್ಬೇಕು? ಅಜ್ಞಾನ ಯಾವ್ದೋ ತಗೊಳ್ಳೋ ವ್ಯಕ್ತಿ ಇರಬೇಕಂತ ಅಜ್ಞಾನ ಅವನೂ ಇಲ್ಲ. ದೇರ್ಫೋರ್ ಅಜ್ಞಾನಕ್ಕೆ ಅವಕಾಶ ಬಂದರೆ ಆಮೇಲೆ ಏನು ಮಾಡಬೇಕು? ಅಜ್ಞಾನ ನಿವೃತ್ತಿಗೋಸ್ಕರ ಶಾಸ್ತ್ರ ಅಂತ ಹೇಳಬೇಕು ನೀವು. ಅಜ್ಞಾನ ನಿವೃತ್ತಿಗೋಸ್ಕರ ಶಾಸ್ತ್ರ. ರೋಗನೇ ಇಲ್ಲ, ಬರೀ ಡಾಕ್ಟರ್ಸ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ಬ ರೋಗಿನೂ ಇಲ್ಲ ಅದರೊಳಗೆ, ಪೇಷಂಟ್ ಇಲ್ಲ, ನೊಣವಡಿತ ಕೊಡಬೇಕಾಗಿದೆ. ಯಾಕೆ ರೋಗ ಬರಲಿಕ್ಕೆ ರೋಗಿ ಅಂತ ಒಬ್ಬನಿರ್ಬೇಕಲ್ಲ. ಅಜ್ಞಾನಿ ಅಂತ ಒಬ್ಬನಿದ್ರೆ ಅಜ್ಞಾನ ಬರಬೇಕು ಅವನಿಗೆ. ಅಜ್ಞಾನ ಬ್ರಹ್ಮ ಅಂತೂ ಅಲ್ಲ, ಇನ್ನೊಂದು ವಸ್ತು ಇಲ್ಲ. ಅದಕ್ಕೆ ಅಜ್ಞಾನ ಅಸಂಭವ ದೇವ. ವೆರಿ ಎಕ್ಸಿಸ್ಟೆನ್ಸ್ ಆಫ್ ಅಜ್ಞಾನ ಅಂಬೋದು ಏನದು? ಬಿಕಾಸ್ ಇಂಪಾಸಿಬಲ್. ದೇರ್ಫೋರ್ ಅಜ್ಞಾನ ನಿವೃತ್ತಿ ಕ್ವಶನ್ನೇ ಬರಲಿಲ್ಲ. ತನ್ಮತ ಅಖಿಲಂ ಅಪಾಕೃತಂ ಹೇಗೆ ಅಂತ ಕೇಳ್ತಾ ಹೇಳ್ತಾರೆ. ಅಜ್ಞಾನ ಒಪ್ಕೊಂಡ ಮೇಲೆ ಅಜ್ಞಾನಿ ಅಂತ ಬರ್ತಾನೆ ಅವನು, ಅಧಿಕ ಎಲಿಜಿಬಲ್ ಕ್ಯಾಂಡಿಡೇಟ್ ಅವನು. ಪ್ರಯೋಜನ ಏನು? ಅಜ್ಞಾನ ನಿವೃತ್ತಿ ಪ್ರಯೋಜನ. ಅರ್ಥ ಆಯ್ತಾ? ಸಂಬಂಧ ಶಾಸ್ತ್ರದಿಂದ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ. ಸೊ ಅಜ್ಞಾನ ಇಲ್ಲ ಅಂದರೆ ಅಜ್ಞಾನ ಇಲ್ಲ, ಅಜ್ಞಾನ ನಿವೃತ್ತಿ ಪ್ರಶ್ನೆ ಬರಲಿಲ್ಲ. ಕೊನೆಗೇನಾಯ್ತು ಅದರಿಂದ? ಏ ಒಂದು ಮಾತಿದೆ, ನಗ್ನ ಕ್ಷಪಣಕೆಯ ದೇಶೆ ರಜಕ ಕಿಂಕರಿಷ್ಯತಿ. ಎಲ್ಲ ಜೈನ ಸನ್ಯಾಸಿಗಳರೋ ಊರು ಅಲ್ಲಿ. ಅವಸರದ ಕೆಲಸ ಏನಿದೆ ಅಲ್ಲಿ? ಯಾಕೆ ಯಾಕೆ ಅವ್ರು ಬಟ್ಟೆನೇ ಹಾಕೋದಿಲ್ಲ ಯಾರು ಆದ್ರಿಂದ ಆಗಿನೇ. ಅವನೇನು ಮಾಡ್ಬೇಕು? ಅವನೀಗ ಕೆಲಸ ಇಲ್ಲದೆ ಕೊಡ್ಬೇಕಷ್ಟೆ, ಸತ್ತ ಹೋಗ್ಬೇಕು. ನಿಮ್ಮ ಅಜ್ಞಾನಕ್ಕೆ ಕೆಲಸನೇ ಇಲ್ಲ, ಬ್ರಹ್ಮನತ್ ಹೋಗಾಗಿಲ್ಲ, ಬೇರೆ ಪದಾರ್ಥ ಇಲ್ಲ. ಎಲ್ಲಿ ಹೋಗ್ಬೇಕದೀಗ? ಅಧಿಕಾರಿ ಇಲ್ಲ, ವಿಷಯ ಇಲ್ಲ, ಪ್ರಯೋಜನ ಇಲ್ಲ, ಸಂಬಂಧ ಇಲ್ಲ. ಅದಕ್ಕೆ ತನ್ಮತಂ ಅಖಿಲ ಅಪಾಕೃತ, ಟೋಟಲಿ ಡಿಸ್ಕಾರ್ಡ್ ಮಾಡ್ತೀಯ ಮತನ. ಮಿಥ್ಯಾತ್ವೇಚ ಐಕ್ಯಸ್ಯ ಅತತ್ವ ವೇದಕತ್ವ ಆಗಮಸ್ಯ ಸ್ಯಾತ್. ಛೇ, ನೀವು ತಪ್ಪರ್ಥ ಮಾಡಿಕೊಡ್ರಿ ಅಂತ ಹೇಳ್ತಾನೆ. ಹಾಗಲ್ಲ, ನನ್ನ ಮತ ಬ್ರಹ್ಮ ಸತ್ಯ, ಬ್ರಹ್ಮಾತ್ಮ ಐಕ್ಯ ಎಂಬುದೇನದು? ಅದು ವಿಷಯ. ಅದು ಎರಡು ಒಪ್ಕೊಂಡ್ರೆ ತಾನೇ ಪ್ರಾಬ್ಲಮ್ ಬರೋದು ನಿಮಗೆ. ಬ್ರಹ್ಮಾತ್ಮ ಐಕ್ಯ ಎಂಬುದೇನದು? ಮಿಥ್ಯಾ ಅಂತ ಹೇಳಿದ. ಬ್ರಹ್ಮಾತ್ಮ ಐಕ್ಯ ಎಂಬುದು ಮಿಥ್ಯಾ, ಗೊತ್ತಾಯ್ತಿಲ್ಲ ಅದನ್ನ ಮಿಥ್ಯಾ ಹೌದಲ್ಲೋ? ಓ ಸರಿ ಬಿಡು, ಹಾಗಿದ್ರೆ ಬ್ರಹ್ಮಾತ್ಮ ಐಕ್ಯ ಮಿಥ್ಯಾ ಅದನ್ನು ನಿಮ್ಮ ಶಾಸ್ತ್ರ ಹೇಳುತ್ತೆ. ಸೊ ಮಿಥ್ಯಾ ವಿಷಯ ಶಾಸ್ತ್ರ ಹೇಳಿದ್ರೆ ಏನದು? ಶಾಸ್ತ್ರ ಏನಾಗುತ್ತೆ ಅಲ್ಲಿಗೆ? ಕೆಟ್ಟ ಶಾಸ್ತ್ರ ಆಗಲಿಲ್ಲ, ತಪ್ಪು ವಿಷಯ ತಪ್ಪು ಅಂತ ಕಂಡೆ ಮಾಡೋದಿಲ್ಲ. ಹೋಯ್ತು ಕತೆ ನಿಮಗೆ. ಮಿಥ್ಯಾತ್ವೇಚ ಐಕ್ಯಸ್ಯ ಅತತ್ವ ವೇದಕರ್ತ್ವ ಆಗಮಸ್ಯ ಸ್ಯಾತ್. ಆಗಮಸ್ಯ ಅಂದರೆ ನಿಮ್ಮ ಶಾಸ್ತ್ರಕ್ಕೆ ಏನು ದೋಷ ಬರುತ್ತೆ? ಸ್ವಲ್ಪ ಮುಂದೆ ಬರಬೇಕಲ್ಲ, ಸ್ವಲ್ಪ ಮುಂದೆ ಬರ್ತದೆ ನಿಮ್ಮ ಶಾಸ್ತ್ರಕ್ಕೆ. ಸುಳ್ಳು ತಿಳಿಸ್ಕೊಟ್ಟ ಭಾವನೆ ಬಂತು. ಒಂದು ಗಂಟೆ ಉಪನ್ಯಾಸ ಮಾಡಿದ, ಇಷ್ಟತ್ ಹೇಳಿದ್ದೆಲ್ಲ ಸುಳ್ಳು ಅಂದ್ಬಿಟ್ಟ. ಕೊನೆಗೆ ಮಾಡ್ತಾರೆ? ಕೂತವರೆಲ್ಲ ಬೆಂಕಿ ಆಗಿಬಿಡ್ತಾರೆ. ಇಷ್ಟೊಂದು ಟೈಮ್ ವೇಸ್ಟ್ ಮಾಡಿದ್ರೆ ಬುದ್ಧಿ ಇದೆ ನಿಮಗೆ, ಅದು ಬೈತಾರೋ ಇಲ್ಲೋ? ಅದು ಜನ್ಮ ಬರೀ ಡೆಡಿಕೇಟ್ ಮಾಡಬೇಕು ಇವರಿಗೆ, ಒಂದು ಗಂಟೆ ಎರಡು ಗಂಟೆ ಅಲ್ಲ, ಅದ್ವೈತವಾದ ಜನ್ಮ ಡೆಡಿಕೇಟ್ ಮಾಡಬೇಕು. ಓದಿ ಏನು ಕೊನೆಗೆ ತಿಳ್ಕೊಂಡಿದ್ದೆ ಏನಾದ್ರಿಂದ? ಓ ಬ್ರಹ್ಮಾತ್ಮೈಕ್ಯ ಸುಳ್ಳು ಅಂತ ಹೇಳಿ ಹೌದಲ್ಲೋ? ಏನರ್ಥ ಇದಕ್ಕೆ? ಅದು ಸರಿಯಲ್ಲ. ಅಂದರೆ ಬ್ರಹ್ಮಾತ್ಮೈಕ್ಯ ಬ್ರಹ್ಮ ಸತ್ಯ ಹೌದಲ್ಲೋ? ಇಷ್ಟ ಆಯ್ತು ಈಗ. ಬ್ರಹ್ಮಾತ್ಮೈಕ್ಯ ಸತ್ಯ ಅನ್ನೋ ಅಂತ ಕೇಳಿದ್ವಿ, ಹೂ ಒಂದು ಅವ ಪ್ರಾಬ್ಲಮ್ ಬಂತು, ಯಾಕೆ ಅದ್ವೈತ ಹೊರಟೋಯ್ತು. ಬ್ರಹ್ಮಾತ್ಮೈಕ್ಯ ಸತ್ಯವಾದರೆ ಅದ್ವೈತ ಹೋಗುತ್ತೆ. ಬ್ರಹ್ಮ ಸತ್ಯ, ಬ್ರಹ್ಮಾತ್ಮೈಕ್ಯನ ವೇದ ಹೇಳುತ್ತೆ, ಬಟ್ ಬ್ರಹ್ಮಾತ್ಮೈಕ್ಯ ಸತ್ಯ ಅಲ್ಲ ಅಂತ ಹೇಳಿದ. ಯಾಕೆ ಅದು ಸತ್ಯ ಅಲ್ಲ ಅಂತ ಯಾಕೆ ಹೇಳ್ಬೇಕು ಅವನು? ಅದ್ವೈತ ಉಳಿಸ್ಕೋಬೇಕಾದ್ರೆ ಹೇಳಬೇಕು ಅವರು. ಸೊ ಸತ್ಯ ಅಲ್ಲದನ್ನು ಹೇಳಿದ್ರೆ ಏನಾಯ್ತು ಹೇಳೋದಷ್ಟೇ ಏನಾಯ್ತು ಅಲ್ಲಿಗೆ? ಸುಳ್ಳಾಯ್ತು, ಸುಳ್ಳು ಸುಳ್ಳು ಶಾಸ್ತ್ರ ಆಗಲಿಲ್ಲ ಈಗ, ಆದ್ರಿಂದ ಸರಿಯಲ್ಲ. ಆಮೇಲೆ ದೇವಮುಪಿ ಪ್ರಯೋಜನ ಈ ಸತ್ಯತಾಚ ಭೇದಸ್ಯ, ಇನ್ನೊಂದು ಸ್ವಾರಸ್ಯ ಇದೆ. ಬ್ರಹ್ಮಾತ್ಮಕ್ಕೆ ನಿಮ್ಮ ಶಾಸ್ತ್ರ ಹೇಳುತ್ತೆ, ಬ್ರಹ್ಮಾತ್ಮಕ್ಕೆ ನಿನ್ನ ಪ್ರಕಾರ ಏನದು ಈಗ? ಸುಳ್ಳು. ಬ್ರಹ್ಮಾತ್ಮಕ್ಕೆ ಸುಳ್ಳು ಅಂದರೆ ಯಾವ ಸತ್ಯ ಅಂತಾಯ್ತು? ಅದು ಆಪೋಸಿಟ್ ಯಾವುದು? ಏನಾಯ್ತು? ಎರಡು ವಿರುದ್ಧ ವಸ್ತುಗಳು ಬಂದಿಲ್ಲ ಅಂದ್ರೆ ಏನರ್ಥ? ಇನ್ನೊಂದಿದೆ ಅಂತ ಅರ್ಥ. ಪರಸ್ಪರ ವಿರೋಧ ಯೋಹೋ, ಪರಸ್ಪರ ವಿರುದ್ಧ ಯೋಹೋ ಅನ್ಯತರ ನಿಷೇಧಸ್ಯ ಅನ್ಯತರ ವಿಧಿನಾಂತರೀಯಕತ್ವ ನಿಯಮಾತ್ ಅಂತ ಒಂದು ನಿಯಮ. ಅಂದ್ರೆ ಟೂ ಆಪೋಸಿಟ್ ಥಿಂಗ್ಸ್ ಇದ್ದಾಗ ಒಂದು ವಸ್ತು ಇಲ್ಲ ಅಂದ್ರೆ ಏನಾಗಿರ್ಬೇಕು? ಇನ್ನೊಂದು ವಸ್ತು ಇರಬೇಕು. ಅಂತ ಕತ್ಲೆ ಇಲ್ಲ, ಬೆಳಕಿದೆ. ಬೆಳಕಿಲ್ಲ, ಕತ್ಲೆ ಇದೆ. ಬೇರೆ ಪದಾರ್ಥ ಆಗಲ್ಲ. ಇಲ್ಲಿ ಬೈಕ್ ಇಲ್ಲ, ಇನ್ನೊಂದು ಆಪೋಸಿಟ್ ಏನಿಲ್ಲ. ಏನಿರಬಾರ್ದು ಬೈಕ್ ಇದ್ದ ಮೇಲೆ? ಬೈಕಿನ ಅಭಾವ ಇರಬಾರ್ದು ಅಷ್ಟೇ ಹೊರತು ಇನ್ನೇನು ಯೋಚನೆ ಇಲ್ಲ. ಕತ್ಲು ಬೆಳ್ಕೊಂಡು ಹಾಗಲ್ಲ. ಅವೆಲ್ಲ ಕೂಡ ದಿ ಕೆನಾಟ್ ಕೋ ಎಕ್ಸಿಸ್ಟ್. ಅದು ಒಂದು ಹೋದ್ರೆ ಒಂದು ಹೋಗಲೇಬೇಕು. ಸೊ ಬ್ರಹ್ಮಾತ್ಮಕ್ಕೆ ಮಿಥ್ಯ ಅಂದಮೇಲೆ ಬ್ರಹ್ಮ ಜೀವಭೇದ ಏನಾಗಬೇಕದು? ಸತ್ಯ ಆಗ್ಬೇಕು. ಏನೋ ಮಾಡೋಕ್ಕೆ ಏನು ಮಾಡಿದಾಗಾಯ್ತು ನೀನೀಗ? ನಮ್ಮ ಮತ್ತೆ ನೀನೇ ಒಪ್ಕೊಂಡಾಗಾಯ್ತು ಬಂದ್ಬಿಡು. ಹೊತ್ತಾನೆ, ಅದು ಭಾರಿ ಪಜಿತಿ ಕೆಲಸ. ಸತ್ಯತಾಚ ಭೇದಸ್ಯ ಏವಮೇವ ಪ್ರಯೋಜನ ಪಮಿ ನಿರಸ್ತಂ. ಇದರಿಂದ ಪ್ರಯೋಜನ ಕೂಡ ಹೊರಟೋಯ್ತು. ಯಾಕೆ ಅಜ್ಞಾನ ಬಂದ್ರೆ ತಾನೇ ನಿವೃತ್ತಿ ಪ್ರಯೋಜನ ಆಗಬೇಕು? ಅದೇ ಇಲ್ಲ. ಸ್ವರೂಪತ್ವಾನ್ ಮೋಕ್ಷಸ್ಯ ಪೂರ್ವಮೇವ ಸಿದ್ಧತ್ವಾತ್. ಇನ್ನೊಂದಿದೆ, ಬ್ರಹ್ಮಾತ್ಮೈಕ್ಯ ಸ್ವರೂಪ ಅಂತ ಒಪ್ಕೊಂಡ್ರೆ ಬ್ರಹ್ಮನ ಸ್ವರೂಪ ಯಾವಾಗಲಿರೋದ್ರಿಂದ ಹಾಲಿಗೆ ಪೇಂಟ್ ಹೊಡ್ಲಿಕ್ಕೆ ಬರ್ಬೇಕಾ ನಿಮ್ಮನೆಗೆ ಹಾಲಿದ್ರೆ ಅಂತ ಅವನು ಬರ್ತಾನ? ನಿಮ್ಮನೆಗೆ ಹಾಲಿದ್ರೆ ಕೊಡಿ ಬಿಡಿ ಪೇಂಟ್ ಹೊಡೆದೋಗ್ತೀನಿ ಅಂತ ಕೇಳಿದ್ರೆ ಆ ಸ್ವಭಾವ ಸಿದ್ಧವಾದಾಗ ಅವನಿಗೇನು ಕೆಲಸ? ಗೆಡವಟ್ಟು ಅಂತಾರೆ. ಸೊ ಶಾಸ್ತ್ರದಿಂದ ಗೊತ್ತಾಗಬೇಕಾಗಿತ್ತು, ಗೊತ್ತಾಗಲಿಲ್ಲ. ಶಾಸ್ತ್ರ ಏನಾಯ್ತು ಈಗ? ಶಾಸ್ತ್ರ ಸ್ಕೋಪೇ ಇಲ್ಲ, ಹೊರಟೋಯ್ತಲ್ಲಿಗೆ. ಅಜ್ಞಾನ ಸಂಭವೇನ ಚತುರ್ಥ ಪ್ರಕಾರಾಭಾವಾತ್ ಪಂಚಮ ಪ್ರಕಾರತ ಅಪಿ ನಿರಸ್ತ. ಆಮೇಲೆ ಹೇಳ್ತಾರೆ, ಹಾಗಲ್ಲ, ನಮ್ಮಲ್ಲಿ ಏನಿದೆ ಗೊತ್ತಾ? ಸತ್, ಅಸತ್, ಸದಸತ್, ಸದಸತ್ ವಿಲಕ್ಷಣ ಅಂತ ಹೇಳಬೇಕು ಅವನು. ಅವನೇನು ಹೇಳ್ತಾನೋ ಗೊತ್ತಾ? ಈ ಸತ್ತಾಗೋ ಸಾಧಿಸ್ ಅಜ್ಞಾನ ಅಂಬೋದು ನಿವೃತ್ತಿ ಎಂಬುದು ಸತ್ತಾಗಬಾರದು. ಸತ್ತಾಗಿಬಿಟ್ರೆ ಅದ್ವೈತ ಹೊರಟೋಗುತ್ತೆ, ಅಸತ್ ಆದರೆ ಇಲ್ಲ ಅಂತ ಆಗಿಬಿಡುತ್ತೆ. ಸದಸತ್ ವಿಲಕ್ಷಣ ಅನ್ನೋ ಸದಸತ್ ಅಂಬೋದು ಕಾಂಟ್ರಡಿಕ್ಟ್ ಒಪ್ಪಲಕ್ಕೆ ಬರೋದಿಲ್ಲ. ಸದಸತ್ ವಿಲಕ್ಷಣ ಅಂತ ಪ್ರೂವ್ ಆಗಿಲ್ಲ. ಸೊ ಚತುರ್ಥ ಸ್ಟೇಜೇ ಪ್ರೂವ್ ಆಗಿಲ್ಲ. ಅವನು ಹೇಳಿ ಫಿಫ್ತ್ ಸ್ಟೇಜ್ ಅಂತದ್ದು ಅಜ್ಞಾನ ನಿವೃತ್ತಿ, ಫಿಫ್ತ್ ಸ್ಟೇಜ್ ಅಂತದ್ದು. ಫೋರ್ತ್ ಸ್ಟೋರಿನೇ ಇಲ್ಲ, ಫಿಫ್ತ್ ಸ್ಟೋರಿ ಆಗಿರುತ್ತೆ. ಗೊತ್ತಾಯ್ತಿಲ್ಲ, ಇರೋದೇ ಎರಡು ಸ್ಟೋರಿ. ಆದರೆ ಫಿಫ್ತ್ ಸ್ಟೋರಿಯಲ್ಲಿ ಇರ್ತೀರಿ, ಬಂದ್ಬಿಟ್ಟು ಮಾಡಿ ಮೀಟ್ ಆಗಿ ನನ್ನ ಅಂತ ಕೇಳಿದರೆ ಎಲ್ಲಿರುತ್ತೆ? ಬೇರೆಂದಿರ್ಬೇಕಾದ್ರೆ ಕೆಳಗಿಂದಿರಬೇಕೀಗ. ಸೊ ಸತ್ತು, ಅಸತ್ತು, ಸದಸತ್ತು, ಸದಸದ್ ವಿಲಕ್ಷಣ, ಸದಸದ್ ವಿಲಕ್ಷಣ ವಿಲಕ್ಷಣ ಆಗಬೇಕದು. ಪಂಚಮ ಪ್ರಕಾರ ಅಂದ್ರೇನು? ಸದಸದ್ ವಿಲಕ್ಷಣ ವಿಲಕ್ಷಣ. ಸದಸದ್ ವಿಲಕ್ಷಣನೇ ಇಲ್ಲ, ಅದೆಲ್ಲಿ ಬರುತ್ತೆ ಈಗ? ಅದಕ್ಕೆ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿ ತುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋ ಅಷ್ಟಮಃ. ನಾರಾಯಣ, ನಿನ್ನ ಸಮನಾದ ವ್ಯಕ್ತಿ ಇಲ್ಲ ಅನ್ನೋದನ್ನು ಹೇಗೆ ಹೇಳ್ತಾರೆ ಅಂದರೆ, ಇರೋದೇ ಆರು ರಸ, ಏಳನೇ ರಸನೇ ಇಲ್ಲ. ನಿನ್ನ ಸಮ ಮತ್ತು ಅಧಿಕ ಎಂಥವ್ರವರು ಅಂತ ಕೇಳಿದರೆ, ನಿನ್ನ ಸಮ ಇರಿದ್ರೆ ಅವನು ಎಂಥವನಾಗ್ತಿದ್ದ? ಏಳನೇ ರಸ. ಇನ್ನು ಅಷ್ಟಮ ರಸ, ಉತ್ತಮ ಇಲ್ಲದ ಬರೋ ಎಂಟನೇ ರಸ ಅವನು ಅಂತ ಕೇಳಿದ. ಇರೋದು ಆರು ರಸ ಅಂತ ಹೇಳಿದ. ಭಗವದ್ಗೀತೆ 19ನೇ ಅಧ್ಯಾಯದಲ್ಲಿ ವಿಷಯ ಬಂದಿದೆ ಅಂತ ಹೇಳ್ಬಿಟ್ಟು ಜೋರಾಗಿ ಚಪ್ಪಾಳೆ ಆಗಿರೋದು. ಭಗವದ್ಗೀತೆ 19ನೇ ಅಧ್ಯಾಯನೇ ಇಲ್ಲ. ಅದಕ್ಕೆ ವಾಗ್ರಹ ತಮಾಷೆ ಮಾಡ್ತಿರ್ತಾರೆ. ನಿಮ್ಮ ಅದ್ವೈತ ಶಾಸ್ತ್ರದಲ್ಲಿ ಪ್ರತಿಪಾದಿತ ಅಂತ ಹೇಳ್ತೀವಿ ಎಲ್ಲ ಇರ್ಬೋದು, ಭಾಗ ಗ್ಯಾರಂಟಿ ಇರ್ಬೋದು. ಬಹುಶಃ 19ನೇ ಪುರಾಣದಲ್ಲಿ ಬಂದಿರ್ಬೋದು ಅಂತ ಹೇಳ್ತಾರೆ. 19 ಪುರಾಣದಲ್ಲಿ ಬಂದಿರಬಹುದು ಅದು. 19 ಪುರಾಣನೂ ಇಲ್ಲ, ನಿಮ್ಮ ಶಾಸ್ತ್ರನೂ ಇಲ್ಲ ಅಂತ. ಈ ರೀತಿ ಆಗೋದ್ರಿಂದ ಪಂಚಮ ಪ್ರಕಾರ ಅಂಬೋದಿಲ್ಲ, ಚತುರ್ಥ ಪ್ರಕಾರನೇ ಒಪ್ಪಿಲ್ಲ ನಾವು. ಪಂಚಮ ಪ್ರಕಾರ ಇದರಿಂದ ಬರುತ್ತೆ, ವಿಷಯ ಪ್ರಯೋಜನಾಭಾವದೇವ ಅಧಿಕಾರೀಚ. ವಿಷಯ ಪ್ರಯೋಜನ ಅಭಾವದೇವ ಅಧಿಕಾರೀಚ. ವಿಷಯ ಇಲ್ಲ, ಅಜ್ಞಾನ ಹೋಯಿತು. ಅಜ್ಞಾನ ನಿವೃತ್ತಿ ಇಲ್ಲ, ಪ್ರಯೋಜನ ಇಲ್ಲ, ಅಧಿಕಾರಿ ಇಲ್ಲ, ಅಜ್ಞಾನಿ ಎಂಬವನಿಲ್ಲ, ಮತ್ತು ಸಂಬಂಧ ಅಂತ ಹೊರಟೋಯ್ತು. ಇಲ್ಲದನ್ನು ನಿನ್ನೆ ಬರ್ತಾರೆ. ಯೋಗ ಶಶ ನೃಸಿಂಗ ಯೋಹೋ, ಎರಡು ಸತ್ಯ ಪದಾರ್ಥನ ಜಾಯಿನ್ ಮಾಡಬಹುದು, ಎರಡು ಸುಳ್ಳನ್ನು ಜಾಯಿನ್ ಮಾಡ್ತೀರಾ? ಅದು ನಮ್ಮ ಮನುಷ್ಯನ ಕೊಂಬು ಮಲದ ಕೊಂಬು ಜೊತೆಗಿರ್ಲಕ್ಕೆ ಬರುತ್ತಾ? ಆದ್ದರಿಂದ ಯೋಗನೂ ಹೊರಟೋಯ್ತು. ಅದಕ್ಕೆ ಯೋಗೋ ವಿಷಯ ಪ್ರಯೋಜನಾಭಾದೇವ ಅಧಿಕಾರಿ ಚ ತದಭಾವಾದೇವ ಸಂಬಂಧೋಪಿ. ಸಂಬಂಧ ಅಂದರೆ ಯೋಗ. ನಾನ್ ಎಕ್ಸಿಸ್ಟೆಂಟ್ ಕೋರ್ಸ್ಗೆ ಹೌ ಟು ಅಪ್ಲೈ ತೊಗೊಂಡು ಏನು ಮಾಡ್ತೀರಾ? ಅದಕ್ಕೆ ಕೋರ್ಸೇ ಇಲ್ಲ, ಅಪ್ಲಿಕೇಶನ್ ಫಾರ್ಮ್ ಕಾಲ್ ಫಾರ್ ಮಾಡೋ. ಕಂಪ್ನಿನೇ ಮಾಡ್ತಾರೆ ಎಷ್ಟೋ ಜನ, ಕಂಪ್ನಿ ಇಲ್ಲ ಕಲೆಕ್ಟ್ ಮಾಡಿ ಓಡೋಗ್ಬಿಡ್ತಾರೆ ಆ ಟೈಪ್. ಇದು ಆ ರೀತಿ ಆಯ್ತು. ಈಗ ಮೋಸ ಮಾಡಿದಾಗ ಆಗ್ತದೆ ಹೊರತು ಏನು ಉಪಯೋಗಕ್ಕೆ ಬರಲಿಲ್ಲ. ಇಷ್ಟು ಖಂಡನೆ. ಒಟ್ಟು ಸಮರಿ ಏನಾಯ್ತು ಈಗ? ಅದ್ವೈತ ಶಾಸ್ತ್ರ ಬ್ರಹ್ಮಾತ್ಮಕ್ಯವನ್ನು ಹೇಳೋದಕ್ಕೆ ಹೊರಟಿದ್ರೆ ಅದು ಮಾನ್ಯವಾಗತಕ್ಕಂಥ ಶಾಸ್ತ್ರ ಅಲ್ಲ. ಯಾತಕ್ಕೆ ಮಾನ್ಯವಾಗೋದಿಲ್ಲ? ಬ್ರಹ್ಮಾತ್ಮಕ್ಯ ಎಂಬುದು ಬ್ರಹ್ಮನಿಂದ ಭಿನ್ನವೋ ಅಭಿನ್ನವೋ, ಭಿನ್ನವಾಗಿದ್ದರೆ ಸತ್ಯವೋ ಸುಳ್ಳೋ, ಸತ್ಯವಾಗಿದ್ದರೆ ಅದ್ವೈತ ಹೊರಟೋಯಿತು, ಸುಳ್ಳಾಗಿದ್ದರೆ ಸುಳ್ಳು ಹೇಳ್ತೀರಿ ನೀವೇ ಒಪ್ಕೋತಿದ್ದೀರಿ, ಆದ್ದರಿಂದ ಸುಳ್ಳು ಶಾಸ್ತ್ರ ಆಯಿತು. ಇಲ್ಲ, ಬ್ರಹ್ಮನ ಅಭಿನ್ನ ಅಂತ ಹೇಳಿಬಿಟ್ರೆ ಅಭಿನ್ನ ಆದಮೇಲೆ ಹೇಳೋದಕ್ಕೆ ಮತ್ತೊಂದು ಶಾಸ್ತ್ರ ಬೇಕಿಲ್ಲ. ಯಾಕೆ ಬ್ರಹ್ಮ ಎಂಥವನವನು? ಸ್ವಪ್ರಕಾಶ. ಸ್ವಪ್ರಕಾಶ ತೋರಿಸಕ್ಕೆ ಏನು ಬೇಕಾಗಿಲ್ಲ ಅಂತ ಕೇಳಿದರೆ ಇನ್ನೊಂದು ಬೆಳಕು ಬೇಕಾಗಿಲ್ಲ. ಆದ್ದರಿಂದ ಶಾಸ್ತ್ರ ಬೇಕು, ಶಾಸ್ತ್ರ ಬೆಳಕು ಚೆಲ್ಲುತ್ತೆ. ಶಾಸ್ತ್ರ ಸ್ವಪ್ರಕಾಶವರು ಬೆಳಕಿನ ಚೆಲ್ಲೋದು ಈ ಮಧ್ಯೆ, ಆದ್ದರಿಂದ ಸರಿಯಲ್ಲ, ಅದು ಮುಗಿದೋಯ್ತು. ಆಮೇಲೆ ಅದರಿಂದ ಏನಾಯ್ತು, ಈಗ ಇಲ್ಲ ಅಜ್ಞಾನ ಹೊಂದಿದೆ, ಅದು ಬ್ರಹ್ಮನ ಸ್ವರೂಪವಾಗಿದ್ದರೂ ಆವರಣ ಮಾಡಿಬಿಟ್ಟಿದೆ ಅಂತ ಕೇಳಿದರೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವರೂಪದಲ್ಲಿರ್ತಕ್ಕಂಥ ವಸ್ತುವನ್ನು ಹೊರಗಿನ ವಸ್ತು ಯಾವಾಗಲೂ ಆವರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಮುಂದೆ ಹೇಳ್ತಾರೆ ಒಂದು ಕಡೆಗೆ, ಹೋಗ್ಲಪ್ಪ ಅಜ್ಞಾನ ಒಂದು ಬ್ರಹ್ಮನ ಕವರ್ ಮಾಡುತ್ತೆ ಅಂತ ಹೇಳ್ತೀಯಲ್ಲ, ಬ್ರಹ್ಮನ ಏನಾಯ್ತು ಈಗ, ಈ ಕವರ್ಡ್ ಅಂತಾಯ್ತು. ಕವರ್ಡ್ ಅಂದ್ರೆ ಕ್ವಾಲಿಟಿ ಬಂತು, ಅದಕ್ಕೀಗ ಗೊತ್ತಾಯ್ತಿಲ್ಲ, ನಿರ್ಗುಣ ಅಂತ ಹೊರಟೋಯ್ತು ಮತ್ತೆ. ಸೊ ಬ್ರಹ್ಮ ಆವರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೂ ಬದ್ವಾಕ್ಯನ ಇದು ಪ್ರಕರಣ, ಇದು ಒಂದು ಅಂಶ ಮಾತ್ರ ಇಟ್ಟರು ಅಟ್ಯಾಕ್ ಮಾಡೋದು ಹೇಳ್ಕೊಡ್ತಾರೆ, ಈಗ ಒಂದು ಪಟ್ಟು ಹೇಳ್ಕೊಡ್ತಿದ್ದಾರೆ ಅಷ್ಟೇನೆ. ಅದ್ವಾಕ್ಯದ್ರೆ ಏನು ಮಾಡಿಬಿಡ್ತಾರೆ, ಎಲ್ಲ ಸುರಿಮಣೆ ಮಾಡಿಬಿಡ್ತಾರೆ. ಅಲ್ಲಿ ಹೇಳ್ತಾರೆ, ಅಲ್ಲಯ್ಯ ಬ್ರಹ್ಮನಂದವನ್ನು ಅಜ್ಞಾನ ಅಟ್ಯಾಕ್ ಮಾಡಬೇಕಾದ್ರೆ ಯಾರು ದೊಡ್ಡವರಾದ್ರೆ, ಈಗ ಅಜ್ಞಾನ ದೊಡ್ಡದಾಯ್ತಲ್ಲ. ಸೊ ಬ್ರಹ್ಮನೇ ಅಜ್ಞಾನ ಏನ ಮಾತು ಹೇಳ್ಬಿಟ್ರೆ ಮುಗಿದೋಗುತ್ತೆ ಅಷ್ಟೇ. ಬ್ರಹ್ಮನಿಗಿಂತ ಅಜ್ಞಾನ ಎಂತೋ ಇರೋ ಬ್ರಹ್ಮನ ಬಂದು ಪಾಪ, ಅದು ಈ ರೀತಿಯಾಗಿ ಸಂಸಾರ ಕೇಳ್ಕೊಬಂದು ಥೌಸಂಡ್ಸ್ ಇನ್ಫೈನೈಟ್ ಪಾರ್ಟ್ಸ್ ಬೇರೆ ಮಾಡಿ ನೀವು ಒದ್ದಾಡ್ತಿರ್ಬೇಕಾದ್ರೆ ಹೌ ಗ್ರೇಟ್ ಇದು ಅದು ಅಜ್ಞಾನ. ಅಜ್ಞಾನ ಭಾರಿ ದೊಡ್ಡದು ಅಂತ ಹೇಳಕ್ಕೆ ಇವನೇ ಹೇಳ್ತಾರೆ ಮೀಮಾಂಸಕರು, ತಸ್ಮೈ ನಮಃ ಕರ್ಮಣಿ, ಕರ್ಮಕ್ಕೆ ನಮಸ್ಕಾರ ಅಂತಾರೆ. ನೀನು ಅಜ್ಞಾನಕ್ಕೆ ನಮಸ್ಕಾರ ಹೇಳಿದಾಗ ಆಯ್ತು ಅಷ್ಟೆ, ಏನು ಉಪಯೋಗಕ್ಕೆ ಬರಲಿಲ್ಲ. ಸೊ ಬ್ರಹ್ಮ ದೊಡ್ಡವನಾಗ್ಬೇಕಾನೆ ಅಜ್ಞಾನಕ್ಕಿಂತ, ದೊಡ್ಡವನ್ ಕವರ್ ಮಾಡುತ್ತಾ ಇದು. ಒಬ್ಬ ತಹಸೀಲ್ದಾರ್ ಬಂದು ಗವರ್ನರ್ ಡಿಸ್ಪ್ಯೂಟ್ ಮಾಡಿಬಿಟ್ಟ, ತಹಸೀಲ್ದಾರ್ ಬಂದು ಮತ್ತೆ ವಿಲೇಜ್ ಅಕೌಂಟೆಂಟ್ ಗೌರ್ಮೆಂಟ್ ಡಿಸ್ಪ್ಯೂಟ್ ಮಾಡಿದ ಹಾಗೆ ಹಾಗಾಗುತ್ತೆ. ಅರ್ಥ ಆಯ್ತಾ? ಈಗ ಸಾಧ್ಯ ಉಂಟಾ? ಯೋಚನೆ ಮಾಡಬೇಕು. ಇವತ್ತು ಯಾರು ಮಾಡಿ ಪ್ರಿನ್ಸಿಪಲ್ ಗಲಾಟೆ ಮಾಡಿದ್ರು, ಗೌರ್ನರ್ ಅಂತ ಗಾಬರಿ ಆಗುತ್ತೆ. ಅದಕ್ಕೆ ಪವರ್ಫುಲ್ ಅವರು, ಅಜ್ಞಾನವಾದ ಆ ರೀತಿ ಇದೆಯಾ? ದೇವ್ರ ಮುಂದೆ ಏನೂ ಇಲ್ಲ, ಅಜ್ಞತಾ ಅಖಿಲ ಸಂವೇತ್ತು ಘಟತೆ ನ ಕುತಶ್ಚನ. ಇದನ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿ ಕಥೆ ಮುಗೀತು. ಇಲ್ಲ ಇಲ್ಲ, ಅದು ಬ್ರಹ್ಮನ ಸ್ವರೂಪ ಅಲ್ಲ, ಬೇರೆ ಆಗಿದೆ ಅಂತ ಹೇಳಿದರೆ ಅದು ಬೇರೆ ಆದ ತಕ್ಷಣ ಏನಾಯ್ತು ನಿಮ್ಮ ಪ್ರಕಾರ? ಸತ್ಯವಾದರೆ ಅದು ಅದ್ವೈತ ಹೋಯಿತು, ಸುಳ್ಳಾಗಿಬಿಟ್ಟು ಸುಳ್ಳು ಶಾಸ್ತ್ರ ಆಯಿತು ನಿಮ್ಮ. ಮತ್ತು ಯಾವಾಗ ಆತ್ಮೈಕ್ಯ ಸುಳ್ಳು ಅಂತಾಯಿತೋ ಆತ್ಮಭೇದ ಸತ್ಯ ಅಂತಾಯಿತು. ಹೀಗೆಲ್ಲ ಹೇಳಿ ಒಂದು ಗ್ರಂಥ ಅಧ್ಯಯನ ಮಾಡಲಿಕ್ಕೆ ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ನಾಲ್ಕು ಇರಬೇಕು. ಅದರಲ್ಲಿ ಒಂದಿಲ್ಲದೆ ಹೋದರೂ ಅಧ್ಯಯನಕ್ಕೆ ಅರ್ಹ ಅಲ್ಲ. ನಿಮ್ಮದ್ರಲ್ಲಿ ಏನಾಗಿದೆ ಇದು? ನಾಲ್ಕು ಇಲ್ಲ ಆಗಿದೆ, ಗೊತ್ತಾಯ್ತಾ? ಒಂದಿಲ್ಲದೆ ಹೋದರೂ ಓದಬಾರ್ದು. ನಾಲ್ಕು ಇಲ್ಲದ ಶಾಸ್ತ್ರ ಏನಂತ ಓದಬೇಕು? ಕೋರ್ಸ್ ದೊಡ್ಡದಾಗ ಅನೌನ್ಸ್ ಮಾಡಿಬಿಟ್ಟ, ಅಡ್ರೆಸ್ ಏನೇನೂ ಇಲ್ಲ ಅದರೊಳಗೆ, ಪ್ರಾಸ್ಪೆಕ್ಟ್ಸ್ ಇಲ್ಲ, ಸಬ್ಜೆಕ್ಟ್ ಇಲ್ಲ, ಇದಿಲ್ಲ, ಏನೇನೂ ಇಲ್ಲ. ಅಪ್ಲಿಕೇಶನ್ ಯಾರು ಹಾಕಲಿಲ್ಲ ಅಂತ ಕೇಳಿದ್ರೆ ಯಾರು ಹಾಕ್ತಾರೆ? ಅನ್ಫಾರ್ಚುನೇಟ್ ಎಷ್ಟು ಜನ ಹಾಕಿದ್ದಾರೆ ಅದಕ್ಕೀಗ? ಕೋಟ್ಯಂತರ ಜನ ಅದಕ್ಕೆ ಅಪ್ಲೈ ಹಾಕ್ಬಿಟ್ಟಿದ್ದಾರೆ, ಗೊತ್ತಾಯ್ತಿಲ್ಲ. ಇವತ್ತು ನೀನು ರಿಯಲ್ ಗೋಲ್ಡ್ ತೊಗೊಳ್ಳೋರಿಗಿಂತ ಕೋಟಾ ಗೋಲ್ಡ್ ತೊಗೊಳ್ತಾರೋಕ್ಕೆ ಜಾಸ್ತಿ ಯಾವಾಗಲೂ ಕೂಡ. ರಿಯಲ್ ಗೋಲ್ಡ್ ತೊಗೊಳಗೆ ಯೋಗ್ಯತೆ ಬೇಕು, ಕೋಟಾ ಗೋಲ್ಡ್ ತೊಗೋಬೇಕಾದ್ರೆ ಸಮಾಧಾನ ಅಷ್ಟೇ, ಏನೋ ತಮ್ಮ ಮೇಲೆ ಇದೆ ಆ ಥರ ಆಗಿಬಿಟ್ಟಿದೆ ಅಷ್ಟೇ, ಅದು ಸರಿಯಲ್ಲ. ಇದು ಇನ್ನೊಂದು ಅರ್ಥ ಬರೀತಾರೆ ಟೀಕಾರ. ವಿಮತಂ ಅನಾರಂಭಣೀಯಂ ಅನ್ಯಥಾ ಪ್ರತಿಪಾದಕತ್ವಾತ್ ಯದಿತ್ತಂ ತತ್ತಥಾ ಯಥಾ ಸಂಪ್ರತಿಪನ್ನಂ. ಇದರ ತರ್ಕವಾಗಿ ತೊಗೊಂಡುಬಿಟ್ರೆ ನಿಮ್ಮ ಪ್ರಕಾರ ನಿಮ್ಮ ಶಾಸ್ತ್ರ ಅಧ್ಯಯನ ಮಾಡೋಕ್ಕೆ ಅರ್ಹಾಲೆ ಮುಗಿದೋಯ್ತು ಕಥೆ. ಅದು ವೇದನೆ ಓದಬಾರ್ದಾಗತ್ತೆ, ಗೊತ್ತಾಯ್ತು ಅಂತ ಹೇಳ್ತಾರೆ. ವಿಮತಂ ಅನಾರಂಭಣೀಯಂ ಶಾಸ್ತ್ರ ಅಂತ ಸೇರಿಸ್ಕೋಬೇಕಾಗ. ವೇದಗಳೇನಾದ್ರು ಅದ್ವೈತ ಹೇಳೋದಾಗಿದ್ದರೆ ವೇದಗಳೇನಾಗ್ತಾ ಇದ್ವು? ಕೆಟ್ಟ ಅಗ್ರಾಸ ಅಮಾನ್ಯ ಶಾಸ್ತ್ರ ಆಗ್ತಾ ಇತ್ತು. ಯಾತಕ್ಕೆ? ಸುಳ್ಳು ಹೇಳಿದಾಗ ಆಗ್ತಿತ್ತು, ಗೊತ್ತಾಯ್ತಾ? ಸುಳ್ಳು ಹೇಳಿದಾಗ ಆಗ್ತಾ ಇತ್ತು. ಎರಡು ಅರ್ಥ ಇದಕ್ಕೆ. ನಿಮ್ಮ ಶಾಸ್ತ್ರ ಅನಾರಂಭಣೀಯ ಅಂತ ಹೇಳೋದು ಡೈರೆಕ್ಟ್ ಅಟ್ಯಾಕ್. ಅಥವಾ ವೇದಾದಿಗಳು ಹೇಳುತ್ತೆ ಬ್ರಹ್ಮಾತ್ಮಕ್ಕೆ ನಾವೇನು ಮಾಡೋಣ ಅಂತ ಕೇಳಿದರೆ, ಅಂಥ ಬ್ರಹ್ಮಾತ್ಮಕ್ಕೇನೇನಾದ್ರು ವೇದ ಹೇಳೋದಾಗಿದ್ದರೆ ವೇದಗಳೇನಾಗ್ತಾ ಇದ್ವು? ಅವು ಕೂಡ ಅಮಾನ್ಯವಾಗ್ತಾ ಇದ್ವು. ಅಂದರೆ ಅಮಾನ್ಯವಾಗೋದಿಲ್ಲವು, ಯಾಕೆ ಅದು ಹೇಳೋದಿಲ್ಲವು. ಹೇಳೋದಾಗಿದೆ ನೀನಾದ್ರು ಏಕಾಶಿ ಊಟ ಮಾಡೋದಾದರೆ ಗೋಮಾಂಸ ತಿಂದಂತೆ ಆಗುತ್ತೆ. ಇದಕ್ಕೇನಂತ ಹೆಸರು? ಇದಕ್ಕೆ ತರ್ಕ ಅಂತ ಹೆಸರು, ಗೊತ್ತಾಯ್ತಿಲ್ಲ? ಗೋಮಾಂಸ ತಿಂದಿಯಲ್ಲ, ಗೋಮಾಂಸ ತಿಂದಂತೆ ಆಗುತ್ತೆ ಅಂತ ಹೇಳೋದು. ನೀನು ಬರದೆ ಹೋದರೆ ಕೆಲಸ ಕಳ್ಕೋತಿ ಅಂತ ಹೇಳಿದರೆ ಹಾಗೋ ಹಾಗೆ. ಇದೆಲ್ಲ ತರ್ಕ ಮುದ್ರೆ. ಸೊ ಬ್ರಹ್ಮಾತ್ಮೈಕ್ಯವೇನಾದ್ರು ವೇದ ಹೇಳೋದಾಗಿದ್ದರೆ ವೇದಗಳ ದೊಡ್ಡ ಸ್ಥಿತಿ ಏನಾಗ್ತಿತ್ತು? ಅಮಾನ್ಯವಾಗ್ತಿದ್ವು ವೇದಗಳೆಲ್ಲ ಕೂಡ. ಈಗ ಸುಳ್ಳು ಹೇಳಿದಾಗ ಆಗ್ತಿದ್ದಿಲ್ವಾ ಅಂಥೇಳಿ ಅದನ್ನು ಕೂಡ ಎರಡು ಅರ್ಥವನ್ನು ತಿಳಿಸಿ ಅದೆಲ್ಲ ತಿಳಿಸ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಅದ್ವೈತವತ್ತ ಸರಿಯಲ್ಲ. ಸಿಟ್ಟು ಬರುತ್ತೆ ಅವರಿಗೆ, ನಿಮ್ಮ ದ್ವೈತನೂ ಸರಿಯಲ್ಲ ಅಂತ ಅಂದ್ಬಿಡ್ತೀನಿ ಅಂತ ಕೇಳಿದರೆ, ನಮ್ಮ ದ್ವೈತನ ಶಾಸ್ತ್ರ ಹೇಳಿದ ಗೊತ್ತಾ ಅಂತ ಕೋಟ್ ಮಾಡ್ತಾರೆ. ಈಗ ಭಗವದ್ಗೀತೆಯೇ ಕೋಟ್ ಮಾಡ್ತಾರೆ. ದ್ವಾವಿಮೋ ಪುರುಷವು ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ವಿಭರ್ತ್ಯವ್ಯಯ ಈಶ್ವರಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಯೋ ಮಾಮೇವಮ ಸಂಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಇದಿಷ್ಟು ಭಗವದ್ಗೀತೆಯ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಅಂಥೇಳಿ ಇವಾಗ ಐದು ಶ್ಲೋಕರು ಕೋಟ್ ಮಾಡಿರು ಭಗವದ್ಗೀತೆಯಿಂದ. ನಮಗೊಂದು ಪ್ರಶ್ನೆ, ಈ ಐದನ್ನೇ ಯಾಕೆ ಕೋಟ್ ಮಾಡಬೇಕಾಗಿತ್ತು ಆಚಾರ್ಯ ಅಂತ ಪ್ರಶ್ನೆ. ಎಲ್ಲ ಬಿಟ್ಟುಬಿಟ್ಟು ಭಗವದ್ಗೀತೆಯೇ ಕೋಟ್ ಮಾಡೋದು, ಅದರಲ್ಲಿ 15ನೇ ಅಧ್ಯಾಯನ ಕೋಟ್ ಮಾಡೋದು, ಕೊನೆಗೆ ಐದು ಶ್ಲೋಕನೇ ಕೋಟ್ ಮಾಡೋದು, ಇದನ್ನ್ಯಾಕೆ ಮಾಡಬೇಕಾಗಿತ್ತು ಅಂದರೆ ಅದು ಭಾಳ ಇಂಟ್ರೆಸ್ಟಿಂಗ್. ಅದು ಈ ಐದು ಶ್ಲೋಕದ ಬಗ್ಗೆ ಎಲ್ಲ ಮತಾಚಾರ್ಯರು ಬರೀಬೇಕಾದ್ರೆ ಏನಂತ ಬರೀತಾರೆ? ಶಂಕರಾಚಾರ್ಯರು ಬರೀತಾರೆ ಈ ಭಗವದ್ಗೀತಾ ಅಂಬೋದೇನು ಸಕಲ ಗೀತಾರ್ಥ ಸಂಗ್ರಹ 15ನೇ ಅಧ್ಯಾಯ. ಭಗವದ್ಗೀತೆ 15ನೇ ಅಧ್ಯಾಯ ಏನದು? ಸಕಲ ಗೀತಾರ್ಥ ಸಂಗ್ರಹ ಅಷ್ಟೇ ಅಲ್ಲ, ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ ಹೇಳಿಬಿಡ್ತಾರೆ ಕೊನೆಯ ಶ್ಲೋಕ. ಅದಕ್ಕೆ ನೀವು ಒಪ್ಕೊಂಡಿರೋದೇ ನೋಡು ಅಂತ ತೋರಿಸ್ತಾರೆ. ಈಗ ನೀವು ಯಾವುದನ್ನು ಭಾರಿ ಗ್ರೇಟ್ ಅಂತ ತಿಳ್ಕೊಂಡಿದ್ದೀರಿ ಅದರಲ್ಲೇ ಬಂದಿರೋದೇನು? ಸ್ಪಷ್ಟ ದ್ವೈತ. ಮತ್ತೆ ಶ್ರೀವೈಷ್ಣವ್ರ ಪ್ರಕಾರ ಕೂಡ, ವಿಶಿಷ್ಟಾದ್ರ ಪ್ರಕಾರ ಕೂಡ 15ನೇ ಅಧ್ಯಾಯ ಭಾರಿ ಇಂಪಾರ್ಟೆಂಟು, ಕೊನೆಯ ಶ್ಲೋಕ ಭಾರಿ ಇಂಪಾರ್ಟೆಂಟ್ ಅವರು ಹೇಳ್ತಾರೆ. ಸೊ ಅದು ವಿಶಿಷ್ಟಾದ್ವೈತ ಪ್ರಕಾರನೂ ಇಂಪಾರ್ಟೆಂಟು, ಅದ್ವೈತಿಗಳ ಪ್ರಕಾರನೂ ಭಾರಿ ಇಂಪಾರ್ಟೆಂಟು. ಅದರಲ್ಲೂ ಕೂಡ ನಮಗೆ ಅದಕ್ಕೆ ಆಚಾರ್ಯ 17 ಸತ್ ಕೋಟ್ ಮಾಡ್ತಾರೆ, ಒಟ್ಟು ಸರ್ವಮೂಲಗಳಲ್ಲಿ 17 ಟೈಮ್ಸ್ ಕೋಟ್ ಮಾಡ್ತಾರೆ ಈ ಶ್ಲೋಕಗಳಲ್ಲಿ. ಯಾತಕ್ಕೆ ಈಗ ಒಪ್ಕೊಂಡಿದ್ದೀರಿ ಆದರೆ ನಿಮಗೆ ಭಾರಿ ಫಲೀತಿ ಕೊಡುತ್ತೆ ಅಂತ ಹೇಳೋದಕ್ಕೋಸ್ಕರ ಕೋಟ್ ಮಾಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಅದರ ಅರ್ಥ ಏನಿದೆ, ದೌ ಇಮೌ ಪುರುಷವು ಲೋಕೆ, ದೌ ಶುರುವಾಯಿತು ಅದ್ವೈತ ಹೋಯ್ತಾರಿಗೆ, ಒಟ್ಟು ಎರಡು ವಿಧ ಚೇತನರಿದ್ದಾರೆ ಅಂತ ಹೇಳಿಬಿಟ್ರು. ಒಂದು ಬ್ರಹ್ಮ ಅಂತ ಹೊರಟೋಯ್ತು. ಅದು ಕೂಡ ಹೇಗೆ, ಚರಾಚೇತನ ಅಂತ ಅಕ್ಷರ ಚೇತನ ಒಂದು, ಎರಡು ಅಂದಾಗಲೇ ಕಥೆ ಮುಗಿದಿತ್ತು. ಚರ ಪ್ಲಸ್ ಅಕ್ಷರ ಅಂತ ಮತ್ತೆ ಎರಡು ಭಾಗ ಆಯಿತು. ಚರ ಸರ್ವಾಣಿ ಭೂತಾನಿ, ಚರ ಪುರುಷ ಅಕ್ಷರ ಪುರುಷ ಅಂತ ಪುರುಷರು ಎರಡು ವಿಧ. ಅದು ಚರ ಪುರುಷರು ಅಂದರೆ ಯಾರು ಅಂತ ಕೇಳಿದರೆ, ಬ್ರಹ್ಮಾದಿಗಳೆಲ್ಲರೂ ಯಾರವರು? ಚರ ಪುರುಷರು. ಅಕ್ಷರ ಅಂದರೆ ಒಬ್ಬರೇ, ಯಾರವರು? ಮಹಾಲಕ್ಷ್ಮಿ. ಅದಕ್ಕೆ ಅಕ್ಷರ ಕೂಟಸ್ಥೋ ಅಕ್ಷರ ಉಚ್ಚತೆ, ಚರ ಸರ್ವಾಣಿ ಭೂತಾನಿ ಪ್ಲೂರಲ್ಲು, ಕೂಟಸ್ಥ ಅಕ್ಷರ ಸಿಂಗಲರ್ ಏಕವಚನ, ಮಹಾಲಕ್ಷ್ಮಿ ಅಕ್ಷರ ಪುರುಷರು. ಆಮೇಲೆ ಎಲ್ಲ ಬ್ರಹ್ಮಾದಿಗಳೆಲ್ಲ ಯಾರವರು? ಶರ ಪುರುಷರು. ಉತ್ತಮ ಪುರುಷಸ್ತ್ವನ್ಯ, ನಿಮ್ಮ ದೇವ್ರ ವಿಷಯ ಬರಲಿಲ್ಲ ಅಂದರೆ ಇವರಿಬ್ಬರು ಬಿಟ್ಟು ಇನ್ನೊಬ್ಬನಿದ್ದಾನೆ ಅವನು, ಅನ್ಯ ಪುರುಷ ಅಕ್ಷರ ಅಕ್ಷರರ ಮೇಲಿದ್ದಾನೆ ಅವನು. ಅವನೇನಂತ ಕರೀತಾರೆ? ಪರಮಾತ್ಮ ಅಂತ ಕರೀತಾರೆ. ಆತ್ಮ ಪರಮಾತ್ಮ ಅವನು ಎಲ್ಲಿದ್ದಾನೆ ಅಂದರೆ, ಯೋ ಲೋಕತ್ರಯ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ, ಮೂರು ಲೋಕಗಳ ಒಳಗೆ ಎಂಟರ್ ಆಗಿದ್ದಾರೆ ಪರಮಾತ್ಮ. ಅಂದರೆ ಹೆಚ್ಚಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಅದು ಒಳಗಿದ್ದಾನೆ ಪರಮಾತ್ಮ. ಆದ್ದರಿಂದನೇ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ, ನಾನು ಕ್ಷರವನ್ನು ಮೆಟ್ಟಿ ನಿಂತವನು, ಅಕ್ಷರಕ್ಕಿಂತ ಮೇಲಿರೋನು. ಅದಕ್ಕೆ ನಾನು ಏನಂತ ಕರೀತಾರೆ? ಪುರುಷೋತ್ತಮ ಅಂತ ಕರೀತಾರೆ. ಅಥೋಸ್ಮಿ ಲೋಕೆ ವೇದೇ ಚ ಪ್ರಸಿತಃ ಪುರುಷೋತ್ತಮ. ಪುರುಷೋತ್ತಮನ ಶಬ್ದ ಉಪಯೋಗಿಸ್ಬೇಕು, ಎಷ್ಟು ಜನ ಇರಬೇಕು ಮಿನಿಮಮ್ಮು? ಮಿನಿಮಮ್ 3 ಇರಬೇಕು. ಉತ್ತಮ ಉತ್ತರ ಉತ್ತಮ ಮಿನಿಮಮ್ 3 ಇರಬೇಕು. ಅದ್ವೈತ ಪ್ರಕಾರ ಒಂದೇ ಇದೆ. ಸೊ ಪುರುಷೋತ್ತಮ ಅಂತ ಹೇಗೆ ಉಪಯೋಗಿಸ್ತೀರಾಗಿದ್ರೆ? ಹೌದಲ್ಲ, ಮಿನಿಮಮ್ 3 ಒಪ್ಕೊಂಡ್ರೆ, 2 ಒಪ್ಕೊಂಡ್ರೆ ಅದ್ವೈತ ಹೋಯ್ತು, ಎಷ್ಟು ಒಪ್ಕೊಂಡ್ರೆ ನಿಮಗೆ 3 ಒಪ್ಕೋಬೇಕು ಕನಿಷ್ಠ. ಅದು ಶರ ಸರ್ವಾಡಿ ಭೂತಾನಿ ಎಷ್ಟಿದೆ ಇದೆಲ್ಲ ಯಾತಕ್ಕೆ ಹೇಳ್ತೇನೆ? ಚಿಕ್ಕ ವಯಸ್ಸಿಗೆ ಎಲ್ಲ ಮಕ್ಕಳಿಗೆ ಹೇಳಿಬಿಟ್ರೆ ಗೊತ್ತಾಯ್ತಿಲ್ಲ, ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಕೊಟ್ಟಾಗುತ್ತೆ, ಮುಂದೆ ಏನು ಕೇಳಿದ್ರು ತಲೆಗೆ ಹೋಗೋದಿಲ್ಲ ಅವರಿಗೆ. ಏನೋ ಅದ್ವೈತ ಹೇಳಕ್ಕೆ ಬಂದುಬಿಟ್ರೆ ಹೋಗಯ್ಯ ಎಷ್ಟು ಫಜೀತಿ ಅಂತ ಹೇಳ್ತಾರೆ, ಬಂದು ಕೊಡದೆ ಹೋದ್ರೆ ಏನಾಗುತ್ತೆ? ಅದು ತಲೆಯಲ್ಲಿ ಕೂತ್ಬಿಡ್ತು. ರೋಗ ಬಂದಲ್ಲ ಔಷಧಿ ಕೊಟ್ಟು ಉಪಯೋಗ ಇಲ್ಲ. ವ್ಯಾಕ್ಸಿನೇಷನ್ ಯಾವಾಗ ಹಾಕ್ಸೋಬೇಕು? ಬಂದಲ್ಲ ಹಾಕ್ಸ್ಕೊಂಡ್ರೆ ಇದು ಸ್ವಲ್ಪ ಯಾಡ್ ಮಾಡುತ್ತೆ, ಅದಕ್ಕೇನೆ ಇದು ಸೇರಿಬಿಟ್ಟು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ ಯಾವಾಗಲೂ ಏನು ಮಾಡಬೇಕು? ಫಸ್ಟ್ಗೆ ಚಿಕ್ಕ ವಯಸ್ಸಿಗೆ ಒಂದು ದಿವಸ ಕೆಲಸ ಇವೆಲ್ಲ ಕೂಡ, ಒಂದು ದಿವಸ ಮಕ್ಕಳು ಹೇಳಿಬಿಟ್ರೆ ಮುಗಿದೋಯ್ತು. ಅದ್ವೈತ ಎಂದೆಂದ ಜನ್ಮದಲ್ಲಿ ಅವನು ಒಂದಕ್ಕೆ ಹೋಗೋದಿಲ್ಲ. ಪ್ರಮಾಣ ಲಕ್ಷಣ ಒಂದು ದಿವಸ, ಇದು ಒಂದು ದಿವಸ, ಒಂದು ವಾರದಲ್ಲಿ ಮಕ್ಕಳನ್ನ ಏನು ಮಾಡಿಬಿಡ್ಬೋದು? ಎಂದೆಂದೂ ದುರ್ಮತಕ್ಕೆ ಹೋಗದಂತೆ ಮಾಡಿಬಿಡ್ಬೋದು. ಆದರೆ ಅವೆಲ್ಲ ಹೋಗಿಬಿಟ್ಟಿರ್ತಾರೆ. ಕಾರಣ ಎಂದೆ ನಮ್ಮ ಹುಡುಗ ಪಾಸ್ ಆದಮೇಲೆ ಓದ್ತೇನೆ, ಪಾಸ್ ಆಗಲೇ ಓದ್ತೇನೆ, ಅವ್ನಿಗೆ ಕೆಲಸ ಸಿಕ್ಕಮೇಲೆ ಓದ್ತಾನೆ, ಅವ್ನು ರಿಟೈರ್ ಮೇಲೆ ಓದ್ತಾನೆ, ಸತ್ತು ಹೋಗ್ತಾನೆ, ಅಷ್ಟೇ, ಏನು ಇರೋದಿಲ್ಲ ಎಂದು. ಎರಡು ರೀತಿ ಸಾಯ್ತಾನೆ, ಒಂದು ಫಿಸಿಕಲಿ ಸಾಯ್ತಾನೆ, ಮುಂದಿನ ಜನ ಜ್ಞಾನ ಬರದಂತೆ ಆಗಿಬಿಡೋದು. ಅದು ಎಂದೂ ಕೂಡ ಇದನ್ನು ಬಿಡಬಾರ್ದು. ತುಂಬ ದಿವಸ ಬೇಕಾಗಿದ್ದರೆ ಭಾರಿ ಕಷ್ಟ ಬಿಡಪ್ಪ ಅಂತ ಹೇಳ್ಬೋದು. ಸರ್ವೋದಯ ಓದೋದು ಎರಡು ರೀತಿಯಲ್ಲಿ, ಪರಿಚಯಾತ್ಮಕ ಓದೋದು ಬೇರೆ, ಗೊತ್ತಾಯ್ತಾ, ಅಧ್ಯಯನಾತ್ಮಕ ಓದೋದು ಬೇರೆ. ಪರಿಚಯ ಅದು ಡಾಕ್ಟರ್ ಆಗೋದು ಬೇರೆ, ವ್ಯಾಕ್ಸಿನೇಷನ್ ಹಾಕ್ಕೊಳ್ಳೋದು ಬೇರೆ. ಡಾಕ್ಟರ್ ಆಗ್ಬೇಕಾದ್ರೆ ಭಾರಿ ಕಷ್ಟ, ಇಂಜೆಕ್ಷನ್ ತೊಗೊಳೋದು ಎಷ್ಟು ಕಷ್ಟ? ಸಿಂಪಲ್ ತಾನೇ, ನಾವೆಲ್ಲ ಯಾವ ರೀತಿ ತೊಗೊಂಡ್ರೆ ಸಾಕಿದ್ರ? ಅದು ಬೆನಿಫಿಟ್ ತೊಗೊಂಡ್ಬಿಟ್ರೆ ಸಾಕು. ಅಡುಗೆ ಮಾಡೋದು ಕಷ್ಟ, ಊಟ ಮಾಡೋಕ್ಕೆ ಎಷ್ಟೊತ್ತಬೇಕು? ಗೊತ್ತಾಯ್ತಾ, ಅದಕ್ಕೆ ಕ್ವಿಕ್ಕಾಗಿ ಊಟ ಮಾಡಿ ಹೋಗ್ಬಿಡ್ತಾರೆ. ಅದಕ್ಕೆ ಸರ್ವಮೂಲ ಗ್ರಂಥಗಳನ್ನು ಬರೀಲೇ ಆಚಾರ ಅವತಾರ ಮಾಡಿಬಿಡಬೇಕಾಯಿತು, ಟೀಕಾ ಎಲ್ಲ ಸರಿನೇ. ನಮಗಿರೋ ಕೆಲಸ ಭಾರಿ ಸುಲಭ, ಅದನ್ನ ಸಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅದ್ವೈತ ಮತದಲ್ಲಿ ಎಂದೂ ಕೂಡ ಶಾಸ್ತ್ರ ಪ್ರತಿಪಾದ್ಯತ್ವ ಬರೋದಿಲ್ಲ ಅದಕ್ಕೆ, ಗೊತ್ತಾಯ್ತಾ. ದ್ವೈತ ಮತಕ್ಕೆ ಮಾತ್ರ ಗುಣ ಇದೆ ಅಂತ ಹೇಳಿಬಿಟ್ರೆ ಇವತ್ತು 99 ಪಾಲನೆ ನಮ್ಮವರು ಆ ಕಡೆ ಹೋಗ್ತಿದ್ದಾರೆ, ಲೈಫ್ ಸೈಜ್ ಫೋಟೋ ಹಾಕ್ಕೊಂಡಿರ್ತಾರೆ ಅಲ್ಲಿ ಭಗವಾನ್ ಬಾಮರಿವರು ಅಂತ ಹೇಳಿಬಿಟ್ಟು. ಅಂತ ಅಪಘಾತ ಆಗದೇ ಇರಬೇಕಾದ್ರೆ ಇದೆಲ್ಲ ತಿಳಿದಿರಬೇಕು. ಇಂದ್ರಿಯೇಭ್ಯ ಇದು ಗೀತ ಆಯಿತು. ಸ್ವಾಮಿ ನೀವು ಆಚಾರ್ಯ ಒಂದು ಆಕ್ಷೇಪ, ಬರೀ ಪೌರುಷೇ ವಾಕ್ಯ ಕೋಟ್ ಮಾಡ್ತೀರಿ ನೀವೀಗ, ವೇದಗಳು ಬೇಕು ಅಂತ ಕೇಳಿದರೆ ತಗೋ ವೇದನೆ ಕೋಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಪೌರುಷೇ ಆಗಬೇಕು, ಪೌರುಷೇನೂ ಆಗಬೇಕು. ಯಾವುದದು? ಇಂದ್ರಿಯೇಭ್ಯ ಪರಾಹ್ಯರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ, ಮನಸಸ್ತು ಪರಾ ಬುದ್ಧಿಃ, ಬುದ್ಧೇರಾತ್ಮ ಮಹಾನ್ ಪರಃ, ಮಹತಃ ಪರಮವ್ಯಕ್ತಂ, ಅವ್ಯಕ್ತಾತ್ ಪುರುಷಃ ಪರಃ, ಪುರುಷಾನ್ನಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ. ಎಲ್ಲಿ ವಾಕ್ಯ ಇದು? ಕಠೋಪನಿಷತ್ತಿ, ಕಠೋಪನಿಷತ್ತಿನ ವಾಕ್ಯ. ಕಠೋಪನಿಷತ್ ಭಾರಿ ಮುಖ್ಯ ಇದು. ಅದು ಶ್ರಾದ್ದ ಪಕ್ಷದ ಕಾಲಕ್ಕಂತೂ ಕಠೋಪನಿಷತ್ ಹೇಳಲೇಬೇಕು ಅಂತ ಅಲ್ಲೇ ಬರುತ್ತೆ. ಯಾರು ಶ್ರಾದ್ದ ಕಾಲದಲ್ಲಿ ಹೇಳ್ತಾರೋ ಇದನ್ನು, ಅವ್ರ ಪಿತೃಗಳು ಭಾರಿ ಸಂತೋಷ. ಯಾಕೆ ಯಮದೇವರೇ ಹೇಳಿದ್ದಾದ್ರಿಂದ, ಅದನ್ನು ಯಮದೇವರ ಋಷಿಗಳಾದ್ರಿಂದ, ಅದಕ್ಕೆ ಅವ್ರ ಪಿತೃಗಳಿಗೆ ಭಾರಿ ಸದ್ಗತಿ ಕೊಡ್ತಕ್ಕಂಥದ್ದು. ಅರ್ಥ ಆಯ್ತಾ? ಅಕಸ್ಮಾತ್ ಯಾವುದೇ ಕಾರಣ ಪೂರ್ತಿ ಹೇಳೋಕ್ಕಾಗದವ್ರು ಎರಡು ಶ್ಲೋಕಾರ ಹೇಳಿ ಅಂತ ಹೇಳ್ತಾರೆ. ಅದು ಭಗವದ್ಗೀತೆ ಪೂರ್ತಿ ಹೇಳೋಕ್ಕಾಗದವ್ರು ಏನು ಮಾಡಬೇಕು? 15ನೇ ಅಧ್ಯಾಯ. ಅದು ಪೂರ್ತಿ ಹೇಳೋಕ್ಕೆ ಏನು ಮಾಡಬೇಕಾಗ? ಕೊನೆ 5 ಶ್ಲೋಕ. ಅದು ಆಗದಾದ್ರೆ ಪುರುಷೋತ್ತಮ ಅಂದ್ರೂ ಸಾಕು ಕೊನೆ ಪಕ್ಷ. ಪುರುಷೋತ್ತಮ ಅಂದ್ರೆ ಅದ್ವೈತ ಮತ ಹೋಗುತ್ತಲ್ಲ, ಆ ಮಟ್ಟಿಗೆ ಪುರುಷೋತ್ತಮ ಏನ ಮಹತ್ ಊಟ ಮಾಡಿದ್ರು ಕೂಡ ಒಂದು ವಿಶೇಷವಾದ ಜ್ಞಾನ ಬಂದಾಗ ಆಗುತ್ತೆ. ಇಲ್ಲೂ ಕೂಡ ಕಠೋಪನಿಷತ್ತು ಒಳ್ಳೆ ದೃಷ್ಟಿ, ಎಷ್ಟು ವಿಷಯ ಇದೆ ಇದರೊಳಗೆ. ಇಂದ್ರಿಯೇಭ್ಯ ಪರಾಹ್ಯರ್ಥಾಹ, ಇಂದ್ರಿಯಗಳಿವೆ ಅವಕ್ಕಿಂತ ಶ್ರೇಷ್ಠ ಯಾವುದು? ಅರ್ಥಾಹ, ವಿಷಯಗಳು. ಕಣ್ಣು ಇಂದ್ರಿಯ, ಮೈಕಂಬದೇನು ವಿಷಯ, ಇದು ಅರ್ಥ. ಇಂದ್ರಿಯ ಅರ್ಥ, ನಿರ್ದೋಷ ಅರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ ಮೊನ್ನೆ ಬಂದಿದೆ. ನಿರ್ದೋಷವಾದ ಇಂದ್ರಿಯ, ನಿರ್ದೋಷವಾದ ವಿಷಯಗಳಿಗೆ ಕಾಂಟ್ಯಾಕ್ಟ್ ಆದರೆ ಏನು ಬರುತ್ತೆ? ಪ್ರತ್ಯಕ್ಷ ಜ್ಞಾನ ಅಂತ ಹೇಳಿದ್ದಾರೆ. ಇಂದ್ರಿಯಗಳಿಂತ ಯಾವ್ದು ದೊಡ್ಡದು? ಅರ್ಥಾಹ. ಅರ್ಥಗಳಿಂತ ಯಾವ್ದು ದೊಡ್ಡದು? ಮನಸ್ಸು. ಅರ್ಥಗಳಿಂತ ದೊಡ್ಡದು ಯಾವುದು? ಮನಸ್ಸು. ಇಂದ್ರಿಯಗಳಲ್ಲಿ ಯಾವ್ದು ತಗೋಬೇಕು? ಈಗ ಮೊದಲಿಗೆ ಇಂದ್ರಿಯ ಅಂತ ಹೇಳಿದ್ರಿಂದ ಐದು ಮಾತ್ರ ತಗೋಬೇಕು, ಗೊತ್ತಾಯ್ತಾ? ಆಮೇಲೆ ವಿಷಯಗಳು, ಅದಕ್ಕಿಂತ ದೊಡ್ಡದು ಯಾವುದು? ಮನಸ್ಸು. ಅದಕ್ಕಿಂತ ದೊಡ್ಡದು ಯಾವುದು? ಮನಸ್ಸಸ್ತು ಪರಾ ಬುದ್ಧಿ, ಮನಸ್ಸಿಗಿಂತ ದೊಡ್ಡದು ಬುದ್ಧಿ. ಬುದ್ಧಿಯರಾತ್ಮ ಮಹಾನ್ ಪರಹ, ಬುದ್ಧಿಗಿಂತ ಯಾರ ಪರ? ಮಹತ್ವ, ಮಹಾನಾತ್ಮ ಪರಹ, ಮಹತ್ತತ್ವ ದೊಡ್ಡದು. ಮಹತ್ತತ್ವಕ್ಕಿಂತ ಯಾವ್ದು ದೊಡ್ಡದು ಅಂತ ಕೇಳಿದರೆ, ಮಹತ ಪರಂ ಅವ್ಯಕ್ತಂ, ಅವ್ಯಕ್ತ ತತ್ವ ದೊಡ್ಡದು. ಅವ್ಯಕ್ತ ತತ್ವಕ್ಕಿಂತ ಯಾರು ದೊಡ್ಡವರು ಅಂದರೆ, ಪುರುಷ ಪರಹ, ಪುರುಷ ದೊಡ್ಡವನು. ಪುರುಷಗಿಂತ ಯಾರು ದೊಡ್ಡವರು ಅಂದರೆ, ಇನ್ನು ತಲೆ ಕೆಡಿಸ್ಕೋಬೇಡ, ಕೇಳಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಪುರುಷ ನ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ, ಪುರುಷನಿಗಿಂತ ದೊಡ್ಡದಿಲ್ಲ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ಪುರುಷ ಎಜಿಕೊಟ್ಟು ಯಾರಾಯ್ತು ಈಗ? ನಾರಾಯಣ. ಪುರುಷೋ ನಾರಾಯಣ, ನಾರಾಯಣ ಉಪನಿಷತ್ತು. ಪುರುಷ ಪುರುಷ ಸೂಕ್ತ, ಪುರುಷ ಅಂದರೆ ನಾರಾಯಣ ಸೂಕ್ತ. ಅರ್ಥ ಆಯ್ತಾ? ಇದಕ್ಕೆ ಇನ್ನೊಂದು ಅರ್ಥ, ಇಂದ್ರಿಯೇಭ್ಯ ಪರಾಹ್ಯರ್ಥ. ಪದ್ಮನಾಭತೀರ್ಥರು ಖಂಡನ ತೆರೆಗೆ ಟಿಪ್ಪಣಿ ಬರೆದಿದ್ದಾರೆ, ಮೂರು ಪದ ಟೀಕಾ ಬರೆದಿದ್ದಾರೆ ಪದ್ಮನಾಭತೀರ್ಥರು ಕೂಡ. ಅವರೇನು ಮಾಡ್ತಾರೆ, ಒಂದು ಹೊಸ ಅರ್ಥ ಟೀಕಾರ ಅವ್ರು ಹೇಳಿದ್ರು ಬರೆಯೋದಿಲ್ಲ, ಯಾಕೆ ಗುರುಗಳು ಹೇಳಿದ್ದರೆ ನೀವು ಹಾಗೆ ಓದ್ಕೊಳ್ಳಿ ಶಿಷ್ಯರು ಅಂತೇಳಿ. ಆದರೆ ಪಾತ್ಮ ಅನ್ನು ಬರ್ಬಿಟ್ಟು ಏನಾಗುತ್ತೆ ಅಂದ್ಬಿಟ್ಟು ಇದನ್ನೇ ಓದ್ಬಿಡ್ತಾರೆ ಅಂತೇಳಿ. ಹೇಗೆ ಓದ್ದೇ ಇದ್ದವ್ರಿಗೆ ಯೋಚನೆ ಇಲ್ಲ, ಯಾವುದು ಓದ್ದೇ ಇದ್ದವ್ರಿಗೆ ಯೋಚನೆ ಇಲ್ಲ. ಆದರೆ ಇನ್ನೊಂದು ಓದ್ಬಿಟ್ಟು ಅದು ಬಿಡಬಾರ್ದು, ಗೊತ್ತಾಯ್ತಾ? ಎರಡು ಸ್ವೀಟ್ ತಂದಾಗ ಮೊದಲು ಹಾಕಿ ಇನ್ನೊಂದನ್ನು ಹಾಕಿ ಅವನು ಮತ್ತೆ ಬರ್ಲಿಕ್ಕೆ ಹೇಳ್ತಾರೆ. ಒಂದೇ ಫುಲ್ ಹಾಕ್ಬಿಟ್ರೆ ಎರಡೇದೇನಾಗತ್ತಾಗ? ಜಾಗ ಇರೋದಿಲ್ಲ, ಖರ್ಚಾಗಿರೋದಿಲ್ಲ, ಜಾಗ ಇರೋದು, ಎರಡೆರಡಾಗುತ್ತೆ. ಅದಕ್ಕಾಗಿ ಇಂದ್ರಿಯೇಭ್ಯ ಪರಾಹ್ಯರ್ಥ ಅಂದರೆ, ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠ. ಅರ್ಥ ಆಯ್ತಾ? ಮೊದಲನೇದೇನೋ ಬರೀ ಫಿಸಿಕಲ್ ಅರ್ಥ, ಎರಡನೇದೇನೋ ಅಭಿಮಾನಿ ದೇವತಾ ಪರ ಅರ್ಥ ಇದೆ. ಉಳಿದವರೆಂದು ಅರ್ಥ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ದ್ವೈತ ಮತ ಬಿಟ್ಟರೆ ಇನ್ನು ಯಾವುದರಲ್ಲೂ ಕೂಡ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಇದಕ್ಕೆ ಇಂದ್ರಿಯ ಅಭಿಮಾನಿ ದೇವತೆಗಳಿಂದ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠ. ಅರ್ಥಾಭಿಮಾನಿಗಳಿಗಿಂತ ಮನೋಭಿಮಾನಿ ಶ್ರೇಷ್ಠ. ಮನೋಭಿಮಾನಿಗಿಂತ ಬುದ್ಧಿಭಿಮಾನಿ ಶ್ರೇಷ್ಠ. ಬುದ್ಧಿಭಿಮಾನಿಗಿಂತ ಮಹತ್ತತ್ವಾಭಿಮಾನಿ ಶ್ರೇಷ್ಠ. ಅವರಿಗಿಂತ ಅವ್ಯಕ್ತತ್ವಾಭಿಮಾನಿ ಶ್ರೇಷ್ಠ. ಅದಕ್ಕಿಂತ ಪುರುಷ ಶ್ರೇಷ್ಠ. ಪುರುಷಾಭಿಮಾನಿ ಅಂತ ಹೇಳಬಾರ್ದು ಕೊನೆಗೆ. ಪುರುಷ ಶ್ರೇಷ್ಠ, ಅಡಿಗೆ ಮುಗಿದೋಯ್ತು. ಪುರುಷಕ್ಕೆ ಅಭಿಮಾನಿ ಪದ ಆತ್ಮ ಸ್ವಾಮಿ. ಅದಕ್ಕೆ ಇಂದ್ರಿಯಾದಿಮಾನ ದೇವತೆಗಳು ಯಾರ್ಯಾರು ಅಂತ ಕೇಳಿದರೆ, ಸೂರ್ಯಾದಿಗಳು ಇಂದ್ರಿಯಾಭಿಮಾನ ದೇವತೆಗಳು, ಸೂರ್ಯ ಚಂದ್ರಾದಿಗಳು ಇಂದ್ರಿಯಾಭಿಮಾನ ದೇವತೆಗಳು. ಅರ್ಥಾಭಿಮಾನಿಗಳು ಯಾರು ಅಂತ ಕೇಳಿದರೆ, ಮೂರೇ ಜನ, ಸೌಪರ್ಣಿ ವಾರುಣಿ ಭಾರತಿ, ಮೂರು ಜನ ಪಾರ್ವತಿ, ಮೂರು ಜನ ಮಾತ್ರ ಯಾರವರು? ಅರ್ಥಾಭಿಮಾನಿಗಳು, ವಿಷಯಾಭಿಮಾನಿಗಳಾಯಿತು. ಮನೋಭಿಮಾನಿ ಯಾರೀಗ? ರುದ್ರದೇವರು ಪ್ಲಸ್ ಗರುಡಶೇಷ, ಇದು ಈಕ್ವಲ್ ಅವರು. ಅವರಿಗಿಂತ ಬುದ್ಧಿಭಿಮಾನಿ ದೇವತೆ ಯಾರು? ಸರಸ್ವತಿ ಭಾರತೀಯರು. ಅವ್ರ ಮೇಲೆ ಯಾರಿದ್ದಾರೆ? ಮಹತ್ತತ್ವಕ್ಕೆ ಯಾರು? ಬ್ರಹ್ಮವಾಯುಗಳು. ಅವ್ರ ಅವ್ಯಕ್ತತ್ವಕ್ಕೆ ಅವರು ಯಾರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಮೇಲೆ ನಾರಾಯಣ. ಇಡೀ ತಾರತಮ್ಯ ಬಂದೋಯ್ತು, ಗೊತ್ತಾಯ್ತಾ? ಎರಡೇ ಶ್ಲೋಕದಲ್ಲಿ ಇಡೀ ತಾರತಮ್ಯ ಜ್ಞಾನ ಬಂದಿದ್ದರಿಂದ ಯಾವ ಯೋಚನೆ ಕೂಡ ಇಲ್ಲ. ಈಗ ತುಂಬ ವಿಷಯ ಗೊತ್ತಾಗುತ್ತೆ. ಇಂದ್ರಿಯಾಭಿಮಾನಿ ದೇವತೆಗಳಿಂದ ಅರ್ಥಾಭಿಮಾನ ದೇವತೆ ಶ್ರೇಷ್ಠ. ಅದಕ್ಕೆ ಒಂದು ವಸ್ತು ನೋಡ್ತಾನೆ, ತಕ್ಷಣ ಆಕಡೆ ನೋಡಕ್ಕೆ ಶುರು ಮಾಡಿಬಿಡ್ತಾರೆ. ಏ, ಇಂದ್ರಿಯ ಎಳಿತದ್ದು ಯಾತಕ್ಕೆ ಎಳಿತು? ಇವ್ ಪವರ್ಫುಲ್, ಇಂದ್ರಿಯಾಭಿಮಾನಿ ದೇವತೆಗಳು ಯಾರು ಪವರ್ಫುಲ್ಲು? ಅವರು ಪವರ್ಫುಲ್, ಅದಕ್ಕೆ ಎಳೆದು ಬಿಡ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಅದಕ್ಕೆ ಯಾವಾಗ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ಶ್ರೇಷ್ಠ ಆಗಿದ್ದರಿಂದಾಗಿನೇ ತದಲಂ ಬಹುಲೋಕ ವಿಚಿಂತನೆ, ಆ ಕಡೆ ಮನಸ್ಸು ಹಾಕಬೇಡ, ಎಳೆದು ಬಿಡುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಹ್ಯಾಕ್ ಕಂಟ್ರೋಲ್ ಮಾಡ್ಬೇಕು ನಾವೀಗ. ಅರ್ಥ ಎಳೆಯುತ್ತೆ, ಇಂದ್ರಿಯ ಆ ಕಡೆ ಹೋಗಿಬಿಟ್ಟಿದೆ, ಇದನ್ನು ನೋಡೋಕ್ಕೆ ಬರೋದಿಲ್ಲ ನಾವು. ತಷ್ಟ ಮನಸ್ಸಿಗೆ ಹೋಗ್ಬೇಕಾಗ. ಮನಸ್ಸು ಯಾರು? ರುದ್ರದೇವರು. ಅವ್ರು ಕಂಟ್ರೋಲ್ ಮಾಡ್ತಾರೆ, ವಾಪಸ್ ತರ್ತಾರ. ಅವ್ರು ಕಂಟ್ರೋಲ್ ಮಾಡೋಕ್ಕೆ ಇರಬೇಕಾಗ ಸರಸ್ ಬುದ್ಧಿ ಇರಬೇಕಾಗ. ಬುದ್ಧಿಯಿಂದ ಬುದ್ಧಿ ಇಲ್ಲ ನೀವು ಹಾಳಾಗ್ಬಿಟ್ಟಿ ಅಂತ ಹೇಳ್ತಾರೆ. ಬುದ್ಧಿ ಯಾರು ಬೇಕೀಗ? ಸರಸ್ವತಿ ಭಾರತೀಯರು. ಭವತಿ ಯದನುಭಾವಾತ್ ಏಡ ಭೂಕೋಪಿ ವಾಗ್ಮಿ. ಆಮೇಲೆ ಅವ್ರು ವರ್ಕ್ ಮಾಡ್ಬೇಕಾದ್ರೆ ಯಾರು ಬೇಕೀಗ? ಬ್ರಹ್ಮವಾಯುಗಳು ಬೇಕು. ಅವ್ರು ಮಾಡಬೇಕಾದ್ರೆ ಮಹಾಲಕ್ಷ್ಮಿ ಬೇಕು, ಆಮೇಲೆ ನಾರಾಯಣ ಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಇದೇ ಸಾಧನೆ ಅಂದರೆ ಹೀಗೆ. ಯಾವ ವಿಷಯಗಳಿಂದ ಹೇಗೆ ದೂರ ಇರಬೇಕು ಅಂದರೆ ಈ ಪ್ರೋಸೆಸ್ ಅರ್ಥ ಮಾಡಿಕೊಂಡ್ರೆ ಆಗ ಯೋಗ ಬರಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲದವ್ರಿಗೆ ನಾವು ಎಲ್ಲಿಗೆ ಸ್ಟಾಪ್ ಆಗಿಬಿಡ್ತೀವಿ? ಈಗ ಇಂದ್ರಿಯ ವಿಷಯ ಮುಂದಕ್ಕೆ ಹೋಗೋದಿಲ್ಲ ನಮ್ಮ ಗಾಡಿ. ಇಷ್ಟೇ ಆದ್ರಿಂದ ಬ್ಯಾಕ್ ಟು ಪೇ ಬರೋದು ಹೋಗೋದು ಆಗಿಬಿಡುತ್ತೆ ಅಷ್ಟೇ. ಪುನರಪಿ ಜನನಂ ಪುನರಪಿ ಮರಣಮ್ಮ, ಹಾಗಾಗಬಾರ್ದು. ಅರ್ಥ ಇದೆಲ್ಲ ತಾರತಮ್ಯ ಜ್ಞಾನ ಎಷ್ಟು ಸ್ಪಷ್ಟ ಬಂದಿದೆ ನೋಡಿ ಅಂತ ಹೇಳ್ತಾರೆ ಆಚಾರ್ಯರು. ಇದೆಲ್ಲ ಒಪ್ಪಿಕೊಂಡ ಮೇಲೆ ಉಪನಿಷತ್ತಂತ ಒಪ್ತೀರಲ್ಲ ನೀವೀಗ, ಇಲ್ಲೇ ಬಂದಿದೆಯಲ್ಲ. ಇಷ್ಟು ತತ್ವ ಹೇಳಿದ ಮೇಲೆ ಒಂದೇ ಅಂತೀರಲ್ಲ, ಗತಿ ಏನಾಗಬೇಕು ಲೆಕ್ಕಾಯ್ತು? ಇದು ಆಚಾರ್ಯ ಯಾತ ಕೋಟ್ ಮಾಡಿದ್ರಿ ಈಗ? ಆಚಾರ್ಯ ಯಾತ ಕೋಟ್ ಮಾಡಿದ್ರಿ? ಇದನ್ನ ಒಂದ್ ತತ್ವ ಅಲ್ಲ, ಎಷ್ಟು ತತ್ವ ಇದೆ ನೋಡಿ ಅಂತ ಹೇಳ್ತಾರೆ. ಇಂದ್ರಿಯೇಭ್ಯ ಐದು ಅಲ್ಲೇ ಬಂದೋದು. ಆಮೇಲೆ ಬುದ್ಧಿ, ಆಮೇಲೆ ಮನಸ್ಸು, ಆತ್ಮ, ಅವ್ಯಕ್ತ, ಪರಮ, ಎಷ್ಟಿದೆ ಇವೆಲ್ಲ ಕೂಡ. ಎರಡು ಒಪ್ಕೊಂಡ್ರೆ ಅದ್ವೈತ ಹೋಗ್ಬೇಕಾದ್ರೆ ಇನ್ಫೈನೈಟ್ ತತ್ವ ಹೇಳ್ತಾ ಇದೆ. ದೇರ್ ಫೋರ್ ನಿಮ್ಮದು ಸರಿಯಲ್ಲ.
ಅವ್ರೇನ್ ಮಾಡ್ತಾರೆ, ಮೇಲ್ನೋಟಕ್ಕೆ ಅರ್ಥ ಹಾಗೆ ಬರೋದು ಬಿಟ್ಟು ಇದೆಲ್ಲ ವ್ಯಾವಹಾರಿಕ, ಅವ್ರ ಪ್ರಕಾರ ಸುಳ್ಳು ಇವೆಲ್ಲ ಕೂಡ. ಇದೆಲ್ಲ ಯಾರು ಹೇಳಿದ್ದು, ಕೆಲಸಕ್ಕೆ ಬಾರದವ್ರು ಹೇಳಿದ್ದು ಅಂತ ಅರ್ಥ ಅವ್ರಿಗೆ ತಿಳಿಯುತ್ತಿಲ್ಲ. ಆದ್ರಿಂದ ಅವರೆಲ್ಲ ಹೇಳೋದೇ ಕರೀತೆ ಹೊಡೆದಾಕ್ಬಿಡ್ತಾರೆ. ಬೇರೆ ಇಲ್ಲ, ಇಲ್ಲಿ ಹೇಳೋ ವಿಶೇಷ ಒಂದೇ, ಇಲ್ಲಿ ಹೇಳೋ ವಿಶೇಷ ಒಂದೇ, ಗೊತ್ತಾಯ್ತಾ? ವಿಶೇಷಗಳು ಎರಡು, ಆ ಸಾಮಾನ್ಯ ನೈಯಾಯಕರ ಒಪ್ಪ ವಿಶೇಷ ಒಂದಿದೆ, ಅವ್ರು ವಿಶೇಷ ಒಪ್ಪಿಟ್ಟು ಬಿಡ್ತಾರೆ. ಅದು ನಾವು ಹೇಳೋ ವಿಶೇಷ ತೀರ್ ಡಿಫರೆಂಟ್ ವಿಶೇಷ, ಅದೇನಂತ ಮುಂದೆ ಬರುತ್ತೆ, ತತ್ವನೆ ಬಂದಾಗ ನೋಡೋಣ, ನಾಳೆನೇ ಬರುತ್ತೆ ಚಿಕ್ಕ, ಗೊತ್ತಾಯ್ತಾ? ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ, ಎರಡಾಯ್ತು. ಈಗ ಯಾವ್ದನ್ನ ಯಾವ್ದು ಬ್ರೇಕ್ ಮಾಡೋದಂದ್ರೆ, ಉತ್ತರ ಅಂದ್ರೆ ಇದೇ ಉತ್ತರ, ಇನ್ನೇನೇ ಇಲ್ಲ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಸುಲಭ ಹೇಳೋದನ್ನ ಟ್ವಿಸ್ಟ್ ಮಾಡಿ 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 ಇವತ್ತಾರೆ ವಾಪಸ್ ಬರ್ತಾರೆ. ಆ ಸ್ಟೆಪ್ ದಾಟಕ್ ಬರೋದವ್ರೆ ಸಿಕ್ಕಾಕೊಬಿಡ್ತಾರೆ. ಅರ್ಥ ಆಯ್ತಾ? ಉತ್ತರ ಕೊಡೋಕ್ರೆ ಏನ್ ಮಾಡ್ಬೇಕೀಗ, ಪ್ರತಿ ಸ್ಟೇಜಲ್ಲೂ ಕಟ್ ಮಾಡ್ತಾ ಹೋಗ್ಬೇಕೀಗ. ಕಳ್ಳ ಒಳಗೆ ಬಂದ ಮೇಲೆ ಹೋಗೋದು ಬೇರೆ, ಹೊರಗಿದ್ದ ಹೊಡೆಯೋದು ಬೇರೆ. ಅರ್ಥ ಆಯ್ತಾ? ಅವ್ರು ಏನ್ ಮಾಡ್ತಾರೆ, ಬೇರೆ ಶಾಸ್ತ್ರ ಹೆಲ್ತ್ ಒಳಗೆ ಬಂದ್ಬಿಡ್ತಾರೆ, ಇವ್ರು ಅಲ್ಲಿ ವಿವೇಕಾಯಿ ಬಿಟ್ಟಿರ್ತಾರೆ, ಸೋಲಿಸ್ಬಿಡ್ತಾರೆ. ಅದಕ್ಕೆ ಎಂತ ಅವಕಾಶ ಕೊಡಬಾರ್ದು ಅದಕ್ಕೆ, ಅದಕ್ಕೆ ಅಧ್ಯಕ್ಷ ಇರ್ಬೇಕು. ನಾವು ವಿಷಯಾಂತರ ಅಸಂಗತಿ ಮಾಡ್ತಿದ್ದೀನಿ, ನಿನಗೆ ಆ ವಿಷಯ ಕೇಳಬಾರ್ದು, ಸಿಕ್ಕಾಕೊಂಡ್ಬಿಡ್ತಾರೆ ಅವರು. ಬರ ಆದ್ರಿಂದ ಆ ರೀತಿ ಹಿಂದೆ ಆ ರೀತಿ ಮಾಡ್ತಿದ್ದರಿಂದ ಸುಲಭ ಸೋತೋಗ್ತಾ ಇದ್ರು. ಇವತ್ತು ಆ ರೀತಿ ಯಾಕೆ ಆಗೋದಿಲ್ಲ ಅಂದರೆ, ಎರಡು ನಾವೇ ಕಲಿಸಿದ್ದೀವಿ, ದಾಕ್ಷಿಣ್ಯ ಬೇರೆ, ಕೊನೆಗೆ ಅವಮಾನ ಮಾಡಿದ್ರು ಅಂತ ಆಗಬಾರ್ದು ಅಂತ ಹೇಳಿಬಿಟ್ಟು ಕೊನೆಗೆ ಅವಮಾನ ಮಾಡಿಸ್ಕೋಬಹುದು ಅಂತ ಆಗಿಬಿಡ್ತದೆ. ಕೊನೆಗೆ ಅವಮಾನ ಮಾಡೋದಕ್ಕಿಂತ ಯಾವ್ದು ದೊಡ್ಡದು ಅಂತ ಹೇಳಿದರೆ ಹಾಗೆ ಹಾಗಾಗಬಾರ್ದು. ಬೇರೆ ವಿಷಯ ಡಿಸ್ಕಸ್ ಮಾಡಲಿ, ವ್ಯಾಕರಣ ಅದು ದೋಷ ಇಲ್ಲ. ಶಾಸ್ತ್ರಕ್ಕೆ ಬಂದಾಗ ಮಾತ್ರ ಏನಾಗಬೇಕು, ಅದು ಎಂಡ್ ಆಗಲೇಬೇಕು. ದ್ವೈತ ಮತವೇ ಮತ್ತು ಮಧ್ವ ಮತವೇ ಆಗಲೇ ಹೋಗಿಬಿಟ್ರೆ ವಾಕ್ಯಾರ್ಥ ಏನಾಗುತ್ತೆ, ಅಲ್ಲಿಗೆ ಫೇಲ್ ಆಗುತ್ತೆ. ಜನಗಳಂತೂ ಪೂರ್ತಿ ಹಾಳಾಗಿಬಿಡುತ್ತೆ, ಕನ್ಫ್ಯೂಷನ್ ಬಂದ್ಬಿಡುತ್ತೆ. ನಮ್ಮಲ್ಲಿ ಉತ್ತರ ಕೊಡೋಕೆ ಬರಲ್ಲ ಅಂತ ಹೇಳ್ಕೊಬೇಕು, ಇಷ್ಟು ಸುಲಭದ ವಿಷಯನ ಇದೆಲ್ಲ ಓದಿದ ಮೇಲೆ ಇದು ಉತ್ತರ ಕೊಡೋಕೆ ಯಾರ್ಯಾರಿಗೂ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಅಂತ ಮಾಡ್ತಾರೆ ಅವರು. ಅದಕ್ಕೆ ಹೇಳಿದ ಅಪ್ಯದೂಷ್ಯ ಮತನೋದ ಅನಂತ ದೀಹಿ ಭೂತಭಾವಿ ಭವದಾತ್ಮವಿ ಕ್ವಚಿತ್. ಆ ಮುಂಚೆನ ಅದ್ವೈತ ಖಂಡನೆ ಮಾಡಿದವರು ಇದ್ರು, ಗೊತ್ತಾಯ್ತಾ? ಆಚಾರ್ಯಗಿಂತ ಮುಂಚೆ ಕೂಡ ಅದ್ವೈತ ಖಂಡನೆ ಮಾಡಿದ್ರು. ಅದಕ್ಕೇನು ಮಾಡಿಬಿಟ್ರು ಅವರು, ಉತ್ತರ ಕೊಟ್ಬಿಟ್ರು. ಅದಕ್ಕೆಲ್ಲ ಕೂಡ ಅವ್ರಿಗೆ ತಿರುಗಿ ಉತ್ತರ ಕೊಡೋಕೆ ಬರಲಿಲ್ಲ. ಆಚಾರ್ಯ ಏನು ಮಾಡ್ಬಿಟ್ರು, ಉತ್ತರ ಕೊಡದಂತೆ ಬಿಡಿಸಿದ್ರು. ಅಪ್ಯದೂಷ್ಯ ಮತನೋದ ಅನಂತ ದೀಹಿ. ಅದರಿಂದ ಅವ್ರಿಗೆ ಭಾರಿ ಸಿಟ್ಟು ಬಂತು. ಯಾಕೆ ದ್ವೈತಗಳು ಕಂಡ್ರೆ ಭಾರಿ ಸಿಟ್ಟು ಅಂದರೆ, ನಮಗೇನು ಮಾಡದಂತೆ ಮಾಡಿಬಿಟ್ರು ಅಂತ ಭಾರಿ ಸಿಟ್ಟು. ಹೌದಲ್ಲ, ಏನೇನೋ ಮಾಡಿ ಬಾಯಿ ಬಿಚ್ಚಿದ್ದು ಬೇರೆಯವ್ರನ್ನ, ಇವ್ರು ಬೇಸಿಕ್ ಅಟ್ಯಾಕ್ ಮಾಡಿದ್ರೆ ಫಜಿತಿ ಆಗೋಯ್ತು. ಇದೆಲ್ಲ ಯೋಚನೆ ಮಾಡಿದರೆ ಅದು ಅವ್ರು ಎಲ್ಲಿ ದಾರಿ ತಪ್ಪಿಸ್ತಾರೆ ಗೊತ್ತಾಗಲ್ಲ. ಭೂಮ್ನ ಇವನ್ನ ಯೋಚನೆ ಮಾಡಿ, ಇಷ್ಟೆಲ್ಲ ಹೇಳಿ ಏನು ಉತ್ತರ ಕೊಡಬಹುದು ಅಂತ ಯೋಚನೆ ಮಾಡಿದರೆ ದೇ ಕೆನಾಟ್. ಅದು ಬೇರೆ ಏನೋ ಒಂದು ಪ್ರಾಬ್ಲಮ್ ಇದೆ, ಒಂದೊಂದು ಪ್ರಾಬ್ಲಮ್ ಇದೆ ಅದು ಗೊತ್ತಾದ ಮೇಲೆ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಕೊಟ್ಟರೆ ಏನು ಮಾಡ್ತಾರೆ ಆಗಿದ್ರೆ ಈಗ, ಅವ್ರು ಈ ಕಾನ್ಸೆಪ್ಟ್ ಮೊದಲು ಇದೇ ಕಾನ್ಸೆಪ್ಟ್ ಇಲ್ಲ. ಆತ್ಮಕ್ಕೆ ಹೇಳಿದ್ರೆ ಅಭಿಮಾನ ದೇವತೆ ಕಾನ್ಸೆಪ್ಟ್ ಏನು ಬರುತ್ತೆ? ಇಲ್ಲವೇ ಇಲ್ಲ ಅದು ಯಾವುದು ಕೂಡ. ಬರೀ ಎಲ್ಲ ಬರೀಬೇಕಾದ್ರೆ ಅಭಿಮಾನ ದೇವರ ಅರ್ಥ ಬರೆಯೋದಿಲ್ಲ, ಅದು ಸುಮ್ಮನೆ ಬರೆದ್ಬಿಡ್ತಾರೆ ಭಾಷ್ಯನ. ಅದೆಲ್ಲಿ ಯಾತಕ್ಕೆ ಅಂದರೆ, ಇವತ್ತು ಬರೀ ನೀವು ಕಲ್ಕೊಟ್ರೆ ತೊಗೊಂಡ್ಬಿಡ್ತೀರಾ, ಬರೀ ಕಲ್ಕಟ್ರಾಗಲೇ ತೊಗೊಂಡ್ಬಿಡ್ತೀರಾ. ಯಾವಾಗ ತೊಗೋತೀರಿ ಅದನ್ನು? ಅಕ್ಕಿಯೊಳಗೆ ಬೆರೆಸಿದ್ರೆ ತೊಗೋತೀರಿ, ಅಕ್ಕಿಯೊಳಗೆ ಇದರೊಳಗೆ ಬೆರೆಸಿಬಿಟ್ರೆ ತೊಗೋತಾರೆ ಹೊರತು ಬರೀ ಕಲ್ಲು ಮಾರಾಟಕ್ಕೆ ತೊಗೋತಾರೆ ಯಾರು ಕೂಡ. ಮಿಕ್ಸ್ ಮಾಡಬೇಕಾದ್ರೆ ಅರ್ಥ ಆಯ್ತಾ? ತಮ್ಮ ಮತಗಳನ್ನು ಯಾವಾಗ ಸೇರಿ ಎಲ್ಲೆಲ್ಲೋ ಸೇರಿಸಿಬಿಟ್ರೆ ಒಳಗೆ ಬಂದ್ಬಿಡುತ್ತೆ ಆ ಕಡೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿ ದಾರಿ ತಪ್ಪುತ್ತೇವೆ ಗೊತ್ತಾಗ. ಆ ವೀಕ್ನೆಸ್ನ ಅರ್ಥ ಮಾಡಿಕೊಂಡ್ರು ಜನ ಮೋಸ ಹೋಗಿಬಿಡುತ್ತಾರೆ. ಭೂಮ್ನಃ ಕೃತುವಜ್ಜಾಯಸ್ತ್ವಂ, ನೀವೇ ಹೇಳಿ ಯಾರಿಗೆ ಹೇಳಬೇಕವರು? ಇರೋದೇ ಒಂದು ಪದಾರ್ಥ ಅಂದಮೇಲೆ ಅಜ್ಞಾನ ಯಾರಿಗೆ ಹೇಳಬೇಕವರು? ಯಾರಿಗೆ ಹೇಳಬೇಕು ಅಜ್ಞಾನನ? ಬ್ರಹ್ಮನಿಗೆ ಹೇಳಬೇಕು. ಬ್ರಹ್ಮನಿಗೆ ಅಜ್ಞಾನ ಗತಿ ಏನಾಗಬೇಕಾಗ? ಅದಕ್ಕೆ ಹೇಳಿದ್ರು ಬ್ರಹ್ಮನಿಗೆ ಅಜ್ಞಾನ ಬರೋದಾದ್ರೆ ಅಜ್ಞಾನ ಗ್ರೇಟ್ ಆಗಲಿಲ್ಲ. ಈ ಪ್ರಾಬ್ಲಮ್ ಉತ್ಕೊಂಡು ಭಾರಿ ಕಷ್ಟ ಅವರಿಗೆ. ಕೊನೆಗೆ ಸಿಟ್ಟು ಬಂದು ಕೊನೆಗೆ ಹೇಳುತ್ತಾರೆ, ನೋಡ್ರಿ ಎಕ್ಸ್ಪ್ಲನೇಷನ್ ಕೇಳಬಾರ್ದು, ಅವೆಲ್ಲ ಮೊದಲಿಂದ ಇರೋದು, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ ಅಂದ್ಬಿಡ್ತಾರೆ. ಇದಕ್ಕೆಲ್ಲ ಬೇರೆಯವರು ಬರೀತಾರೆ, ಅಜ್ಞಾನ ಎಲ್ಲಿಂದ ಬಂತು ಅಂತ ಆಚಾರ್ಯ ಕೇಳಿದ್ರಲ್ಲ, ಅದನ್ನು ಒಬ್ಬ ಬೇರೆಯವ್ರು ಕೇಳ್ತಾನೆ. ಆಚಾರ್ಯಂತ ಓದಿಲ್ಲ ಅವನು, ಪಾಲ್ ಡೀಸನ್ ಅಂತ ಒಬ್ಬನು ಇದನ್ನು ಬರೀತಾನೆ, ಬರೋದು ಕೇಳ್ತಾನ ಅವನು. ನೀವು ವೆನ್ಸ್ ಕಮ್ಸ್ ದಿಸ್ ಅಜ್ಞಾ ವಿದ್ಯಾ, ಪ್ರಶ್ನೆ ಹಾಕೋತಾನೆ. ಫಾರ್ ದಿಸ್ ಕ್ವಶನ್ ಅವರ್ ಆಥರ್ಸ್ ಗಿವ್ ನೋ ಎಕ್ಸ್ಪ್ಲನೇಷನ್ ಬರೀತಾನ. ಉತ್ತರ ಕೊಟ್ಟಿಲ್ಲ ಅದ್ವೈತಿಗಳು. ಯಾಕೆ ಕೊಟ್ಟಿಲ್ಲ ಅಂದರೆ, ಸಿಂಪ್ಲಿ ಬಿಕಾಸ್ ದೇ ಕೆನಾಟ್ ಗಿವ್ ಎನಿ ಎಕ್ಸ್ಪ್ಲನೇಷನ್ ಬರೀತಾನೆ. ಮತ್ತೆ ದೇ ಕೆನಾಟ್ ಗಿವ್ ಎನಿ ಎಕ್ಸ್ಪ್ಲನೇಷನ್, ಇದು ಅರ್ಥ ಮಾಡ್ಕೊಂಬಿಟ್ರೆ ಭಾರಿ ಇದು. ನಮ್ಮ ಬೇರೆಯವ್ರಿಗೆ ನಮ್ಮ ಮತ ಗೊತ್ತಾಗಲಿಲ್ಲ, ಆದರೆ ಇದು ಗೊತ್ತಾಯಿತು, ತಪ್ಪು ಅನ್ನೋದ್ರ ಬಗ್ಗೆ ಅಲ್ಲಲ್ಲೇ ಅಟ್ಯಾಕ್ ಮಾಡ್ತಾ ಬಂದರು. ಅವ್ರು ಕರೆಕ್ಟಾಗಿ ಹೇಳ್ತಾರೆ, ವೆನ್ಸ್ ಕಮ್ಸ್ ದಿಸ್ ಅವಿದ್ಯಾ, ಇವ್ರ ಕ್ವಶನ್ ಅವ್ರು. ನಾವು ಅಜ್ಞಾತ ಆಗಿರೋ ಸಮಯತ್ತು ಘಟತೆಯರ ಕುತಶ್ಚರ, ಅಜ್ಞ ಹೇಗೆ ಬರುತ್ತೆ ನಿಮ್ಮ ಬ್ರಹ್ಮನಿಗೆ? ಸಾಧ್ಯನೇ ಇಲ್ಲ. ಅವನು ಬ್ರಹ್ಮ ಅಲ್ಲ ಅಷ್ಟೇನೆ, ಅಜ್ಞಾನ ಅಂದ್ರೆ ಬ್ರಹ್ಮನೇ ಅಲ್ಲ ಅವನು. ಅಜ್ಞಾನ ಅಲ್ಟಿಮೇಟ್ ಆಗೋದಾದ್ರೆ ಶಾಸ್ತ್ರ ಆಗ್ಬೇಕು ಅದಕ್ಕೆ. ಹಾ, ಎಲ್ಲರೂ ಪ್ರಶ್ನೆ, ಬಟ್ ಅವ್ರು ಏನು ಮಾಡ್ತಾರೆ ಗೊತ್ತಾ? ಅವ್ರಿಗೆಲ್ಲ ಪ್ರಾಬ್ಲಮ್ ಇರೋದು ಎರಡು, ದ್ವೈತ ಮತ ಓದದೇ ಇರೋದೊಂದು. ದ್ವೈತ ಮತ ಓದಬೇಕಾದ್ರೂ ಕೂಡ ಹೇಗಿರಬೇಕು ಅಂದರೆ, ಅದನ್ನು ಆಚಾರ ಗ್ರಂಥ ಸುಮ್ಮನೆ ಓದ್ಬಿಟ್ರೆ ಅರ್ಥ ಆಗಲ್ಲ, ಟೀಕಾರ ಇಟ್ಕೊಂಡೇ ಓದಬೇಕು. ಇದರ ಅರ್ಥ ಆಗಲ್ಲ ಯಾಕೆ? ಆಚಾರ ಸೂತ್ರ ಅವೆಲ್ಲ ಕೂಡ ಇದೀ ನಮ್ಮ ಗ್ರಂಥ ವಾಗ್ಮಯ ಪ್ರಪಂಚದೊಳಗೆ ಚಿಕ್ಕ ಚಿಕ್ಕ ಸೆಂಟೆನ್ಸ್ ಉಪಯೋಗಿಸೋರು ಮಧ್ವಾಚಾರ್ಯ ಒಬ್ಬರೇನೆ. ನಾವು ಯಾರು ಲೆಟರ್ಸ್ ಕೂಡ ಅಷ್ಟು ಕಡಿಮೆ ಬರೆಯೋದಿಲ್ಲ, ಸುಮ್ಮನೆ ಹರಟೆ ಹೊಡೆಯಲಿಕ್ಕೆ ಎರಡು ಪುಟ ಬರೆದಿರ್ತಾನೆ. ಆಚಾರ ಇಡೀ ಗ್ರಂಥರು ಒಂದೂವರೆ ಪುಟ ಅಷ್ಟೇ ಇದೆ. ಮಾಯವಾದ ಕಂಡ ಪೂರ್ತಿ ಚಿಕ್ಕ ಇಷ್ಟೆಲ್ಲ ಬರೋದು ಬಿಡ್ಬೋದು. ಎಷ್ಟು ಅಟ್ಯಾಕ್ ಬಾಂಬ್ ಎಷ್ಟಿರುತ್ತೆ ಇಷ್ಟೇ ಇಟ್ಟು ಎಷ್ಟು ಬ್ಲಾಸ್ಟ್ ಮಾಡಿ ಹಾಕ್ಬಿಡುತ್ತೆ ಆ ಥರ ಆಚಾರ ಅಂತ ಗ್ರಂಥ ಅದೆಲ್ಲ ಜನಕ್ಕೆ ಅರ್ಥ ಮಾಡ್ಕೋಬೇಕಾದ್ರೆ ಭಾಳ ಇದು ಬೇಕು. ಇದು ದಾಸ್ಗುಪ್ತ ಚಿಕಾರಾಯರನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಆಚಾರ ಓದಿದ್ದಕ್ಕೆ ಹೇಳ್ತಾನೆ ಇಂಥ ಗ್ರಂಥ ಮತ್ತೊಂದಿಲ್ಲ ಶುರು ಮಾಡ್ತಾನೆ ಮೊದಲು ಆರಂಭದಲ್ಲಿ. ಅದು ಹಿಸ್ಟ್ರಿ ಆಫ್ ದ್ವೈತ ಇಂಡಿಯನ್ ಫಿಲಾಸಫಿ ಬರಲೇ ಕೊಟ್ಬಿಟ್ಟು ಫಸ್ಟ್ 3 volumes ಬೇರೆ ಮತಗಳ ಬಗ್ಗೆ ಬರೋದು ಆಚಾರ ಬರೀಬೇಕಲ್ಲೀಗ ಅದು ಬರೀತಾರೆ. ಅದಕ್ಕೆ ದ್ವೈತ ಓದಕ್ಕೆ ಶುರು ಮಾಡಿದೆ ನಾನು. ಇದು ಒಂದು ಫಿಲಾಸಫಿ ತಿಳ್ಕೊಂಡಿದ್ದೆ, ಓದಿದ್ಮೇಲೆ ನನಗೆ ಆಶ್ಚರ್ಯ ಆಗೋಯ್ತು ಇಂಥ ಫಿಲಾಸಫಿನೇ ಇಲ್ಲ ಅಂತ ಅವಳು ಡಿಕ್ಲೇರ್ ಮಾಡ್ತಾರೆ. ಸುಮ್ಮನೆ ಬರಲಿಕ್ಕೆ ಅಂತ ಓದಿದೆ ನಾನು, ಓದಿದ್ರೆ ಗೊತ್ತಾಗ್ತಾ ಇದೆ ಇಂಥ ಫಿಲಾಸಫಿನೇ ಇಲ್ಲ. ಎಷ್ಟು ವಿಷಯ ಹೇಳ್ತಾ ಇದೆ ಅಂತ ಕೇಳಿದರೆ ಅನ್ನೋನ್ ಟು ಇಂಡಿಯನ್ ಫಿಲಾಸಫಿ ಅಲ್ಲ, ನೇ ಎಷ್ಟು ವೆಸ್ಟರ್ನ್ ಫಿಲಾಸಫಿ ಅಂತ ಹೇಳ್ತಾ. ಯಾರಿಗೂ ಗೊತ್ತಿರೋದು ವಿಷಯವನ್ನು ಜಯತೀರ್ಥ ಹೇಳ್ತಾರೆ, ವ್ಯಾಸರಾಯರು ಹೇಳ್ತಾರೆ. ಇದೆಲ್ಲ ನಮ್ಮ ಜನಕ್ಕೆ ಗೊತ್ತಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಸುಮ್ಮನೆ ಕ್ಯಾಜರಿ ಓದಕ್ಕೆ ಹೋಗಿ ಬಂದ ಆಶ್ಚರ್ಯ ಅದು. ತಾತ್ವನಿರ್ಣಯ ಓದಿಬಿಟ್ಟು ಇಂಟರ್ನೆಟ್ ಈತ ಹೇಳಿದ ಮಿಸ್ಟರ್ ಸುಕ್ತಂಕರು, ಎಂಥ ಅದ್ಭುತ ಗ್ರಂಥ ಇದು. ತಾತ್ವನಿರ್ಣಯ ಬರೆದ್ರು ಹಾಗೇನೆ, ಬಾಯವಾದ ಕಂಡ ಬರೆದ್ರು ಹಾಗೇನೆ, ಆಚಾರ್ಯ ಪ್ರತಿ ಅಲ್ಟಿಮೇಟಾಗಿ ಬರೀತಾರೆ. ಅದು ಜನಕ್ಕೆ ರೀಚ್ ಆಗಿಲ್ಲ ಅದರಿಂದ ಪ್ರಾಬ್ಲಮ್ ಬರುತ್ತೆ. ಈಗ ಮೂರನೇದು ಕೋಟ್ ಮಾಡ್ತಾರೆ, ಭೂಮಃ ಕೃತವಜ್ಜಾಯಸ್ವಂ ತಥಾಚ ದರ್ಶಯತಿ ಓಂ. ಮೊದಲನೇದು ಗೀತಾ, ಎರಡನೇದು ಉಪನಿಷತ್ತು, ಮೂರನೇದು ಯಾವುದು ಬ್ರಹ್ಮಸೂತ್ರ. ಯಾಕೆ ಅಲ್ಟಿಮೇಟ್ ಅದು, ಅದು ಭಾಷೆ ಬರೆದ್ರೆ ಅದಕ್ಕೆ ಅವರ ಆದ್ರಿಂದಾಗಿನೆ ಅಲ್ಟಿಮೇಟ್ ಅದು. ಅಲ್ಲೇನು ಮಾಡ್ತಾರೆ ಗೊತ್ತಾ, ಅಲ್ಲಿ ಹೇಳ್ಬೇಕಾದ್ರೆ ಹೇಳಿಬಿಡ್ತಾರೆ ಅರ್ಥನ ಹೇಳಿ. ಇವೆಲ್ಲ ಏನಿವೆಲ್ಲ ಕೊನೆ ಎಲ್ಲ ವ್ಯಾವಹಾರಿಕ, ಇವೆಲ್ಲ ಕೂಡ ಇವೆಲ್ಲ ಸೆಕೆಂಡರಿ, ಸುಮ್ಮನೆ ಹೇಳ್ತಾ ಇರೋದು ಅಷ್ಟೇ ಹೊರತು ಲೋಯರ್ ಪೀಪಲ್ಗೆ ಹೈಯರ್ ಪೀಪಲ್ಗೆ ಅಲ್ಲ ಅಂತ ಹೇಳಿಬಿಡ್ತಾ. ಇಲ್ಲಿ ಜನ ಮೋಸ ಹೋಗಿಬಿಡೋದು, ಇಷ್ಟೆಲ್ಲ ಬರೆದಿದ್ದಾರೆ ಅವರು ಪಾಪ ತಪ್ಪರಿತಾರ ಈ ಭಾವನೆ ತಂದುಬಿಡ್ತಾ. ಇಷ್ಟೆಲ್ಲ ಕೆಲವು ಹುಡುಗರು ಇಂಪ್ರೆಷನ್ ಕ್ರಿಯೇಟ್ ಟ್ರೈನ್ ಮಾಡ್ತಾರೆ, 50 ಪುಟ ಬರೆದಿದ್ಮೇಲೆ ಬಹುಶಃ ಸರಿ ಬರೆದಿರ್ಬೋದು, 50 ಪುಟ ಬರೆದ ಮೇಲೆ ಏನಾದ್ರು ವಿಷಯ ಇರಬೇಕಲ್ಲ, 50 ಪುಟ ಸುಳ್ಳೆ ಬರೆದಿರ್ತಾನ ಅವನು. 50 ಪುಟ ಕೆಲವು ಹುಡುಗರು ಮೇಕಪ್ ಮಾಡೋಕ್ಕೆ ಶುರು ಮಾಡ್ತಾರೆ, 4 ಲೈನ್ ಬರೆಯೋದು 8 ಶೀಟ್ ಸಾರ್ ಅಂತ ನಿಂತುಬಿಡೋದು, ಕೊಟ್ಟಿ ಕಡೆ ಬರೋತ್ತಿಗೆ ತೊಗೊಂಡ್ಬಿಟ್ಟಿರ್ತಿ ಇನ್ನೊಂದು 3 ಶೀಟ್ ಸಾರ್ ಅಂತ ಕೂತಿರ್ತಾರೆ. ಯಾಕೆ ಇಂಪ್ರೆಷನ್ ಕ್ರಿಯೇಟ್ ಮಾಡಬೇಕು, ಭಾರಿ ಬರೆದಿದ್ದೇನಾದ್ರಿಂದ ಪರ್ ಲೈನ್ ಇಷ್ಟು ಕೊಟ್ಟರು ಕೂಡ ಅವನು, ಪರ್ ಪೇಜ್ ಇಷ್ಟು ಕೊಟ್ಟರು ಕೂಡ 35 ಪೇಜ್ ಪಾಸ್ ಆಗ್ಬಿಡ್ತಾನೆ ಅನ್ನೋ ಲೆಕ್ಕ ಅವನು. 35 ಪೇಜ್ ಬರೆದರೆ ಪೇಜ್ಗೆ 1 ಕೊಟ್ಟರು ಪಾಸ್ ಆಗ್ತೇನೆ ನಾನು. ಈ ಲೆಕ್ಕ ಇಟ್ಕೊಂಡು ಕೆಲವು ಎಕ್ಸಾಮ್ ಆಯ್ತು ಕೊಡೋರು ಇರ್ತಾರೆ, ಎಲ್ಲೋ ಹೆಂಚೆ ಜಗಳ ಆಗಿಬಿಟ್ಟಿರ್ತಾರೆ, ಏನೋ ವ್ಯಾಲ್ಯೂ ಮಾಡ್ತಿರ್ತಾರೆ, 20 ನೋಡ್ತಾರೆ ಕೊಟ್ಬಿಡ್ತಾರೆ, ಈ ಪೇಪರ್ ಹೀಗೆ ನೋಡೋದು ಬರ್ಸ್ ಹಾಕ್ಬಿಡೋದು. ಅಂಥವ್ರು ಸಿಕ್ಕರೆ ಪಾಸ್ ಆಗ್ತಾನೆ, ಓದಿ ಬರೆಯೋ ಸಿಕ್ಕರೆ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಓದೋರಲ್ಲೂ ಮಿಸ್ಟೇಕ್ ಇರ್ತದೆ, ಎಕ್ಸಾಮ್ ನಡೆಸಲು ಮಿಸ್ಟೇಕ್ ಇರ್ತಾ ಇರ್ತಾರೆ, ಅಂಥವ್ರಿಂದ ಪಾಸ್ ಆಗ್ಬೋದೇ ಹೊರತು ಸರಿಯಾಗಿ ಪಾಸ್ ಆಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರು ಎಷ್ಟು ಬರೆದ್ರು ಗ್ರಂಥ ಅವರು, ತಪಾದಲಕ್ಷ 1 ಕಾಲಷ್ಟ ಗ್ರಂಥ ಬರೆದು. ಇನ್ನೊಂದು ಮಾತಿದೆ, ಸುಳ್ಳು ಹೇಳೋದಕ್ಕೆ ಜಾಸ್ತಿ ಡಾಕ್ಯುಮೆಂಟ್ಸ್ ಬೇಕು, ಸತ್ಯಕ್ಕೆ ಒಂದು ಸಿಂಪಲ್ ಡಾಕ್ಯುಮೆಂಟ್ ಸಾಕು, ಸೇಡಿ ಒಂದು ತೋರಿಸಿದ್ರೆ ಸಾಕು, ಸುಳ್ಳು ತೋರಿಸೋ ತೋರಿಸ್ಬೇಕು 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 ಹೋಗ್ಬೇಕಾಗಿದೆ. ಆ ದೃಷ್ಟಿಯಿಂದ ಕೂಡ ಆಚಾರ್ಯಗಂತ ಕಡಿಮೆ ಯಾತಕ್ಕಿದೆ ಅಂತ ಕೇಳಿದರೆ, ವಾಕ್ಯೇನ ಏಕೇನ ಆಕ್ಷೇಪ ತರ್ಷ ತೀರ್ಥ. ಈ ಮಾತು ಅರ್ಥ ಮಾಡಿಕೊಂಡು ಈಗ ಭೂಮ್ನಃ ಕೃತುವಜ್ಜಾಯಸ್ತ್ವ. ಭೂಮ ಅಂದರೆ ಭೂಮಗುಣ, ಭೂಮಗುಣ ಅಂದರೆ ಪೂರ್ಣ ಗುಣ, ದೇವರಲ್ಲಿ ಪೂರ್ಣ ಗುಣ ಇದೆ. ಹೇಗೆ ಯಾವುದೇ ಕಾರ್ಯಗಳಲ್ಲಿ ಕೃತು ದೊಡ್ಡದೋ, ಗುಣಗಳಲ್ಲಿ ಭೂಮಗುಣ ದೊಡ್ಡದು. ಆ ಭೂಮಗುಣ ಯಾರಲ್ಲಿದೆ, ದೇವರಲ್ಲಿದೆ. ಅಂತ ಭೂಮಗುಣ ಇರೋಣ ಅಜ್ಞಾನ ಹೇಗೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳೋದಕ್ಕೆ ಬ್ರಹ್ಮಸೂತ್ರವನ್ನು ಕೋಟ್ ಮಾಡಿದರು. 3 ಆಯ್ತಲ್ಲಿಗೆ, ಇತಿ ವಿಷ್ಣೋಃ ಪುರುಷೋತ್ತಮತ್ವಮೇವ ಸರ್ವಶಾಸ್ತ್ರಾರ್ಥತ್ವೇನ ಭಗವತ ಶ್ರುತ್ಯಾಚ ಅಭೀತಂ. ಈ ರೀತಿಯಾಗಿ ನಾವು ನಿಮ್ಮ ಮಾತು ಕೇಳೋದು ಹೊರಟಿಲ್ಲ, ಪುರುಷೋತ್ತಮನಾದ ಶ್ರೀಹರಿಯ ಮಾತು ಕೇಳೋಕ್ಕೆ ಹೊರಟಿದ್ದೇವೆ. ಆ ಶ್ರೀಹರಿ ವಿಷ್ಣು ಸರ್ವೋತ್ತಮತ್ವವನ್ನು ಸರ್ವಶಾಸ್ತ್ರಾರ್ಥ ರೂಪವಾಗಿ ಸ್ವತಃ ಹೇಳಿದ್ದಾರೆ. ಭಗವತ ಶ್ರುತ್ಯಾಚ ಅಭೀತಂ, ಭಗವತ ಅಭೀತಂ ಗೀತೆಯಲ್ಲಿ ಸೂತ್ರದಲ್ಲಿ, ಶ್ರುತ್ಯ ಕಠೋಪನಿಷತ್ತಿನೊಳಗೆ. ಹೀಗೆ ಶ್ರುತಿ ಆಮೇಲೆ ಉಪನಿಷತ್ತು ಎಲ್ಲವೂ ಕೂಡ ನಂಪರ ಇರೋದ್ರಿಂದ ನಿಮ್ಮ ಅದ್ವೈತ ಮತಕ್ಕೆ ಅವಕಾಶ ಇಲ್ಲ, ನಮ್ಮ ಮತವೇ ಮತ ಅಂತ ಹೇಳಿದರು. ಇತಿ ಸರ್ವಜ್ಞ ಮುನಿನ ಯಾವ ಸೂತ್ರ ಏನು ಏನು ಅದಕ್ಕೆ ಏನು ಬೇಕು ಅದಕ್ಕೆ ಅರ್ಥ. ಭೂಮ್ನಃ, ಭೂಮ ಅಂದರೆ ಭೂಮಗುಣ ಅಂತ ಅರ್ಥ, ಭೂಮ ಅಂದರೆ ಪೂರ್ಣ ಅಂತ ಅರ್ಥ, ಭೂಮ್ನಃ ಅಂದರೆ ಪೂರ್ಣ ಗುಣಸ್ಯ. ಪೂರ್ಣ ಗುಣ ಅಂಬೋದು ಏನು ಅಂತ ಕೇಳಿದರೆ ಅತಿ ದೊಡ್ಡದು. ಹೇಗೆ ಕೃತುವತ್ ಜಾಯಸ್ತ್ವ, ಯಾವುದೇ ಕಾರ್ಯಗಳಲ್ಲಿ ಯಜ್ಞ ಶ್ರೇಷ್ಠ, ಗೊತ್ತಾಯ್ತಾ? ಯಜ್ಞ ಕೃತು ಅಂತ ಕರೀತಾರೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ. ಕರ್ಮಗಳಲ್ಲಿ ಕೃತು ಹೇಗೆ ಶ್ರೇಷ್ಠನೋ, ಗುಣಗಳಲ್ಲಿ ಭೂಮಗುಣ ಹೇಗೆ ಶ್ರೇಷ್ಠ. ದೇವರಲ್ಲಿ ಯಾವ ಗುಣ ಇದೆ? ಭೂಮಗುಣ ಇದೆ. ಭೂಮಗುಣ ಇದ್ದಮೇಲೆ ಏನು ಬರೋದಿಲ್ಲ ಅವನಲ್ಲಿ? ಅಜ್ಞಾನಾದಿಗಳು ಬರೋದಿಲ್ಲ ಅಂತ ಹೇಳಿದ್ರಿಂದ ನಿಮ್ಮ ಶಾಸ್ತ್ರಕ್ಕೆ ಅವಕಾಶ ಇಲ್ಲ ಅಂತ ಅದರ ಅರ್ಥ ಅದಕ್ಕೆ. ಇತಿ ಸರ್ವಜ್ಞ ಮುನಿನ ಮಾಯಾವಾದತಮೋಖಿಲಂ ನಿರಸ್ತಂ ತತ್ವವಾದೇನ ಸತಾಂ ಸಂಶಯನುತ್ತಯೇ. ಇತಿ ಈ ರೀತಿಯಾಗಿ ಸರ್ವಜ್ಞ ಮುನಿನ, ಸರ್ವಜ್ಞ ಮುನಿಗಳು ಅಂದರೆ ಸಿಂಹದ ಆಚಾರ್ಯರು, ಅವರಿಂದ ಮಾಯಾವಾದ ತಮಃ ಅಖಿಲಂ, ಮಾಯಾವಾದದ ಸಂಪೂರ್ಣ ಕತ್ತಲೆ, ನರಸಿಂಹ ಅಖಿಲಾಜ್ಞಾನ ಮತ ಅಂತ ಶುರು ಮಾಡಿದರು. ಮಾಯಾವಾದದ ಸಂಪೂರ್ಣ ಕತ್ತಲೆಯೆಲ್ಲ ತತ್ವವಾದೇನ ನಿರಸ್ತಂ. ಅದ್ರದ್ದು ಮಾಯಾವಾದ, ನಮ್ಮ ಹೆಸರೇನು? ತತ್ವವಾದ. ಮಾಯಾವಾದ ಅಂದ್ರೆ ಏನು? ಸುಳ್ಳು ಹೇಳೋದು. ತತ್ವವಾದ ಅಂದರೆ ಸರಿ ಹೇಳೋದು. ತತ್ವವಾದದಿಂದಾಗಿ ಮಾಯಾವಾದ ಹೊರಟೋಯಿತು. ವಾದಿರಾಜ ಸ್ವಾಮಿ ಯುಕ್ತಿ ಮಲ್ಲಿಕ ಅದರಲ್ಲಿ ಬರೀತಾರೆ. ಪರೇಶ ತತ್ವವಾದ ಎಸ್ಮಿನ್ ಗರೀಯಸಿ ಭರೋಮಮ. ತತ್ವವಾದ ಇದೆಯಲ್ಲ ಮಧ್ವಾಚಾರ್ಯ ಹೇಳ್ತಾನೆ, ಭಾರಿ ಇದ್ರೆ ಭಾರಿ ಪ್ರೀತಿ ನನಗೆ ಅಂತ ಹೇಳ್ತಾರೆ. ತತ್ವವಾದ ಅನ್ನೋ ಪದ ಇದೆ. ತತ್ವವಾದೇನ ಸತಾಂ ಸಂಶಯನುತ್ತಯೇ, ಬಹಳ ಇಂಪಾರ್ಟೆಂಟ್ ಇದು. ಸ್ವಾಮಿ ಇಷ್ಟೆಲ್ಲ ಮಾಡಿದ್ದೀರಿ, ಅದ್ವೈತಗಳು ಹೋಗ್ಬಿಟ್ರ ಅಂತ ಕೇಳಿದರೆ, ಅದ್ವೈತಗಳು ಹೋಗ್ಲಿಕ್ಕೆ ನಾವು ಬರೆದಿಲ್ಲ. ಸತಾಂ ಸಂಶಯನುತ್ತಯೇ, ಸಜ್ಜನರ ಮತ್ತೆ ಸಂಶಯ ಹೋಗ್ಲಿಕ್ಕೆ ಬರೆದಿದ್ದೇ ಹೊರತು ಅವರು ರೂಟ್ ಔಟ್ ಮಾಡೋಕೆ ಹೊರಟಿಲ್ಲ ಅಂತ ಹೇಳ್ತಾರೆ. ಯಾಕೆ ಅನಾದಿಕಾಲದ ವೃತ್ತಾಹ ಸಮಯಾಹಿ ಪ್ರವಾಹತಃ. ಎಲ್ಲ ಪದ ತುಳಸಿ ತಂದು ಈರುಳ್ಳಿ ರೂಟ್ ಔಟ್ ಮಾಡೋಕೆ ಹೊರಟಿಲ್ಲ ನಾವು, ಈರುಳ್ಳಿ ತಿನ್ನಬಾರ್ದು ಅಂತ ಹೇಳೋದು ಕೊಟ್ಟಿದ್ದೇವೆ ಹೊರತು ಈರುಳ್ಳಿ ರೂಟ್ ಔಟ್ ಮಾಡೋಕೆ ಹೊರಟಿಲ್ಲ. ಅದೇ ರೀತಿಯೇ ದುರ್ಮತಗಳನ್ನು ನಾವು ರೂಟ್ ಔಟ್ ಮಾಡೋಕೆ ಬಂದಿಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಗೊತ್ತಾಯ್ತಿಲ್ಲ, ಯೋಗ್ಯರಿಗೆ ಉತ್ತರ ಕೊಡೋಕೆ ಬಂದಿದ್ದೇವೆ ಹೊರತು ಅಯೋಗ್ಯರು ಹೇಳೋಕೆ ಹೊರಟಿಲ್ಲ. ತಿಳಿತಾ ಇಲ್ಲ, ಇವತ್ತು ಎಲ್ಲರೂ ಕೇಳ್ಬೋದು ಹಾಗಿದ್ದರೆ ಇಷ್ಟೆಲ್ಲ ಕಳ್ತನ ತಪ್ಪು ಅಂತ ಗೊತ್ತಿದ್ರು ಕಳ್ಳ್ರೆ ಎಷ್ಟಿಲ್ಲ ಇವತ್ತು, ಅರ್ಥ ಆಯ್ತಾ? ಕೊಲೆ ಮಾಡೋ ತಪ್ಪು ಅಂತ ಗೊತ್ತಿದ್ರು ಕೂಡ ಕೊಲೆ ಎಷ್ಟು ಜನ ಮಾಡೋದಿಲ್ಲ. ಅದೇ ರೀತಿಯೇ ದುರ್ಮತಗಳು ತಪ್ಪು ಅಂತ ಗೊತ್ತಿದ್ರು ಕೂಡ ಅದೇ ಏನು ಮಾಡ್ತಾರೆ, ಫಾಲೋ ಮಾಡ್ತಾರೆ. ಫಾಲೋ ಮಾಡಿದ ಮಾತ್ರಕ್ಕೆ ಏನಾಗೋದಿಲ್ಲ, ಅದು ಸರಿ ಆಗೋದಿಲ್ಲ. ಅದಕ್ಕೆ ಯೋಗ್ಯರಿಗೋಸ್ಕರ ಇವತ್ತು ಮನೆ ಕಳೆತ ಮನೆ ಬೀಗ ಹಾಕ್ತಾರೆ. ಯಾತಕ್ಕೆ ಬೀಗ ಹಾಕ್ತಾರೆ ಪ್ರಶ್ನೆ? ಯೋಗ್ಯರಿಗೋಸ್ಕರ ಅಯೋಗ್ಯರಿಗೋಸ್ಕರ ಬೀಗ ಹಾಕೋದು? ಅಯೋಗ್ಯರಿಗೆ ಬೀಗ ಹಾಕೋದಿಲ್ಲ, ಯಾತಕ್ಕೆ? ಅದು ಬೀಗ ಒಳಗೆ ಎಲ್ಲೇನೋ ಎಂಟರ್ ಆಗ್ತಾರೆ, ಬಿಡೋದಿಲ್ಲ ಅವರು. ಬೀಗ ಒಡಿಲಿಕ್ಕೆ ಇರೋದು ಅವರು. ಯೋಗ್ಯರಿಗೆ ಅಷ್ಟೇ, ಯೋಗ್ಯರಿಗೆ ಕಂಟ್ರೋಲ್ ಮಾಡೋಕ್ಕೆ ಬೀಗನೇ ಹೊರತು ಅಯೋಗ್ಯರಿಗೆ ಕಂಟ್ರೋಲ್ ಮಾಡೋಕ್ಕೆ ಬೀಗ ಅಲ್ಲ. ಮತ್ತು ಯೋಗ್ಯರು ಬೈ ಚಾನ್ಸ್ ಹೋಗೋದು, ಯಾರು ಬಾಗಿಲು ಹಾಕಿ ಹಾಗೆ ಹಾಕೋಗಿದ್ರು, ಏನೋ ಒಳಗೆ ಹೋದ ನೋಡ್ದ ಯಾರೋ ಇಲ್ಲ ಅನಿಸ್ತು, ಯಾಕೆ ತೊಗೋಬಾರ್ದು ಅನಿಸ್ತು, ಇವೆಲ್ಲ ಶುರು ಆಗುತ್ತೆ ಆಮೇಲೆ ಅವನಿಗೆ ಗೊತ್ತಾಯ್ತಿಲ್ಲ. ಅವರ ಅರ್ಥಗಳು ಎಳೆದು ಬಿಡುತ್ತೆ. ಅಂಥವ್ರನ್ನ ಕಂಟ್ರೋಲ್ ಮಾಡಿ ಬೀಗ ಹಾಕ್ತಾರೆ ಹೊರತು ಕೆಟ್ಟವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ಮೇಲೆ ಎಲ್ಲಿದೋ ಬರ್ತದೆ, ಕಿಡಿಕಿಡಿ ಹೊಡ್ಕೊಂಡೇ ಬರ್ತಾನೆ ಅವರು. ಆದ್ರೆ ಅವರಿಗೋಸ್ಕರ ಅಲ್ಲ ಇದು. ಶಾಸ್ತ್ರದ ಯಾರಿಗೋಸ್ಕರ? ಅಯೋಗ್ಯರನ್ನ ಸೋಲಿಸ್ಲಿಕ್ಕೆ, ಯೋಗ್ಯರನ್ನ ಕನ್ವಿನ್ಸ್ ಮಾಡಲಿಕ್ಕೆ. ಅಯೋಗ್ಯನ ಕನ್ವಿನ್ಸ್ ಮಾಡೋಕ್ಕೆ ಶಾಸ್ತ್ರ ಹೇಳಬಾರ್ದು ಯಾವಾಗಲೂ ಕೂಡ. ಯಾತಕ್ಕೆ? ಕನ್ವಿನ್ಸ್ ಆಗೋದಿಲ್ಲ ಅವರು, ಕನ್ವಿನ್ಸ್ ಆಗೋದಿಲ್ಲ ಅವರು. ಆದ್ದರಿಂದ ಅವರನ್ನ ನಾವು ದೂರ ಇಡಬೇಕು. ಆದ್ರೆ ನಮ್ಮ ಜನ ಏನು ರೋಗ ಬಂದಿರುತ್ತಲ್ಲ ಅವನು ಚೇಂಜ್ ಮಾಡಬೇಕಷ್ಟೇ. ಆಚಾರ್ಯ ಬರೀತಾರೆ, ಗ್ರಂಥ ಬರೆದಿರೋದೆಲ್ಲ ಕನ್ವರ್ಷನ್ಗೋಸ್ಕರ ಬರೆದಿಲ್ಲ ಅಂತ ಹೇಳ್ತಾರೆ. ಕನ್ವರ್ಷನ್ಗೋಸ್ಕರ ಬರೆದಿಲ್ಲ, ತಿಳಿಯಕ್ಕೆ ಅಪೇಕ್ಷೆ ಇದ್ದವರಿಗೋಸ್ಕರ ಮಾಡಿದ್ದೇ ಹೊರತು ಬೇರೆ ಅಲ್ಲ. ಇನ್ನು ಯೋಚನೆ ಮಾಡಿಬಿಟ್ಟು ಸರಿ ಹೋಗುತ್ತೆ. ಈ ನಾಸ್ತಿ ನಾರಾಯಣ ಸಮಂ ನಭೂತಂ ನಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದು ಮಹಾಭಾರತ ಶ್ಲೋಕ, ಇನ್ನೊಂದ್ಸರಿ ಕೋಟ್ ಮಾಡ್ತಾರೆ. ಯಾವಾಗಲೂ ಆಚಾರ ಪದ್ಧತಿ ಏನು ಅಂದರೆ, ತಮ್ಮ ಬಗ್ಗೆ ಹೇಳ್ಕೊಂಡ ಮೇಲೆ ಅಲ್ಲಿ ಮುಗಿಸೋದಿಲ್ಲ, ಇನ್ನೊಂದು ಶ್ಲೋಕ ಆ್ಯಡ್ ಮಾಡ್ತಾರೆ. ಟೀಕರಾಯರು ಬರೀತಾರೆ, ತಮ್ಮ ವಿಷಯ ಹೇಳ್ಕೊಂಡು ಮುಗಿಸೋದಕ್ಕೆ ಆಚಾರ್ಯ ಇಷ್ಟ ಇಲ್ಲ. ಅದಕ್ಕೆ ಅದು ಅನುವ್ಯಾಖ್ಯಾನದ ಯಾವ ಗ್ರಂಥ ಬೇಕಾದ್ರೂ ತಗೊಳ್ಳಿ, ತಮ್ಮ ವಿಷಯ ಬಂದಿತ್ತು ಅಂದ್ರೆ ಇನ್ನೊಂದು ಎಕ್ಸ್ಟ್ರಾ ಶ್ಲೋಕ ಬರೆದು ಮುಗಿಸ್ಬಿಡ್ತಾರೆ. ಅದಕ್ಕೇ ಆ ವಾಯುಸ್ತುತಿ ಬರೆದಾಗ ರಕಸ್ತುತಿ ಸೇರಿಸ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಿ. ತಮ್ಮದಕ್ಕೆ ಎಂಡ್ ಆಗಬಾರ್ದು ಆಚಾರ ಮಹಿಮೆ. ನಾಸ್ತಿ ನಾರಾಯಣ ಸಮಂ ನಭೂತಂ ನಭವಿಷ್ಯತಿ ಯತಿ. ಬ್ರಹ್ಮ ಒಂದೇ ಸತ್ಯ ಅಂತ ಹೇಳಬೇಡ, ಬ್ರಹ್ಮನಿಗೆ ಸಮನಾದ ಮತ್ತೊಂದಿಲ್ಲ ಅಂತ ಹೇಳು. ಎಷ್ಟು ಸಿಂಪಲ್ ಇದು, ಬ್ರಹ್ಮ ಒಂದೇ ಸತ್ಯ ಅನ್ನೋ ಮಾತು ಇಟ್ಕೋಬೇಡ. ಬ್ರಹ್ಮನಿಗೆ ಸಮವಾದ ಮತ್ತೊಂದು ವಸ್ತು ಇಲ್ಲ ಅನ್ನು, ಎಷ್ಟು ಕರೆಕ್ಟ್ ಆಗಿಬಿಡುತ್ತಾಗ ಹೊತ್ತಾನೆ, ಇಡೀ ಶಾಸ್ತ್ರ ಚೇಂಜ್ ಆಗಿಬಿಡುತ್ತೆ. ಆ ರೀತಿ ಇರಬೇಕು. ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದು ಸತ್ಯವಾಕ್ಯ ಅಂತ ಹೇಳಿದ ಮೇಲೆ ಇದು ನಿಮ್ಮ ಮಾತು ಸುಳ್ಳು ಅಂತ ಆಗುತ್ತಾಗು. ವಿಷ್ಣು ಸರ್ವೋತ್ತಮತ್ವ ಸತ್ಯ ಅಂದಮೇಲೆ ಐಕ್ಯ ಹೇಳೋ ಮತ್ತು ಸುಳ್ಳು ಅಂತೇಳಿ ಮಹಾಭಾರತದ ಅಭಿಪ್ರಾಯ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಮಾಯಾವಾದ ಖಂಡನಂ ಸಮಾಪ್ತಂ. ಶ್ರೀಕೃಷ್ಣಾರ್ಪಣ ವಸ್ತು ಆಯಿತು. ಇಲ್ಲಿ ಸರ್ವಜ್ಞ ಮುಂದಿನ ಅಂತ ಆಚಾರ್ಯ ತಮ್ಮ ಬಗ್ಗೆ ಹೇಳ್ಕೊಂಡ್ರಲ್ಲ ಅಂತ ಕೇಳಿದರೆ, ಸಾಮಾನ್ಯ ಹುಡುಗರೆಲ್ಲ ಹೇಳ್ಕೋಬಾರ್ದು ಹಾಗೆಲ್ಲ ಕೂಡ. ಹರಿವಾಯುಗಳು ಮಾತ್ರ ಹೇಳ್ಕೋಬಹುದು, ಗೊತ್ತಾಯ್ತಾ? ಪರಮಾತ್ಮ ಗೀತೆಯಲ್ಲಿ ಹೇಳ್ತಾರೆ, ಅಹಂ ಸರ್ವಶ್ಯ ಪ್ರಭವ ಅಂತ ಹೇಳ್ತಾರೆ, ಮತ್ತ ಸರ್ವಂ ಪ್ರವರ್ತತೆ ಅಂತ ಹೇಳ್ತಾರೆ. ಹೇಳ್ಕೋಬೇಕಾದ್ರೆ ಆ ದೇವರೇ ಹೇಳ್ಕೊಂಡು ಯಾರಿಗೆ ಗೊತ್ತಾಗಬೇಕು, ದೇವರು ಹೇಳ್ಕೋತಾರೆ. ಅದೇ ರೀತಿ ಆಚಾರ ಒಬ್ಬರು ಹೇಳಿ, ಬೇರೆ ಯಾರು ಹೇಳ್ಕೊಂಬೋದಿಲ್ಲ. ಟೀಕಾರ ಹೇಳ್ತಾರೆ, ನಾ ಏನೋ ಬರೆದಿದ್ದೇವೆ, ಅವ್ರ ಅನುಗ್ರಹ ಅಂದ್ಬಿಡ್ತಾರೆ ಹೊರತು ಏನು ಹೇಳೋದಿಲ್ಲ. ಆಚಾರ್ಯ ಮಾತ್ರ ಸರ್ವಜ್ಞ ಮುನಿಗಳು ಅಂತ ಹೇಳ್ಕೋತಾರೆ. ಅದಕ್ಕೋಸ್ಕರ ಅಂತ ಕೇಳಿದರೆ, ಅವರು ಟೀಕಾರ್ಯರು ಬರೀತಾರೆ, ಆಚಾರ್ಯರು ಬರೀ ಗುರುಗಳಲ್ಲ, ಅವ್ರು ಉಪಾಸ್ಯರಾದ ಗುರುಗಳು. ಅವ್ರ ಮೂಲಕನೇ ದೇವರನ್ನು ಕಾಣಬೇಕು ನಾವು, ಗೊತ್ತಾಯ್ತಿಲ್ಲ? ಆದ್ದರಿಂದ ಅವ್ರ ಸ್ವರೂಪ ಹೇಳ್ಕೊಳ್ಳೇಬೇಕು. ಅವ್ರು ಕ್ಲಾಸ್ ಟೀಚರ್ ಐ ಎಮ್ ಅವ್ರು ಕ್ಲಾಸ್ ಟೀಚರ್ ಅಂತ ಹೇಳಬೇಕು, ಇದ್ರ ಗೊತ್ತಾಗದೆ ಹುಡುಗರಿಗೆ, ಎಷ್ಟು ಅಹಂಕಾರ ಇವರಿಗೆ ಅಂತ ಹೇಳಬಾರ್ದು ಅದಕ್ಕೆ, ಗೊತ್ತಾಯ್ತಾ? ಅದು ಮಿನಿಮಮ್ ಡ್ಯೂಟಿ ಅದು. ಅದಕ್ಕೋಸ್ಕರ ಆಚಾರ್ಯರು ಎಲ್ಲರೂ ಮೋಸ್ಟ್ ಕರ್ಕೊಂಡೋಗ್ತಕ್ಕಂಥ ಗುರುಗಳಾದ್ದರಿಂದ ಅವ್ರು ಹೇಳೋ ರೈಟ್ ಇದೆ. ಉಳಿದವರೆಲ್ಲ ಏನು ಮಾಡಬೇಕು, ಆಚಾರ್ಯ ತೋರಿಸ್ಬೇಕಷ್ಟೇ ಹೊರತು ತಮ್ಮಿಂದ ಬನ್ನಿ ಅಂತ ಹೇಳಬಾರ್ದು ಅವರು. ಆಚಾರ್ಯದಿಂದ ಹೋಗಿ ಅಂತ ಹೇಳೋದು, ಆಚಾರ್ಯ ಮಾತ್ರ ಏನು ಮಾಡ್ತಾರೆ, ಬನ್ನಿ ದೇವ್ರದ ಕರ್ಕೊಂಡೋಗ್ತೇನೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಆದ್ದರಿಂದ ಅವ್ರಿಗೆ ಅಲೋಡು, ಅದಕ್ಕೆ ಸರ್ವಜ್ಞ ಮುನಿನ ಅಂತ ಹೇಳಿ ಸಾರ್ಥಕವಾದ ಮಾತು. ಈಗ ಮಿಥ್ಯಾತ್ವಾನುಮಾನ ಖಂಡನ, ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು. ಒಂದೇ ಒಂದು ವಾಕ್ಯ, ಅದಕ್ಕೆ ಉತ್ತರ ಕೊಡ್ತಾರೆ ಆಚಾರ್ಯ. ಅವ್ರು ಏನು ಮಾಡ್ತಾರೆ, ಅದ್ವೈತಿಗಳು ಜಗತ್ತು ಸುಳ್ಳು ಅಂತ ಹೇಳೋದಕ್ಕೋಸ್ಕರ ಒಂದು ಆರ್ಗ್ಯುಮೆಂಟ್ ಕೊಡ್ತಾರೆ. ಅವ್ರ ಮುಖ್ಯವಾದ ಆರ್ಗ್ಯುಮೆಂಟೇ ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಯದಿತ್ಥಂ ತತ್ತಥಾ ಯಥಾ ಸಂಪ್ರತಿಪನ್ನಂ. ಅವ್ರ ಪೆಟ್ ಆರ್ಗ್ಯುಮೆಂಟ್ ಇದು. ಅದರ ಅರ್ಥ ಏನು ಅಂದರೆ, ವಿಮತಂ ಮಿಥ್ಯಾ, ಈ ಕಣ್ಣಿ ಕಂಡ ಒಂದು ವಸ್ತು ಸುಳ್ಳು. ಯಾವುದು ಕಣ್ಣಿ ಕಾಣ್ತಿದೆ? ಜಗತ್ತು. ಕಣ್ಣಿ ಕಂಡಿದ್ದೆಲ್ಲ ಸುಳ್ಳು, ಅವ್ರ ವಾದ. ಅರ್ಥ ಆಯ್ತಾ? ಕಣ್ಣಿ ಕಂಡಿದ್ದೆಲ್ಲ ಸುಳ್ಳು. ಇದೇನು ಗ್ರಹಚಾರ, ಕಣ್ಣಿ ಕಂಡಿದ್ದು ಯಾವ ಸುಳ್ಳಾಗುತ್ತೆ ಅಂತ ಕೇಳಿದ್ರೆ, ನಾವು ಹೇಳ್ತೇವೆ ನೋಡಿ, ದೂರದಿಂದ ನೋಡಿದಿರಿ, ಒಂದು ಕಪ್ಪೆ ಚಿಪ್ಪು ಇದೆ ಅಲ್ಲಿ, ಅಲ್ಲಿ ಏನು ಕಾಣಿಸ್ತು? ಅದರಲ್ಲಿ ಬೆಳ್ಳಿ ಕಾಣಿಸ್ತು. ತಕ್ಷಣ ಏನು ಮಾಡಿದಿರಿ ನೀವೀಗ? ಫ್ರೆಂಡ್ಸನ್ನು ದೂರ ಕಳಿಸ್ಬಿಟ್ರಿ, ದೂರ ಅಂತೂ ಕಳಿಸ್ಬಿಟ್ರಿ, ಯಾಕಂದ್ರೆ ಹತ್ತ ಧಾರವಾಡಕ್ಕೆ ಹೋಗೋದು ಅನ್ಕೊಂಡ, ಹತ್ರ ನೋಡ್ತಾನೆ ಅದು ಕಪ್ಪೆಚ್ಚು. ಅವನಿಗೆ ಕಂಡಿದ್ದೇನು ಬೆಳ್ಳಿ, ಅದು ಬೆಳ್ಳಿ ಏನಾಯ್ತದ್ದು ಸುಳ್ಳು, ಸೊ ಕಂಡಿದ್ದು ಸುಳ್ಳು, ದೇರ್ಫೋರ್ ಕಂಡಿದ್ದೆಲ್ಲ ಸುಳ್ಳು, ಅವ್ರ ವಾದ ಇದು. ಅರ್ಥ ಆಯ್ತಾ? ಈ ಆರ್ಗ್ಯುಮೆಂಟ್ ಮಾಡಿಬಿಟ್ರು. ಇದು ಎಂಥ ಆರ್ಗ್ಯುಮೆಂಟ್ ಇದು? ಈ ರೀತಿ ಲೆಕ್ಕ ಹಾಕಿದರೆ ಕಂಡಿದ್ದೆಲ್ಲ ಸುಳ್ಳು, ಕಂಡಿದ್ದೆಲ್ಲ ಸುಳ್ಳು ಅಂದರೆ ಅದಕ್ಕೆ ವಾದಿರಾಜ ಸ್ವಾಮಿಗಳೆಲ್ಲ ಹೇಳ್ತಾರೆ, ಚಾರ್ವಾಕ ಕೋಟಿ ಬಾಲಿವಾಸಿ ನಿನಗಿಂತ. ಯಾತಕ್ಕೆ? ಅವನು ಕಂಡಿದ್ದಾರು ಸತ್ಯ ಅಂತ ಹೇಳ್ತಾರೆ, ನೀವು ಕಂಡಿದ್ದು ಸುಳ್ಳು ಅಂತ ಹೇಳ್ತೀಯಲ್ಲ, ಏನು ಮಾಡಬೇಕು ಇದಕ್ಕೆ? ಅರ್ಥ ಆಯ್ತಾ? ಈಗ ಸಾಮಾನ್ಯ ಮನುಷ್ಯ ಏನು ಮಾಡ್ತಾನೆ, ನಾನು ನೋಡಿದ್ದಿಲ್ಲ ಸಾರಿ ಅಂದ್ಬಿಡ್ತಾನೆ. ನೋಡಿದ್ಮೇಲೂ ಸಾರಿ ಅಂದ್ರೆ ಏನು ಮಾಡಬೇಕು? ಅವನು ನೋಡದೆ ಮಾತಾಡದೆ ಸಾರಿನೇ, ನೋಡಿ ಕೂಡ ತಪ್ಪಿದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಇದು ಇವ್ರ ಆರ್ಗ್ಯುಮೆಂಟ್. ಅದಕ್ಕೆ ಹೇಳ್ತಾರೆ, ವಿವಥಂ ಮಿಥ್ಯಾ ದೃಶ್ಯತ್ವ ತ್ಯದಿತ್ತಂ ತತ್ತಥ ಯಥಾ ಸಂಪ್ರತಿಪನ್ನಂ ಇತ್ಯುಕ್ತೇ. ಈ ರೀತಿ ಅದ್ವೈತ ಮತದವರು ಹೇಳಿದರೆ ಜಗತ್ತು ಅಭಾವ ಆಶ್ರಯ ಸಿದ್ಧ ಪಕ್ಷ. ಇದು ಹೇಳಬೇಕು ಒಂದು ಅರ್ಥ. ಇವೆಲ್ಲ ಟೆಕ್ನಿಕಲ್ ಟರ್ಮ್ಸ್ ತುಂಬ ಇರೋದು, ಇದರೊಳಗೆ ಅತಿ ಹೆಚ್ಚು ಟರ್ಮ್ಸ್ ಉಪಯೋಗಿಸ್ತಾರೆ. ಆಶ್ರಯ ಸಿದ್ಧ, ಅಪ್ರಸಿದ್ಧ ವಿಶೇಷಣ, ಸಿದ್ಧ ಸಾಧನತ, ವಿರುದ್ಧ, ಅರೈಕಾಂತಿಕ, ಅನಧ್ಯವಸಿತ, ಕಾಳಾತ್ಯಯಾಪದಿಷ್ಟ, ಪ್ರಕರಣ ಸಮ, ಎಲ್ಲ ಟೆಕ್ನಿಕಲ್ ವರ್ಡ್ಸ್. ಇಷ್ಟು ಕೂಡ ದೋಷಗಳನ್ನೆಲ್ಲ ಒಂದು ಒನ್ ವರ್ಡಲ್ಲಿ ಹೇಳಿಬಿಡ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಈಗ ಅದು ಪ್ರಾಕ್ಟಿಕಲಿ ಹೇಳದೇನೆ ಅರ್ಥ ಹೇಳ್ತೇನೆ ಅದ್ರ. ಇತ್ಯುಕ್ತೆ ಜಗತ್ತು ಅಭಾವಾತ್ ಆಶ್ರಯ ಸಿದ್ಧ ಪಕ್ಷ. ಆಶ್ರಯ ಸಿದ್ಧ ಅಂತ ಒಂದು ದೋಷ. ಏನು ದೋಷ ಅದು? ದೃಷ್ಟಾಂತ ಅರ್ಥ ಆಗುತ್ತೆ. ಗಗನ ಕುಸುಮ, ಗಗನ ಕುಸುಮ ಇದೆ, ಏನು ವಾಸನೆ ರೀ, ಹಬ್ಬ ಪರಿಮಳ ಅನ್ಬೇಕು, ಅದು ಪರಿಮಳ ಅಂತ ಹೇಳಿಲ್ಲ. ಇವನು ಆಶ್ಚರ್ಯಪಟ್ಟು ಇಲ್ಲಿ ಅಂತ ತೋರಿಸ್ತು ಗಗನ ಕುಸುಮ. ಏನದು? ಇಲ್ಲೇ ಇಲ್ಲ. ಪರಿಮಳ ಇರಬೇಕು, ಏನಿರ್ಬೇಕು ಫಸ್ಟು? ಒಂದು ಹೂವಿದ್ರೆ ಪರಿಮಳ ಇರುತ್ತೆ. ಗಗನ ಕುಸುಮ ಇಲ್ಲೇ ಇಲ್ಲ ಫಸ್ಟು. ಸೊ ಆಶ್ರಯವೇ ಇಲ್ಲ. ಆಶ್ರಯವೇ ಇಲ್ಲದ್ರಲ್ಲಿ ಸಾಧನೆ ಮಾಡಲಿಕ್ಕೆ ಅಂತ ಹೊರಟ್ರೆ ಅವಾಗ ಧರ್ಮ ಇಲ್ಲದ ಜಾಗದಲ್ಲಿ ಧರ್ಮ ಹೇಳಕ್ಕೊಟ್ಟು ಏನಂತ ಕರೀತಾನೆ ಅದನ್ನು? ಆಶ್ರಯ ಸಿದ್ಧಿ ಅಂತ ದೋಷ. ಅದು ನೀವು ಏನೂ ಇಲ್ಲ ಅಂತ ಹೇಳ್ತೀಯಲ್ಲ, ಹಾಗಿದ್ರೆ ಮಿಥ್ಯಾತ್ವ ಎಲ್ಲಪ್ಪ ಇರಬೇಕಲ್ಲ, ಜಾಗ ಬೇಕಲ್ಲ ಇರಲಿಕ್ಕೆ. ಅದರಿಂದ ಏನೋ ಅಧಿಷ್ಠಾನ ಇಲ್ಲ, ಅದರಿಂದಾಗೇನೆ ಏನೋ ದೋಷಕ್ಕೆ ಏನು ದೋಷ ಬಂತದಕ್ಕೀಗ ಆಶ್ರಯ ಸಿದ್ಧ ಪಕ್ಷ. ಇವ್ರು ಸುಳ್ಳು ಹೇಳ್ಬೇಕಾದ್ರೆ ಕತೆ ಹೇಳ್ತಾರೆ. ಸುಳ್ಳು ಹೇಗೆ ಹೇಳ್ತಾರೆ ಗೊತ್ತಾ? ಒಬ್ರು ಏನ್ರಿ, ಏನು ಆಶ್ಚರ್ಯ, ಒಬ್ಬನಿದ್ದಾನೆ ಗಂಧರ್ವ ನಗರದಲ್ಲಿ ವಾಸ ಮಾಡ್ತಾನೆ. ಗಂಧರ್ವ ನಗರ ಏನದು? ಹೈ ಕ್ಲಾಸ್ ಸುಳ್ಳು. ಮೊದಲು ಅವನು ಹೇಗಿದ್ದಾನು ಗೊತ್ತಾ? ವಂಧ್ಯಾ ಪುತ್ರ, ಬಂಜಯ್ಯ ಮಗ, ವಾಸ ಮಾಡೋದು ಗಂಧರ್ವ ನಗರ. ಯಾರ ಮಗ? ಬಂಜಯ್ಯ ಮಗ. ಅಲಂಕಾರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕಪುಷ್ಪ ಕೃತ ಶೇಖರ, ತಲೆ ತುಂಬ ಗಗನ ಕುಸುಮಗಳು, ತಲೆ ತುಂಬ ಗಗನ ಕುಸುಮ. ಅರ್ಥ ಆಯ್ತಾ? ಗಗನ ತುಂಬ ಗಗನ ಕುಸುಮ ಹಾಕೊಂಡ್ಬಿಟ್ಟಿದ್ದಾರೆ. ಕೈಲಿ ಬಿರುಸು ಧನಸ್ಸು ಹಿಡ್ಕೊಂಡ್ಬಿಟ್ಟಿದ್ದಾನೆ ಒಂದು. ಎಂಥ ಧನಸ್ಸು ಗೊತ್ತಾ? ಶಶಶೃಂಗ ಧನುರ್ಧರ, ಮಲದ ಕೊಂಬಿನಿಂದ ಮಾಡಿಬಿಟ್ಟಿದ್ದಾರೆ ಧನುಸ್ಸನ್ನು. ಒಳ್ಳೆ ಸ್ನಾನ ಮಾಡಿದ್ದಾನೆ ಗೊತ್ತಿಲ್ಲ, ಸ್ನಾನ ಮಾಡಿದ್ದಾನೆ. ಮೃಗತೃಷ್ಣಾಂಬಸಿ ಸ್ನಾತ, ಬಿಸಿಲು ಕುದುರೆಯಲ್ಲಿ ನೀರಿನ ಸ್ನಾನ ಮಾಡಿಬಿಟ್ಟಿದ್ದಾರೆ. ಮೃಗತೃಷ್ಣ ಮಿರೇಜ್ ಅದರಲ್ಲಿ ಸ್ನಾನ ಮಾಡಿಬಿಟ್ಟಿದ್ದಾನೆ. ಒಂದಾರಿದೆಯೇ ಅದರೊಳಗೆ? ಎಲ್ಲ ಸುಳ್ಳುಗಳು. ಅಪ್ಪ ಏನು ಗ್ರೇಟ್, ಹೌ ಗ್ರೇಟ್, ಹೌ ಗ್ರೇಟ್ ಅಂತ ಹೇಗಿರ್ಬೇಕು ಅದಕ್ಕೆ? ಈ ಸುಳ್ಳುಗಳ ಸರಮಾಲೆ ಇದು. ಅದಕ್ಕೆ ಆಶ್ರಯ ಸಿದ್ಧಿ ದೋಷ ಅದು. ಶಶಶೃಂಗ ಇಲ್ಲ, ಕಪುಷ್ಪ ಇಲ್ಲ, ಗಂಧ್ಯಾಸುತ ಇಲ್ಲ, ಆಮೇಲೆ ಮಿರೇಜ್ ಎಂಬುದು ಅದು ಇಲ್ಲ. ಬರೀ ಇಲ್ಲದ ಪದಾರ್ಥಗಳ ಮಧ್ಯೆ ಕಾಂಬಿನೇಷನ್ ಮಾಡಿದ್ರೆ ಹಾಗೆ ಆಗಿದೆ. ಒಂದಿದ್ರು ಸಾಕು ಆಶ್ರಯ ಸಿದ್ಧಿ ಆಗಲಿಕ್ಕೆ. ಎಂಥ ಆಶ್ರಯ ಸಿದ್ಧಿ ನೋಡಿದು? ಆಮೇಲೆ ನೋಡ್ರಿ, ಹಾಗೆಲ್ಲ ಮಾತಾಡಬಾರದು. ಮಿಥ್ಯಾ ಅಂತ ಹೇಳ್ತಿರಲ್ಲ, ಏನು ಮಿಥ್ಯಾ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಿ ನೀವೀಗ ಅಂತ ಕೇಳಿದರೆ, ಮಿಥ್ಯಾ ಅಂದರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಮಿಥ್ಯಾ ಅಂದರೆ ನಮ್ಗೆ ಏನು ಅರ್ಥ ಆಗುತ್ತೆ ತಕ್ಷಣ? ಅವ್ರ ಪ್ರಕಾರ ಸುಳ್ಳಲ್ಲ ಅದು, ಬೇರೆ ಅಂತ ಅರ್ಥ. ಅದು ಮಿಥ್ಯಾ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ. ಯಾಕೆ ಸುಳ್ಳು ಅಂತ ಯಾತಕ್ಕೆ ಒಪ್ಪೋದಿಲ್ಲ ಗೊತ್ತ? ಅವರು ಜಗತ್ತು ಸುಳ್ಳು ಅಂತ ಅವ್ರು ಕರೆಯೋದಿಲ್ಲ ಅದ್ವೈತಿಗಳು. ಅದು ಇಂಪಾರ್ಟೆಂಟ್, ಅದು ವಾದ ಮಾಡ್ಬೇಕಾದ್ರೆ ದಾರಿ ತಪ್ಪಿಸಕ್ಕೆ ಬರ್ತಾರೆ ಅವರು. ಯಾ ಆ್ಯಕ್ಚುಲಿ ಸುಳ್ಳು ಅಂತಲೇ ಹೇಳೋದು ಅವರು, ಬಟ್ ಸುಳ್ಳು ಅಂತ ಬಾಯಿ ನಂಬೋದಿಲ್ಲ. ಸುಳ್ಳು ಅಂತ ಬಾಯಿಲ್ ಅಂದ್ರೆ ಏನಾಗುತ್ತೆ ಹೇಳಿ ನೋಡಂತೆ? ಬೌದ್ಧ ಮತ ಆಗುತ್ತೆ. ಬೌದ್ಧರು ಜಗತ್ತನ್ನು ಸುಳ್ಳು ಅಂತ ಕರೆದಿದ್ದಾರೆ. ಇವರು ಸುಳ್ಳು ಅಂತ ಕರೆದ್ರೆ ಏನು ಫಾಲೋ ಮಾಡಿದಾಗಾಯ್ತು? ಇವರು ಬೌದ್ಧ ಮತ ಹೇಳಿದಾಗಾಯ್ತು. ಸತ್ಯ ಅಂದರೆ ಬದ್ಧ ಮತ ಆಗುತ್ತೆ, ಸುಳ್ಳು ಅಂದರೆ ಬೌದ್ಧ ಮತ ಆಗುತ್ತೆ. ಅದಕ್ಕೇನು ಮಾಡಿಬಿಟ್ರು? ಇನ್ನೊಂದು ಎರಡು ಮಿಕ್ಸ್ ಮಾಡಿಬಿಟ್ರು. ಸಹಸತ್ ದ್ವಿಲಕ್ಷಣ ಅಂತ ಸೇರಿಸಿದರು. ಸಹಸತ್ ದ್ವಿಲಕ್ಷಣ ಅಂದರೆ ನೀತರ ಸತ್ ನಾರ ಸತ್. ಇದು ಸತ್ತು ಅಲ್ಲ ಸುಳ್ಳು ಅಲ್ಲ, ವಿಚಿತ್ರವಾದದ್ದು ಅಂತ ಮಿಥ್ಯ ಅಂತ ಕರಿತೇವೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಅದಕ್ಕೆ ಆಚಾರ ಹೇಳ್ತಾರೆ ಅಪ್ರಸಿದ್ಧ ವಿಶೇಷಣ. ಇದು ಅನ್ಹರ್ಡ್ ಕಾನ್ಸೆಪ್ಟ್. ಸತ್ತು ಜಗತ್ತಿಗೆ ಗೊತ್ತು, ಅಸತ್ ಜಗತ್ತಿಗೂ ಸಂಸತ್ ಗೊತ್ತು. ಸಂಸತ್ ವಿಲಕ್ಷಣ ಯಾವ ಗ್ರಹಚಾರ ಇದು? ಒಂದು ಅಪ್ರಸಿದ್ಧ ವಿಶೇಷಣ ಪಕ್ಷ. ಏನು ಪ್ರೂವ್ ಮಾಡಕ್ಕೆ ಕೊಡ್ತೀಯಲ್ಲ, ವಸ್ತು ಗೊತ್ತಿರಬೇಕು. ಅದು ಯಾವುದೋ ಪದಾರ್ಥ ಕೊಟ್ಟ ಹೆಸರು ಯಾರು ಕೇಳೇ ಇಲ್ಲ. ಅದರ ಅನ್ನೋನ್ ಥಿಂಗ್ ಕೆನಾಟ್ ಬಿ ಪ್ರೂವ್ಡ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದು ಏನಾರು ಹರ್ಡ್ ಆರ್ ನೋನ್, ಏನೋ ಸೀನ್, ಏನೋ ಒಂದು ಆಗಿರಬೇಕು. ಯಾರೂ ಕಂಡಿಲ್ಲ. ಅದು ಪ್ರಸಿದ್ಧ ಅಪ್ರಸಿದ್ಧ ವಿಶೇಷಣ ಪಕ್ಷ. ಪಕ್ಷ ಅಂದ್ರೇನು? ಹೇತು ಸಾಧ್ಯವನ್ನು ಇಲ್ಲಿ ಸಾಧಿಸ್ತಾರೋ ಅದಕ್ಕೆ ಏನಂತ ಕರೀತಾರೆ? ಪಕ್ಷ ಅಂತ ಕರೀತಾರೆ. ಪಕ್ಷವಾಸದ ಪಕ್ಷ ಅಲ್ಲ ಮತ್ತೆ. ಇದು ಯಾವ ಪಕ್ಷ? ಇದು ಸಾಧ್ಯವನ್ನು ಸಾಧನೆ ಮಾಡ್ತಕ್ಕಂಥದಾಗ ಪಕ್ಷ. ಆ ಪಕ್ಷದಲ್ಲಿ ಧರ್ಮ ಮತ್ತು ಏನಾಗಿರ್ಬೇಕು? ಅದು ಪ್ರಸಿದ್ಧವಾಗಿರ್ಬೇಕು. ಉದಾಹರಣೆ, ಪರ್ವತದಲ್ಲಿ ಬೆಂಕಿ ಇದೆ. ಓಕೆ, ಪರ್ವತ ನಮಗೆ ಗೊತ್ತು, ಬೆಂಕಿ ಗೊತ್ತು, ಪರ್ವತದಲ್ಲಿ ಇದೆಯಲ್ಲೋ ಡೌಟ್ ಬಂದಿತ್ತು, ಇದೆ ಅಂತ ಹೇಳಿದ. ಅದನ್ನು ಅನುಮಾನ ಅಂತ ಕರೀತಾರೆ ಹೊರತು, ಯಾವ ಇಲ್ಲದ್ದು ಒಂದು ಅಧಿಷ್ಠಾನ ನೋಡಿದ್ರೆ ಇಲ್ಲೇ ಇಲ್ಲ. ಧರ್ಮ ನೋಡಿದ್ರೆ ಅದು ಕೂಡ ಅನ್ಹರ್ಡು. ಏನು ಸಾಧನೆ ಮಾಡ್ತೀನಿ ನೀನೀಗ? ಸೊ ಮಿಥ್ಯಾ ಅಂದರೆ ಅಸತ್ ಅಂದರೆ ಬೌದ್ಧನಾಗ್ತಿ, ಸತ್ ಅಂದರೆ ಮಾಧ್ವನಾಗ್ತಿ, ಅಪ್ರಸಿದ್ಧ ವಿಶೇಷ ಇನ್ನೊಂದು ಹೇಳ್ತಿ, ಅದಿಲ್ಲೇ ಇಲ್ಲ. ಅದ್ ಪಕ್ಷ ಏನಾಯ್ತು ಈಗ? ಅಪ್ರಸಿದ್ಧ ವಿಶೇಷಣ ಪಕ್ಷ. ಮೂರನೇದು ನೋಡ್ರಿ, ಅನಿರ್ವಚನೀಯ ಅಂತಷ್ಟ ನಿಮಗೆ ಅಪ್ರಸಿದ್ಧ ಅಂದ್ಬಿಟ್ರಿ, ನಾ ಪ್ರಸಿದ್ಧ ಮಾಡಿಕೊಡ್ತೀನಿ ನಿಮಗೆ. ಅನಿರ್ವಚನೀಯ ಅಂತ ಹೇಳಿದರೆ ಸದಸದ್ ವಿಲಕ್ಷಣ, ಈ ಪದ ಗಟ್ಟಿ ಮಾಡ್ಕೋ. ಮಿಥ್ಯಾ ಇಜಿಕೊಟ್ಟು ಸದಸದ್ ವಿಲಕ್ಷಣ, ಮಿಥ್ಯಾ ಇಜಿಕೊಟ್ಟು ಅನಿರ್ವಚನೀಯ, ಅನಿರ್ವಚನೀಯ ಎಕ್ಸ್ಪ್ಲನೇಷನ್ ಸದಸದ್ ವಿಲಕ್ಷಣ. ವಿಲಕ್ಷಣ ಅಂದರೆ ಡಿಫರೆಂಟ್ ಅಂತ ಅರ್ಥ. ಯಾವುದಿಂದ ಡಿಫರೆಂಟು? ಸದಸದ್ ವಿಲಕ್ಷಣ, ಡಿಫರೆಂಟ್ ಫ್ರಮ್ ಸತ್ ಅಂಡ್ ಅಸತ್, ಅದು ಸದಸದ್ ವಿಲಕ್ಷಣ ಅಂತ ಕರೀತೇನೆ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ಅದು ಸರಿಯಲ್ಲ, ಸಿದ್ಧ ಸಾಧನತ. ಹಾಗೆ ಹೇಳಿದರೆ ಹೊಸ ವಿಷಯ ಅಲ್ಲ, ಜಗತ್ತು ಸದಸದ್ ವಿಲಕ್ಷಣ. ಇದಕ್ಕೆ ಎಷ್ಟು ಅರ್ಥ ಮಾಡ್ತಾರೆ ಗೊತ್ತಾ ಪ್ರತೀಕಾರಾಯರು, ಇದರಲ್ಲಿ ನ್ಯಾಯಾಮೃತದಲ್ಲಿ ಚಂದ್ರಿಕಾಚಾರ್ಯರು ಭಾರಿ ಅರ್ಥ ಮಾಡ್ತಾರೆ. ಒಂದು ಅರ್ಥ ನಮಗೆ ಸಾಕೀಗ, ಏನು ಅಂದರೆ ಸದಸದ್ ವಿಲಕ್ಷಣ ಅಂದರೆ ನಾವು ಒಪ್ಪಿರೋದೇ ಹೇಳಿದಾಗ ಆಯ್ತು. ನಿನಗೆ ನೀನು ಹೇಳೋದು ನಾವು ಒಪ್ಪೋದಿಲ್ಲ, ನಾವೇಳೋ ಅರ್ಥದಲ್ಲಿ ಹೇಳೋ ಒಪ್ಪೋದಾದರೆ ಏನು ಪ್ರಯೋಜನ ಇಲ್ಲ ಅದರಿಂದ. ಸದಸದ್ ವಿಲಕ್ಷಣ ಅಂದರೆ ಏನು? ಸತ್ತಿನಿಂದ ವಿಲಕ್ಷಣ, ಅಸತ್ತಿನಿಂದ ವಿಲಕ್ಷಣ. ಹೌದು, ಸತ್ ಅಂದರೆ ಬ್ರಹ್ಮ, ಈ ಜಗತ್ತೇನದು ಬ್ರಹ್ಮನಿಂದ ಭಿನ್ನ. ಓಕೆ, ಕರೆಕ್ಟ್. ಅದು ಇನ್ನು ಅಸತ್ತಿದೆ, ಅಸತ್ ಅಂದರೆ ಯಾವುದು? ಶಶಿವಿಷಾಣ, ಅದರಿಂದ ಭಿನ್ನ ಇದೆ. ಓಕೆ, ಕರೆಕ್ಟ್ ಆಯ್ತಲ್ಲ. ಹಾಗೆ ನಾವು ಹೇಳಿದ್ದು ಹೇಳ್ತಾ ಇದ್ದೀವಿ, ಸಿದ್ಧ ಸಾಧನತ ಪ್ರಜಿತ ಆಯ್ತು ಅವನಿಗೀಗ. ಅವನು ಹೇಳ್ತಿರೋದು ಅರ್ಥ ಏನೀಗ? ಸತ್ ಅಂದರೆ ಎಕ್ಸಿಸ್ಟೆಂಟ್ ಅಲ್ಲ, ಅಸತ್ಯ ಅಂದರೆ ನಾನ್ ಎಕ್ಸಿಸ್ಟೆಂಟು, ಅಂಥ ಪದಾರ್ಥ ಹೇಳಬೇಕಾಗಿದೆ ಅವನು. ನಾವು ಹೇಳ್ತಿರೋದೇನೀಗ? ನೀ ಹೇಳೋ ಸದಸದ್ ವಿಲಕ್ಷಣ ಎಲ್ಲೂ ಇಲ್ಲ, ಬೇರೆ ಸದಸದ್ ವಿಲಕ್ಷಣ ನಾವು ಒಪ್ಪಿದ್ದೇವೆ. ಅದು ಸತ್ ವಿಲಕ್ಷಣ, ಬ್ರಹ್ಮ ವಿಲಕ್ಷಣ, ಅಸತ್ ವಿಲಕ್ಷಣ, ಶಶಿಷಾಳ ವಿಲಕ್ಷಣ. ದೇರ್ಫೋರ್ ಬ್ರಹ್ಮ ಜಗತ್ತ ಮೋದಿ ಏನಾಯ್ತಾಗ? ಸಹಸ್ರ ವಿಲಕ್ಷಣ. ಇಷ್ಟು ಹೇಳೋಕ್ಕೆ ಸ್ವಲ್ಪ ಕಷ್ಟಪಟ್ಟಿಯಾ? ಬಿಡು, ನಾವು ಹೇಳಿದ್ದೇ ಹೇಳಿದಾಗಾಯ್ತೀನಿ. ಅವನು ಹೂವನ್ನಾಗಿಲ್ಲ, ಹೂ ಅಂದ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಕೇಸ್ ಬಿದ್ದೋಗುತ್ತಾಗ. ಕೇಸ್ ಯಾವಾಗಲೂ ಏನು ಮಾಡ್ತಿರ್ಬೇಕು? ಅವನು ಒಪ್ಪುದನ್ನು ಹೇಳಬೇಕು ಅವನು ಯಾವಾಗಲೂ ಕೂಡ. ಕೇಸ್ ಬಿದ್ದೋಗ್ಬಿಟ್ರೆ ಅವನು ವಾದಿ ಅಲ್ಲೇ ಶಿಷ್ಯನಾಗಿಬಿಡ್ತಾನೆ, ಅದಕ್ಕೆ ತಯಾರಿಲ್ಲ ಅವನು. ಅದು ಸರಿಯಲ್ಲ, ಹೋಗಲಿ ಬಿಡಪ್ಪ. ದೃಶ್ಯತ್ವಾಭಾವದ ಸಿದ್ಧೋ ಹೇತು. ನಾವು ಪ್ರಶ್ನೆ ಕೇಳ್ತೇವೆ, ವಿಭತಃ ವಿಭತಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಹೇಳಿದೆ. ದೃಶ್ಯತ್ವಾತನ್ನ ಹೇತು ಸತ್ಯನೋ ಸುಳ್ಳು ಇಷ್ಟ ಈಗ ಹೇಳು. ಆ ಹೇತು ಸತ್ಯನೋ ಸುಳ್ಳು? ಸತ್ಯ ಅಂದ್ರೆ ಮತ್ತೆ ಹಿಂದೆ ಬಂತಾರೆ ಮಾಯವಾದ ಕಂಡ ಪೂರ್ತಿ ರಿಪೀಟ್ ಆಗುತ್ತೆ. ಈಗ ಸತ್ಯ ಅಂತಷ್ಟು ಏನಾಗುತ್ತೆ? ಸತ್ಯ ಬ್ರಹ್ಮ ಹೋದ ಅಲ್ಲಿಗೆ, ಯಾಕೆ ಬ್ರಹ್ಮ ಪ್ಲಸ್ ಇದು ಬಂದು ಅದ್ವೈತ ಹೊರಟೋಯ್ತು. ಅಸತ್ಯ ಅಂತ ಹೇಳಿದರೆ ಹೇತು ಇಲ್ಲ ಅಂತಾಯ್ತು, ಹೇತುನೇ ಇಲ್ಲ ಅಂದರೆ ಕೇಸೇ ಇಲ್ಲಲ್ಲ, ಗೊತ್ತಾಯ್ತಿಲ್ಲ. ಅದಕ್ಕೆ ಎಲ್ಲಾಯ್ತು, ಇದು ವಾದ ಮಾಡೋ ಚಾನ್ಸೇ ಇಲ್ಲ, ಡಿಸ್ಮಿಸ್ ಆಗಿಬಿಡುತ್ತೀನಿ ಕೇಸ ಅಂತಾರೆ. ದೃಶ್ಯತ್ವಾಭಾವಾತ್ ಅಸಿದ್ಧೋ ಹೇತು. ಹೇಗೆ ಹೇತುಗಳಿಗೆ ಎರಡು ದೋಷ, ಅಸಿದ್ಧಿ ಒಂದು, ಅವ್ಯಾಪ್ತಿ ಒಂದು. ಉದಾಹರಣೆ, ಎಲ್ಲೋ ಹೋಗ್ತಿದ್ದ, ಏನು ಬಯ್ಯೋದು, ಎಲ್ಲ ನೀರು ತಗೊಳ್ಳಿ ನೀರು ತಗೊಳ್ಳಿ ತಕ್ಷಣ ಅಂದ. ಬೆಂಕಿ ಬಿದ್ದಿದೆ ನೋಡಿ ಅಂತ ಹೇಳಿದ. ನೋಡ್ತಾರೆ ಬೆಂಕಿ ಅಲ್ಲ, ಏನದು? ಮಂಜು ಬಿದ್ದಿದೆ ಅಷ್ಟೇ, ಮಂಜು ಬಿದ್ದಿದೆ ಬೆಂಕಿ ಅಂತ ತಿಳ್ಕೊಂಡ್ಬಿಟ್ಟ. ಅವ ಏನು ಅಸಿದ್ಧೋ ಹೇತು, ಯಾವ ಬೆಂಕಿ ಇರ್ತಿತ್ತಲ್ಲಿ? ಹೊಗೆ ಇದ್ದಿದ್ದ. ಅಲ್ಲಿರೋದು ಏನು ಆ್ಯಕ್ಚುಲಿ? ಮಂಜಿರೋದು ಅಷ್ಟೇ. ದೇರ್ಫೋರ್ ಹೇತು ಏನಾಯ್ತಲ್ಲಿ ಇಲ್ಲ, ಹೇತು ಇಲ್ಲ ಅದಕ್ಕೆ ಏನಂತಾರೆ? ಅಸಿದ್ಧ ಅಂತ ಕರೀತಾರೆ. ಅಸಿದ್ಧ ಹೇತು ಅಂದರೆ ಹೇತು ಇಲ್ಲ ಅಂತ ಅರ್ಥ. ಧೂಮ ಹೇತು ಏನು ತಪ್ಪು ತಿಳ್ಕೊಂಡಿದ್ದ ಅನ್ನೋ ಧೂಮನ ಅಂತ ತಿಳ್ಕೊಂಡಿರೋದು ಯಾವುದು ಆ್ಯಕ್ಚುಲಿ? ಮಂಜಿನ. ಆದ್ದರಿಂದ ಹೇತು ಇಲ್ಲೇ ಇಲ್ಲ, ಆದ್ದರಿಂದ ಅಸಿದ್ಧೋ ಹೇತು ಮುಗ್ದೋಯ್ತಲ್ಲಿಗೆ. ಇದು ಅವ್ಯಾಪ್ತಿ ಇರುತ್ತೆ. ಅವ್ಯಾಪ್ತಿ ಅಂದರೆ ಏನು? ಕನ್ಕಾಂಬಿಟೆನ್ಸ್ ಇಲ್ಲ ಅದಕ್ಕೆ. ಅಲ್ಲಿ ಬೆಂಕಿ ಬಿದ್ದಿದೆ ಸೋಮನ್ಯ ಅಂತ ಯಾತಕ್ಕೆ ಪಾತ್ರಿ ಪಡಗ ಇದೆ ಅಂತ ಹೇಳಿದ? ಪಾತ್ರಿ ಪಡಗ ಇದ್ರೆ ಬೆಂಕಿ ಹಾಕಿರ್ಬೇಕು, ಅದಕ್ಕೆ ವ್ಯಾಪ್ತಿ ಇಲ್ಲ ಅದಕ್ಕೆ, ಗೊತ್ತಾಯ್ತಾ? ವ್ಯಾಪ್ತಿ ಇದ್ದರೂ ಸರಿ, ಸಿದ್ಧಿ ಇದ್ದರೂ ಎರಡೂ ಇರಬೇಕು, ಆದರೆ ಅದರಲ್ಲಿ ಎರಡೂ ಇಲ್ಲ, ಅದರಿಂದಾಗೇನೆ ಇದು ಸರಿಯಲ್ಲ. ಅಸಿದ್ಧೋ ಹೇತು. ದೃಶ್ಯತ್ವ ಅನ್ನೋ ಹೇತು ಇರೋದಾದರೆ ಬ್ರಹ್ಮನ ಜೊತೆಗೆ ಅದು ಇದ್ದು ಅದ್ವೈತ ಹೋಗುತ್ತೆ. ಇಲ್ಲ ಅಂತ ಹೇಳಿಬಿಟ್ರೆ ಹೇತುನೇ ಇಲ್ಲ ಅಂದಮೇಲೆ ಅದು ಸುಳ್ಳಾಗೋ ಚಾನ್ಸೇ ಇಲ್ಲ. ಅನಿರ್ವಚನೀಯ ಸಿದ್ಧೇರೇವಾ. ಸ್ವಾಮಿ ನಾನು ಹೇಳಿಲ್ವಾ ಅನಿರ್ವಚನೀಯ ಹೇತು ಅಂತ ಹೇಳಿಲ್ವಾ ಅಂತ ಕೇಳಿದರೆ ಇನ್ನೂ ಪ್ರೂವೇ ಮಾಡಿಲ್ವಲ್ಲ ನೀನು ಅದನ್ನೀಗ? ಅನಿರ್ವಚನೆ ಪ್ರೂವ್ ಮಾಡೋಕ್ಕೆ ಸ್ಥಳ ವ್ಯಾಚಾರ ಪಡ್ತಿದ್ದೆ, ಅದು ಪ್ರೂವೇ ಆಗಿಲ್ಲ, ಅದರಿಂದ ಸರಿಯಲ್ಲ. ಎಲ್ಲ ಹುಡುಗರಿರ್ತಾರೆ ಡಾಕ್ಯುಮೆಂಟ್ಸ್ಗೆ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಇನ್ನೊಂದು ಕೇಳ್ತೇವೆ ಅದನ್ನು ಕೊಡ್ತಾನೆ, ಇನ್ನೊಂದು ಕೇಳಿ ಮತ್ತೆ ವಾಪಸ್ ಬದಲಿನೇ ಕೊಡ್ತಾನೆ. ಮತ್ತೆ ವಾಪಸ್ ಹೊಸ ಕೇಳಿದರೆ ಮತ್ತೊಂದು ಡುಪ್ಲಿಕೇಟ್ ಕೊಡು, ಒರಿಜಿನಲ್ ಸೋಸೆ ಅಂತ ಕೇಳಿದರೆ ಇನ್ನೊಂದು ಜೆರಾಕ್ಸ್ ಕಾಪಿ ಹೇಳೋದು, ಮತ್ತೆ ಇನ್ನೊಂದು ಜೆರಾಕ್ಸ್ ಕಾಪಿ ಹೇಳೋದು. ಕೊನೆಗೆ ಏನು ಹೇಳ್ತೇವೆ? ನೀವು ಒರಿಜಿನಲ್ ತೋರಿಸೋವರೆಗೂ ಅದು ಡುಪ್ಲಿಕೇಟೆ, ಹೋಗ್ತಾನೆ? ಒರಿಜಿನಲ್ ತೋರಿಸ್ಬೇಕು. ಅನಿರ್ವಚನೀಯ ಪ್ರೂವೇ ಮಾಡಿಲ್ಲ ನೀನೀಗ. ಪಕ್ಷ ಯಾವುದು ಅಂದ್ರೆ ಅನಿರ್ವಚನೀಯ ಅಂತೀಯ, ಹೇತು ಯಾವುದು ಅನಿರ್ವಚನೀಯ ಅಂತೀಯ, ಮತ್ತೆ ಅದರಿಂದ ಸರಿಯಲ್ಲ, ಅದು ಹೊರಟೋಯ್ತು. ಯಾರು ಅವ್ರು ಹೇಗೆ ಉಪಯೋಗಿಸಿದ್ರು ಅಂದರೆ, ಅವರು ಹೇಳಬೇಕಾಗಿತ್ತು ಬೌದ್ಧ ಮತನ ಹೇಳಬೇಕಾಗಿತ್ತು. ಆ್ಯಕ್ಚುಲಿ ಬೌದ್ಧ ಮತನ ಹೇಳಬೇಕಾಗಿತ್ತು, ಆದರೆ ಬೌದ್ಧ ಮತ ಏನಾಗಿತ್ತು? ಡಿಸ್ಕಾರ್ಡ್ ಆಗಿತ್ತು, ಆಗಲೇ ಬೌದ್ಧ ಮತ ಹೊರಟೋಗಿತ್ತು. ಅದು ಒಪ್ಪಿದರೆ ಅವ್ರು ಅವೈದಿಕರು ಅಂತಾಗುತ್ತೆ ಅಂತ ಭಯ ಇತ್ತು. ಅದಕ್ಕೇನು ಮಾಡಿಬಿಟ್ರು? ಅದನ್ನೇ ಹೇಳಬೇಕು, ಡಿಫ್ರೆಂಟ್ ಇದರಲ್ಲಿ ಹೇಳಬೇಕು. ಓಲ್ಡ್ ವೈನ್ ಇದ್ದು ನ್ಯೂ ಬಾಟ್ಲ್ ಅಂತಾರಲ್ಲ, ಸೇಮ್ ಕಾನ್ಸೆಪ್ಟ್. ಅದು ಕೆಲವರು ಇರ್ತಾರಲ್ಲ, ಎಲ್ಲ ಅನ್ನ ಉಳಿದಿರ್ತದೆ, ಅದಕ್ಕೆ ಒಗ್ಗರಣೆ ಒಳ್ಳೆ ಈರುಳ್ಳಿ ಹಾಕಿ ಮತ್ತೆ ಬರ್ದಿಸಿ ಕೊಟ್ಬಿಡೋದು ಅಷ್ಟೇ. ಅವ್ರು ತಿಂದಿದ್ದು ತಿಂದಿದ್ದೆ ಅವ್ರು ಎಷ್ಟೇಷ್ಟು ಎಷ್ಟೇಷ್ಟು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಏನದು? ಉಳಿದಿದ್ದು ಎಂಜಲು ಬೇರೆ ಎಲ್ಲರೂ ಬಿಟ್ಟಿದ್ದ ಜೊತೆಗೆ. ಅದಕ್ಕೆ ಬೌದ್ಧರ ಎಂಜಲನ್ನ ಹೇಳ್ತಾ ಇದ್ದಾರೆ ಅಂತ, ಬೌದ್ಧರ ಎಂಜಲನ್ನೇ ಹೇಳ್ತಿರೋದು. ಅದಕ್ಕೇನು ಆಗಬಾರದಂತೆ ಹೊಸ ಟರ್ಮ್ ಕ್ರಿಯೇಟ್ ಮಾಡಿದೆ, ಅಸತ್ಪದೇ ಸನ್ ಸದಸದ್ವಿವಿಕ್ತಂ ಮಾಯಾಖ್ಯಯ ಸಂವೃತಿ ಮಭ್ಯಧತ್ತ ಬ್ರಹ್ಮಾಪ್ಯಖಂಡಂ ಬತ ಶೂನ್ಯ ಸಿದ್ಧೈ ಪ್ರಚ್ಛನ್ನ ಬೌದ್ಧೋಯ ಮತ ಪ್ರಸಿದ್ಧ. ಸೊ ಬೌದ್ಧ ಮತನೇ ಹೇಳಿದಾಗಾಯ್ತು, ಟರ್ಮ್ಸ್ ಬೇರೆ ಮಾಡಿದ. ಅದಕ್ಕೇನಂತ ಹೆಸರು ಬಂತವರಿಗೆ, ಪ್ರಚ್ಛನ್ನ ಬೌದ್ಧ ಅಂತ ಕರೆದು. ಇಂಗ್ಲೀಷ್ ಏನಂತ ಕರೆದ್ರೆ ಅವ್ರನ್ನ ಡಿಸ್ಗೈಡ್ ಬುದ್ಧಿಸ್ಟ್ ಅಂತ ಕರೆದು. ಈ ಇದರಲ್ಲಿ ಡಿಸ್ಕವರಿ ಆಫ್ ಇಂಡಿಯಾದೊಳಗೆ ನೆಹರು ಬರೀಬೇಕಾದ್ರೆ ಬರೀತಾರೆ, ಸಮ್ ಆಫ್ ಇಸ್ ಬ್ರಾಹ್ಮಿನ್ ಅಪೋನೆಂಟ್ಸ್ ಕಾಲ್ಡ್ ಹಿಮ್ ಎ ಡಿಸ್ಗೈಡ್ ಬುದ್ಧಿಸ್ಟ್. ಬರೀತಾರೆ, ಬರ್ದು ಇಟ್ ಇಸ್ ಟ್ರೂ, ಬರೀತು ಇಟ್ ಇಸ್ ಟ್ರೂ, ಬುದ್ಧಿಸಮ್ ಹ್ಯಾಸ್ ಇನ್ಫ್ಲುಯೆನ್ಸ್ ಇನ್ ಸಫಿಷಿಯೆಂಟ್ಲಿ ಅಂತ ಬರೀತಾರೆ. ಅಂದಮೇಲೆ ಎಲ್ಲರೂ ಒಪ್ಪಿರೋ ಮಾತಾಯ್ತು. ಈಗ ಪ್ರಚ್ಛನ್ನ ಬೌದ್ಧ ಅಂತ ಕರೆದಿದ್ದು ಬರೀ ಆಚಾರ್ಯರಲ್ಲ, ಎಲ್ಲರ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಏನಂತಾರೆ ಅದನ್ನ, ಪ್ರಚ್ಛನ್ನ ಬೌದ್ಧೋಯಂ ಇತಿ ಅತಃ ಅತಃ ಪ್ರಸಿದ್ಧ ಅಂತ ಕರೆದ. ಯಾವ್ದನ್ನ ಏನನ್ನ ಹೌದು ಯಾಕೆ ಉಪಯೋಗಿಸಿದ್ರು? ಇಲ್ಲ ವೇದಿಕ್ ಟರ್ಮ್ ಅಲ್ಲೇ ಅಲ್ಲ, ವೇದದಲ್ಲಿರೋದು ಎರಡೇ ಸತ್ ಅಸತ್ ಅಷ್ಟು ಮೂರು ಹೋಯ್ತಾರೆ. ಇದು ಫೋರ್ತ್ ಕಾನ್ಸೆಪ್ಟ್ ತಂದ್ರೆ ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿ, ಒಪ್ತೀವಿ ಸಸತ್ ಅಂತ ಒಪ್ತೀವಿ. ಬೇಕಾದ್ರೆ ಪೈಟಿಕ ಹೇಳ್ಬೋದು, ಏನು ತಪ್ಪು ಪ್ರಾಬ್ಲಮ್ ಇಲ್ಲ. ಪೈಟಿಕ ಸಸತ್ ವಿಲಕ್ಷಣ ಅಂದ್ರೆ ಒಳ್ಳೆ ಜಪಾಡಿ ಹಾಕ್ಬೋದು, ಏನು ತಪ್ಪಲ್ಲ. ಗೊತ್ತಾಯ್ತಾ? ಅನಿರ್ಭಕ್ತಿ ಅಂದ್ರೆ ಏನು? ಅನಿರ್ವಚನೀಯ ಅಂದ್ಬಿಡ್ತಾರೆ, ಏನು ತಪ್ಪಲ್ಲ. ಯಾಕೆ ಎಕ್ಸ್ಪ್ಲೇನ್ ಮಾಡಕ್ ಬರೋದಿಲ್ಲ ಅಂತ ಅರ್ಥ. ಎಕ್ಸ್ಪ್ಲೇನ್ ಮಾಡಕ್ ಬರೋದೇ ಅನ್ನೋದು ಪೊಯೆಟ್ರಿ. ಅದು ನಮ್ಮ ಪ್ರಕಾರ ಬ್ರಹ್ಮನ ಅನಿರ್ವಚನೀಯ, ದೇವ್ರ ಬಗ್ಗೆ ಹೇಳೋದಕ್ಕಾಗತ್ತಾ ನಮಗೆ? ಆದ್ರಿಂದ ಹೇಳ್ತೀವಿ, ಸ್ವಲ್ಪ ಹೇಳ್ತೀವಿ, ಹೇಳಕ್ ಬರ ಆ ರೀತಿ ಹೇಳಿದ್ರೆ ಒಪ್ಕೊಂಡ್ಬಿಡ್ತೀವಿ ನಾವೀಗ. ಅದ್ರಿಂದ ಹಾಗೆ ಹೇಳೋದಿಲ್ಲ ಅವರು. ಇದು ಮ್ಯಾಟರ್ ಆಫ್ ಸೈನ್ಸಲ್ಲಿ ಉಪಯೋಗಿಸೋದು ಬೇರೆ, ಪೊಯೆಟ್ರಿ ಉಪಯೋಗಿಸೋದು ಬೇರೆ. ಪೊಯೆಟ್ರಿಯಾಗಿ ಉಪಯೋಗಿಸಿದರೆ ಒಂದು ಫೀಲಿಂಗ್ ಇದೆ, ಸೈನ್ಸ್ನಲ್ಲಿ ಫ್ಯಾಕ್ಟ್ ಇರಬೇಕು. ಇಲ್ಲಿ ಫ್ಯಾಕ್ಟ್ ಇಲ್ಲ, ಅದರಿಂದಾಗಿನೇ ತಪ್ಪು. ಆತ್ಮನೋಪಿ ದೃಶ್ಯತ್ವಾದ ಅರೇಕಾಂತಿಕ ಆ ಜಗತ್ತು ಅಭಾವಿ ಅನುಮಾನಸ್ಯ ಅಭಾವ ಅಭಾವ ಇತಿ ತರ್ಕಬಾಧಿತತ್ವೇನ ಅನಧ್ಯವಸಿತ. ಇನ್ನೊಂದು ಆರ್ಗ್ಯುಮೆಂಟ್ ಇದು ಏನದು, ಜಗತ್ತೇ ಇಲ್ಲ ಅಂತ ಹೇಳ್ತಿ. ನೋಡಪ್ಪ, ನಮ್ಮ ಪ್ರಶ್ನೆ ಇಷ್ಟೇ, ಜಗತ್ತು ಬ್ರಹ್ಮಸತ್ಯ ಹೌದಲ್ಲೋ? ಸರಿ. ಆಮೇಲೆ ಉಳಿದೆಲ್ಲ ಏನಪ್ಪ? ಸುಳ್ಳು. ಅದು ಒಪ್ತೀವಿ. ಆಯ್ತಾ? ಕೇಳಬೇಕು, ಸರಿಯಾಗಿ ಕೇಳಬೇಕು ಅವ್ರ ಮಾತನ್ನ. ಬ್ರಹ್ಮ ಒಂದೇ ಸತ್ಯ, ಜಗತ್ತೆಲ್ಲ ಸುಳ್ಳು. ನಿಮ್ಮ ಅನುಮಾನ ಬ್ರಹ್ಮನೋ ಬೇರೇನೋ? ಅನುಮಾನ ಬ್ರಹ್ಮನೋ ಬೇರೇನೋ? ಬೇರೆ ಅಂದ್ರೆ ಏನಾಯ್ತಾಗ? ಬ್ರಹ್ಮನಿಂದ ಸುಳ್ಳಾಗಿ ಬಿದ್ದಾಗ ಏನಾಯ್ತು? ಸುಳ್ಳಾಗ್ಬೇಕು. ಅನುಮಾನ ಏನಾಯ್ತು ಅಲ್ಲಿಗೆ? ಸುಳ್ಳಾಯ್ತು. ಸುಳ್ಳು ಅನುಮಾನ ಕಟ್ಟು ನಾವೇನು ಮಾಡು ಹೋಗು ಅಂತ ಹೇಳ್ಬಿಡ್ತಾರೆ. ಸುಳ್ಳರು ಸತ್ಯ ಅಂದ್ಬಿಟ್ರೆ ಏನಾಯ್ತಾಗ? ಎರಡಾಯ್ತು, ಅದ್ವೈತ ಹೋಯ್ತು. ಮತ್ತೆ ಇದು ಸಿಂಪಲ್ ಆರ್ಗ್ಯುಮೆಂಟ್. ಅನಧ್ಯವಸಿತ, ಅನಧ್ಯವಸಿತ, ಅಧ್ಯವಸಿತ ಅಂದ್ರೆ ಏನು? ಕನ್ಫ್ಯೂಷನ್. ಇದೇನಿದು ಕನ್ಫ್ಯೂಷನ್ ಆಗಲಿಲ್ಲ, ಇದು ಎಕ್ಸಿಸ್ಟೆನ್ಸೇ ಇಲ್ಲ, ಅದರಿಂದಾಗಿನೇ ಗಾನ್ ಅಂತ ಹೇಳ್ಬಿಟ್ರು. ತಯತೋ ಅಭಾವೇ, ಇದನ್ನೇ ದಾಸರು ಹೇಳ್ತೆ, ಎಲ್ಲ ಇಲ್ಲ ಅಂತ ನಾಲಿಗೆ ಹೇಳ್ತೀಯಲ್ಲಪ್ಪ ವಜ್ರಸ್ವಾಮಿ ಮಾತು. ನಿನ್ನ ನಾಲಿಗೆ ಇದೆಯಲ್ಲ ಕೊನೆ ಪಕ್ಷ, ಎಲ್ಲ ಇಲ್ಲ ಎಂಬವನ ನಾಲಿಗೆ ಇಲ್ಲವಾಯಿತಲ್ಲ ಅಂತ ಹೇಳ್ತಾನೆ. ನಾಲಿಗೆ ಇದ್ದು ಮಾತಾಡೋದು ಎಲ್ಲ ಇಲ್ಲ ಅಂತ ಹೇಳೋದಾದ್ರೆ, ಆವಾಗ ನಾಲಿಗೆ ಇದ್ದು ಹೇಳೋದಾದ್ರೆ ನಿನ್ನ ಮಾತು ಸುಳ್ಳಾಯ್ತು. ನಾಲಿಗೆ ಇದೆ ಎಲ್ಲ ಇಲ್ಲ ಅಂತ ತಪ್ಪಾಯ್ತು. ನಾಲಿಗೆನೇ ಇಲ್ಲ ಅಂತ ಹೇಳೋದಾದ್ರೆ ನಿನ್ನ ಮಾತೇ ಸುಳ್ಳಾಯ್ತು, ಅದರಿಂದ ಯೋಚನೆ ಇಲ್ಲ. ಅಗೇನ್ ನಿನ್ನ ಮಾತು ಎಲ್ಲ ಸುಳ್ಳು ಎಂಬ ಮಾತು ಸುಳ್ಳಾಯ್ತು. ಆದ್ದು ಸರಿಯಲ್ಲ. ಜಗತ್ತು ಅಭಾವಿ ಅನುಮಾನಸ್ಯ ಅಭಾವ ಇತಿ ತರ್ಕಬಾಧಿತತ್ವೇನ ಅನಧ್ಯವಸಿತ. ಈ ಖಂಡನ ಹತ್ರ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇದನ್ನು ಟೀಕಾರ ಏನು ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡಿಬಿಟ್ಟು ವಾದಾವಳಿ ಅಂತ ಪುಸ್ತಕ ಬರೀತಾರೆ. ಮೂರನ್ನು ಸೇರಿಸಿ ವಾದಾವಳಿ ಅಂತ ಮಾಡ್ತಾರೆ. ವಾದಾವಳಿನ ಎಕ್ಸ್ಪ್ಲೇನ್ ಮಾಡಿ ಚಂದ್ರಿಕಾಚಾರ್ಯ ಏನು ಮಾಡ್ತಾರೆ, ವ್ಯಾಸರಾಜರು ನ್ಯಾಯಾಮೃತ ಬರೀತಾರೆ. ಸೊ ಮೂರು ಫೌಂಡೇಶನ್ ಇಡೀ ಇದಕ್ಕೆ, ನ್ಯಾಯಾಮೃತ ಅದು ಎಲ್ಲದಕ್ಕೂ ಫೌಂಡೇಶನ್. ಆದ್ದರಿಂದ ಇವತ್ತು ಬಹಳ ಆಶ್ಚರ್ಯ ಅಂದರೆ, ಎಷ್ಟು ಮೂರನ್ನು ಓದೇ ಇರೋದಿಲ್ಲ, ನ್ಯಾಯಾಮೃತ ಓದಿರ್ತಾರೆ, ಫಜೀತಿ ಆಗುತ್ತಾಗ. ಗೊತ್ತಾಯ್ತಾ? ಇದನ್ನು ಓದಲೇಬೇಕು. ಚಿಕ್ಕರಂತ ಅಂತ ಬಿಟ್ಬಿಟ್ರೆ ಭಾರಿ ಫಜೀತಿ ಆಗುತ್ತೆ. ಇವತ್ತು ಭಾರಿ ಕೀ ಭಾರಿ ಚಿಕ್ಕದು ಅಂತ ಮರ್ತೋದ್ರೆ ಏನಾಗುತ್ತಲ್ಲ, ಹಾಗಾಗುತ್ತೆ. ಚಿಕ್ಕ ಭಾರಿ ಚಿಕ್ಕದು ಕೀ ಎಂಟರ್ ಆಗಲಿಕ್ಕೆ ಬರೋದಿಲ್ಲ, ಒಳಗೆ ಭಾರಿ ಚಿಕ್ಕ ಕೀರು ಕಳ್ಕೊಂಡ್ಬಿಟ್ರೆ ಎಂಟರ್ ಆಗಲಿಕ್ಕೆ ಬರೋದಿಲ್ಲ, ಹಾಗಾಗಿಬಿಡುತ್ತೆ. ಆದ್ದರಿಂದ ಚಿಕ್ಕರಂತ ಅಂತ ಇಗ್ನೋರ್ ಮಾಡೋಕ್ಕೆ ಹೋಗಬಾರ್ದು. ಪ್ರತ್ಯಕ್ಷಾದಿ ವಿರುದ್ಧತ್ವಾತ್ ವಿಶ್ವಂ ಸತ್ಯಮಿತ್ಯಾದಿ ವಾಕ್ಯ ವಿರುದ್ಧತ್ವಾಚ್ಯ ಕಾಲಾತ್ಯಯಾಪದಿಷ್ಟ. ಪತ್ನಿ ಕೊಡ್ತಕ್ಕಂಥ ಅನುಮಾನ ಏನಾಗಿದೆ, ಯುವತಮಿತ್ಯ ದೃಶ್ಯತ್ವ ಅಂತ ಹೇಳಿದೆಯಲ್ಲ, ಇದು ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಮಾತು. ಪ್ರತ್ಯಕ್ಷಕ್ಕೆ ವಿರುದ್ಧ, ಯುವತಮ್ ಸತ್ಯಂ ಅಂತ ಪ್ರತ್ಯಕ್ಷ ಹೇಳ್ತಿರ್ಬೇಕಾದ್ರೆ ನೀನು ಅದನ್ನು ಸುಳ್ಳು ಅಂತ ಹೇಳಿದರೆ ಕಾಲಾತ್ಯಯ ಅಪದಿಷ್ಠ. ಕಾಲ ಅತ್ಯಯ ಅಪದಿಷ್ಠ ಟೆಕ್ನಿಕಲ್ ಟರ್ಮ್ ಅದು. ಅಂದರೆ ಪ್ರಬಲ ಪ್ರಮಾಣಕ್ಕೆ ವಿರುದ್ಧವಾದ ಮಾತು. ಯುಕ್ತಿ ಎಂಬುದು ಸೆಕೆಂಡರಿ ಪ್ರೂಫು, ಪ್ರತ್ಯಕ್ಷ ಎಂಬುದೇನು ಪವರ್ಫುಲ್ ಪ್ರೂಫ್. ಅದು ಪವರ್ಫುಲ್ ವಿರುದ್ಧವಾಗಿರೋದ್ರಿಂದ ಅದು ಸರಿಯಲ್ಲ. ಸೊ ಕೋರ್ಟಲ್ಲಿ ನಡೆಯೋದೆ ಹಾಗೆ, ಇಬ್ಬರು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಯಾರ್ದು ಪವರ್ಫುಲ್ ನೋಡ್ತಾರೆ ಅದು ಫೈನಲ್ ಆಗುತ್ತೆ. ಗೊತ್ತಾನೆ? ಪವರ್ಫುಲ್ ಡಾಕ್ಯುಮೆಂಟ್ ಅವ್ರು ಸ್ಟ್ಯಾಂಡ್ ಆಗುತ್ತೆ, ಇಲ್ಲದೆ ಹೋಗಿದ್ದು ಹೋಗಿಬಿಡುತ್ತೆ. ಎರಡು ಇಬ್ಬರದ್ದು ಡಾಕ್ಯುಮೆಂಟ್ ತಂದು ಕೊಡ್ತಾರೆ, ರಿಜಿಸ್ಟ್ರೇಷನ್ ಫಸ್ಟ್ ಯಾರಿಗಾಗಿದೆ ನೋಡ್ತಾರೆ, ಅವೊಂದು ವ್ಯಾಲಿ ಒಂದು ಮೋಸ ಆಗಿಬಿಡುತ್ತೆ. ಗೊತ್ತಾನೆ? ಆ ರೀತಿ ಪ್ರತ್ಯಕ್ಷಾದಿ ವಿರುದ್ಧತ್ವ ವಿಶ್ವಂ ಸತ್ಯಮಿತ್ಯಾದಿ ವಾಕ್ಯ ವಿರುದ್ಧತ್ವಾಚ್ಯ ಕಾಲಾತ್ಯಯಾಪದಿಷ್ಟ. ಎರಡಕ್ಕೆ ವಿರುದ್ಧ ಇದು, ಪ್ರತ್ಯಕ್ಷಕ್ಕೆ ವಿರುದ್ಧ, ವೇದಕ್ಕೆ ವಿರುದ್ಧ. ವಿಶ್ವಂ ಸತ್ಯಂ ಅಂತ ಇನ್ನೊಂದು ವಾಕ್ಯ ಕೊಟ್ಟರೆ ಅದಕ್ಕೆ ವಿರುದ್ಧ ಇದು. ನೀನೇನು ಹೇಳಿದೆ ಈಗ, ಯುವತಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಹೇಳಿದೆ. ನಾವೇನು ಹೇಳ್ತೇವೆ, ಯುವತಂ ಸತ್ಯಂ ದೃಶ್ಯತ್ವಾತ್ ಅಂತ ಹೇಳಿದೆ. ಆಪೋಸಿಟ್ ಅದು ಪೂರ್ತಿಯಾಗಿ. ಇವತ್ತೊಮ್ಮೆ ಮಿಥ್ಯ ಅಂತ ನೀನು ಹೇಳಿದರೆ, ಇವತ್ತೊಂದು ಸತ್ಯ ಅಂತ ಹೇಳಿದ್ವಿ. ರೀಸನ್ ಸೇಮ್, ನೀವು ಕಂಡಿದ್ದರಿಂದ ಸುಳ್ಳು ಅಂತ ನೀನು ಹೇಳ್ತಿ, ಕಂಡಿದ್ರೆ ಸತ್ಯ ಅಂತ ನಾವು ಹೇಳ್ತೇವೆ. ಯಾತಕ್ಕೆ? ಇವತ್ತು ಮೈಕ್ ಕಾಣಿಸ್ತು, ಮೈಕ್ ಸುಳ್ಳಾಯ್ತಾ? ಸತ್ಯ ಆಯಿತು. ಜಗತ್ತು ಕಾಣಿಸ್ತು, ಅದು ಜಗತ್ತೇನದು? ಸತ್ಯ. ನೀ ಕಂಡಿದ್ದು ಸುಳ್ಳು ಅಂತ ನೀನು ಹೇಳಿದರೆ ಕಂಡಿದ್ದು ಸತ್ಯ ಅಂತ ನಾವು ಹೇಳ್ತೇವೆ. ಯಾರಿಗೆ ಜಾಸ್ತಿ ಇರೋದೀಗ? ಅವ್ರೇನು ಪ್ರಾಬ್ಲಮ್ ಮಾಡ್ಕೊಂಡ್ರು ಗೊತ್ತಾ? ರಾಂಗ್ ಎಕ್ಸಾಂಪಲ್ ತೊಗೊಂಡ್ರು. ಇವತ್ತು ಎಲ್ಲೋ ಮದ್ರಾಸ್ಗೆ ಹೋಗಿದ್ದಾರೆ, ಪಿಕ್ ಪಾಕೆಟ್ ಆಗಿಬಿಡುತ್ತೆ. ಇನ್ನೊಂದ್ಸಲ ತಾನು ಪಿಕ್ ಪಾಕೆಟ್ ಆಗುತ್ತೆ, ಮನೆಗೆ ಮದ್ರಾಸ್ನವರೆಲ್ಲ ಪಿಕ್ ಪಾಕೆಟ್ ಅಂತ ಹೇಳಿಬಿಟ್ಟೆ. ಯಾತಕ್ಕೆ? ತಾನು ಪಿಕ್ ಪಾಕೆಟ್ ಮಾಡಿಕೊಂಡ ಮದ್ರಾಸ್ನವರೇ ಬೈದ್ಬಿಟ್ಟ. ಅರ್ಥ ಆಯ್ತಿಲ್ಲ, ಆ ಟೈಪ್ ಆಯ್ತು. ಎರಡು ಸತ್ತು ಮೋಸ ಹೋದ, ಅನುಮಾನನೇ ಸುಳ್ಳು ಅಂತ ಹೇಳಿಬಿಟ್ಟ. ಹಾಗೆ ಹೇಳಬಾರದು. ಜನಲೈಸ್ ಮಾಡಿದ್ರು ಬಂದು ಈ ರೀತಿ ಹೇಳಬೇಕು. ನಾನು ನಿಜವಾ ನಮ್ಮ ಜೀವನದಲ್ಲಿ ಇವತ್ತು ಈ ರೀತಿ ಇನ್ಫಾರ್ಮ್ ಮಾಡಿದಾಗ ಕರೆಕ್ಟ್ ಆಗಿರೋ ಚಾನ್ಸ್ ಜಾಸ್ತಿನೋ, ಕಂಡಾಗ ಸುಳ್ಳಾಗಿರೋ ಚಾನ್ಸ್ ಜಾಸ್ತಿನೋ? ಹೌದಾನೆ. ಊಟಕ್ಕೆ ಕೊಡ್ತೀವಿ, ಅನ್ನ ಅಂತ ಊಟ ಮಾಡ್ತೀವಿ, ತಪ್ಪಾಗಿದೆಯಾ? ಗೊತ್ತಾಯ್ತಾ? ನೀರು ಅಂತ ಸರೋವರ ಸ್ನಾನ ಮಾಡ್ತೀವಿ, ತಪ್ಪಾಗಿದೆಯಾ? ಗೊತ್ತಾಯ್ತಿಲ್ಲ. ಅಲ್ಲಿ ಎಳ್ನೀರು ತಗೋತಾನೆ, ನೋಡ್ತಾನೆ ರಸ ಇರಬೇಕು ಅಂತ ತಗೋತಾನೆ, ಸರಿಯಾಗಿರುತ್ತೋ ಇಲ್ವೋ? ಅಂದರೆ ಕಂಡಿದ್ದು ಸತ್ಯ ಆಗಿದ್ದ ಕೇಸ್ ಜಾಸ್ತಿ, ಸುಳ್ಳಾಗಿದ್ದ ಕೇಸ್ ಜಾಸ್ತಿನಾ? ಅವನೇನು ಮಾಡ್ತಾನೆ, ಸತ್ಯ ಆಗಿ ಕಡಿಮೆ ಕೇಸನ್ನು ತೊಗೊಂಡು ಅಂದರೆ ಎಕ್ಸೈಟ್ಮೆಂಟ್ ಮಾಡೋಕೆ ಹೋಗ್ತಾ. ಯಾವಾಗಲೂ ಕೂಡ ಡಿಡಕ್ಷನ್ ಮಾಡಬೇಕಾದ್ರೆ ಯಾವ ಕೇಸ್ ತೊಗೋಬೇಕು? ಯಾವಾಗಲೂ ಕೂಡ ಕೌಂಟ್ ಮಾಡಬೇಕು, ಯಾವುದು ಫಾರ್ ಇದೆ, ಯಾವ್ದು ಅಗೇನೆಸ್ಟ್ ಇದೆ ನೋಡಬೇಕು. ಪ್ರತ್ಯಕ್ಷ ಅನ್ನೋದು ಸತ್ಯತ್ವ ಪ್ರೂವ್ ಮಾಡೋಕ್ಕೆ ಹೊರಟಿದೆ ಹೊರತು ಸುಳ್ಳು ಅಂತ ಆಗಿಲ್ಲ. ದೇರ್ಫೋರ್ ನಾವೆಲ್ಲ ಏನು ತಗೋಬೇಕೀಗ? ನಾವು ಕಂಡಂತಹ ಪುಸ್ತಕ ಸತ್ಯವಾಗಿರೋದ್ರಿಂದ ನಾವು ಕಾಣ್ತಕ್ಕಂಥ ಜಗತ್ತು ಕೂಡ ಏನಾಗಿದೆ? ಸತ್ಯವಾಗಿ. ಈ ಆರ್ಗ್ಯುಮೆಂಟ್ ಸರಿನೋ, ಆರ್ಗ್ಯುಮೆಂಟ್ ಸರಿನೋ, ಇದನ್ನು ಯೋಚನೆ ಮಾಡಬೇಕು. ಅಲ್ಲಿಗೆ ನಿನ್ನ ಮತ ಮುಗಿದೋಯ್ತು. ಒಬ್ಬನಿದ್ದಾನೆ ಮುಂದ ಕಡೆ ಸ್ಟೇಜ್ ಹೋಗ್ಬೇಕು ಅವನು, ಇಂಥದ್ದೇ ಆರ್ಗ್ಯುಮೆಂಟ್ ಒಬ್ಬನು ಮಾಡ್ಕೊಂಡ. ಡೇಕಾರ್ಟ್ ಅಂತ ವೆಸ್ಟರ್ನ್ ಫಿಲಾಸಫರ್, ಅವನೇನು ಹೇಳಿದ, ನಾವು ಏನು ನೋಡೋಕ್ಕೆ ಹೋಗ್ತೀವಿ ಅದು ಒಂದು ಸುಳ್ಳಾಗೋ ಚಾನ್ಸ್ ಇದೆ. ಇದೇ ಟೈಪ್ ಯೋಚನೆ ಮಾಡಿದೆ ಫಸ್ಟ್ ಅವನು. ನೋಡಿಕೊಂಡು ನೋಡಿದ್ವಿ, ಒಂದು ಚುಕ್ತೇರಿಸ ನೋಡಿದ್ವಿ ಸುಳ್ಳಾಯಿತು, ರಜ್ಜು ಸರ್ಪ ನೋಡಿದ್ವಿ ಸುಳ್ಳಾಯಿತು. ಕೊನೆಗೆ ಅನಿಸ್ತು ನನಗೆ ಎಲ್ಲ ಸುಳ್ಳಿರಬಹುದಾ ಅಂತ ಅನಿಸ್ತು. ಅವನು ಹೇಳ್ತಾನೆ ಎಲ್ಲ ಸುಳ್ಳು ಅನಿಸ್ಬಿಡ್ತು. ಕೊನೆಗೆ ಯೋಚನೆ ಮಾಡಿದೆ ನಾನು, ಎಲ್ಲವೂ ಇಷ್ಟೇ ನೋಡ್ತಾ ನೋಡ್ತಾ ಹೋದಾಗ ನಾನು ಇನ್ನೊಂದು ವಸ್ತುವನ್ನು ನೋಡಿದೆ. ಎರಡು ಕಡೆ ಸುಳ್ಳಾಯಿತು, ಮೂರನೇ ಕಡೆ ನೋಡಿದೆ. ನನಗೆ ಡೌಟ್ ಬಂತಾಗ ಏನಂತ, ಇದು ಆ ರೀತಿ ಸುಳ್ಳಾಗುತ್ತಾ ಅಂತ ಯೋಚನೆ ಮಾಡಿದೆ. ರಜ್ಜು ಸರ್ಪ ಸುಳ್ಳಾಯಿತು, ಸಿಕ್ತರಹಿತ ಸುಳ್ಳಾಯಿತು, ಅವಾಗ ಇನ್ನೊಂದು ನೋಡಿದೆ ಅದು ಸುಳ್ಳು ಅಂತ ಅನಿಸ್ತು ನನಗಾಗ. ನಾನು ಯೋಚನೆ ಮಾಡಿದೆ, ಆ ಹೀಗೆ ಅನಿಸ್ತು ನನಗೆ. ಡೌಟ್ ಬಂತೀಗ, ಡೌಟ್ ಮಾಡಬೇಕಾದ್ರೆ ಡೌಟ್ ಮಾಡೋಕೆ ಒಬ್ಬನು ಬೇಕು, ಗೊತ್ತಾಯ್ತಾ? ಡೌಟ್ ಮಾಡೋಕೆ ಒಬ್ಬನು ಬೇಕು. ಡೌಟ್ ಮಾಡೋಕೆ ಒಬ್ಬನು ಬೇಕಾದ್ಮೇಲೆ ಅವನು ಸತ್ಯ ಆಗಿರೋ ಸುಳ್ಳಾಗಿರ್ಬೇಕು? ಅವನು ಅವನು ಸತ್ಯ ಆಗಿರಬೇಕು. ಸರಿಯಾದ ಡೌಟ್ ಮಾಡಬೇಕಾದ್ರೆ ಸರಿಯಾಗಿ ಒಬ್ಬನಿರಬೇಕು. ದೇರ್ ಫೋರ್ ಐ ಯಾಮ್ ಅಂತ ಹೇಳಿದ, ಬಿಕಾಸ್ ಐ ಡೌಟ್ ಬಿಕಾಸ್ ಐ ಯಾಮ್ ಅಂತ ಹೇಳಿದ. ಗೊತ್ತಾಯ್ತಿಲ್ಲ, ಐ ಯಾಮ್ ಬಿಕಾಸ್ ಐ ಡೌಟ್ ಅಂತ ಹೇಳಿದ ಮೇಲೆ ನನ್ನ ಬಗ್ಗೆ ಡೌಟ್ ಇಲ್ಲ ಅಂತ ಫಸ್ಟ್ ಕ್ಲಿಯರ್ ಆಯ್ತು. ಈಗ ನನ್ನ ಬಗ್ಗೆ ಡೌಟ್ ಇಲ್ಲ ಅಂತ ಆಯ್ತು. ಕೊನೆ ತೀರ್ಮಾನ ಮಾಡ್ದ, ನನ್ನ ಬಗ್ಗೆ ಡೌಟ್ ಇಲ್ಲ, ದೇರ್ ಫೋರ್ ನಾನು ಡೌಟ್ ಇಲ್ಲ ಅಂತ ಯಾವುದನ್ನು ನೋಡ್ತೇನೋ ಅದ್ರ ಬಗ್ಗೆ ಡೌಟ್ ಇಲ್ಲ ಅಂತ ಯೋಚನೆ ಮಾಡ. ಅದು ಸಾಕ್ಷಿ ಅಂದ್ರೆ ಅದೇ, ಗೊತ್ತಾಯ್ತಾ? ಅವನಿಗೆ ಗೊತ್ತಿಲ್ಲ ಹೇಳೋದಕ್ಕೆ ಆ ರೀತಿ ಹೇಳ್ತಾರೆ. ಡೇಕಾರ್ಟ್ ಅಂತ ಮ್ಯಾಥಮೆಟಿಷಿಯನ್ ಅವರು ಪ್ಲಸ್ ಫಿಲಾಸಫರ್ ಅವರು, ಅವನು ಈ ರೀತಿ ಯೋಚನೆ ಮಾಡಿದ. ಇವರು ಆ ರೀತಿ ಯೋಚನೆ ಮಾಡಲಿಲ್ಲ. ಕೊನೆಗೆ ಒಂದು ಸತ್ಯ ಒಪ್ಕೊಂಡ, ಅವನು ಕೊನೆಗೆ ಸತ್ಯ ಒಪ್ಕೊಂಡು ಬಿಟ್ಟು ಸತ್ಯ ಅಂತ ಅಕ್ಸೆಪ್ಟ್ ಮಾಡಿದ್ರೆ ಸತ್ಯ ಅಂತ ಒಪ್ಕೊಂಡ. ಅದೇ ಸಾಕ್ಷಿ ಅಂದ್ರೆ ಅದೇ. ನಾವಿರೋದ್ರ ಬಗ್ಗೆ ಡೌಟ್ ಇದೆಯಾ ನಮಗೆ? ಇಲ್ಲ. ಸಾಕ್ಷಿ ಸಿದ್ಧವ ಸಾಕ್ಷಿಯಲ್ಲಿ ಡೌಟ್ ಇಲ್ಲ, ಸಾಕ್ಷಿ ಅಕ್ಸೆಪ್ಟ್ ಮಾಡಿದ ಮೇಲೂ ಡೌಟ್ ಬರಬಾರ್ದು. ಅದು ಅವನು ವಾದ. ಅವ್ರು ಸಾಕ್ಷಿ ಅಂತ ಪದ ಗೊತ್ತಿಲ್ಲ ಅವನಿಗೆ, ಕರೆಕ್ಟ್ ಆಚಾರ ಫಿಲಾಸಫಿ ಹೇಳಿದಾಗ ಅರ್ಥ ಆಗುತ್ತೆ. ಅದು ಶಂಕರಾಚಾರ್ಯಗಿಂತ ಅದ್ವೈತ ಮತಕ್ಕಿಂತ ಎಷ್ಟು ಬೆಟರ್ ಆಯ್ತು ಅವ್ರದ್ದು. ಅದ್ವೈತ ಅವನು ಆ್ಯಕ್ಚುಲಿ ಯಾರು ಗೊತ್ತಾ? ದ್ವೈತಿ ಆತ. ಡೇಕಾರ್ಟ್ ಅಮ್ಮನ ವೆಸ್ಟರ್ನ್ ಫಿಲಾಸಫಿ ಅಲ್ಲೂ ಕೂಡ ಮಾನಿಸ್ತಿದ್ದಾರೆ. ಅಲ್ಲೂ ಅದ್ವೈತಗಳಿದ್ದಾರೆ, ಇಲ್ಲೂ ದೈವರಿದ್ದಾರೆ. ಆ ರಿಯಲಿಸ್ಟ್ ಹೌದು, ಮತ್ತೆ ಅವ್ನು ಡ್ಯುಯಲಿಸ್ಟ್ ಹೌದು, ಡ್ಯುಯಲಿಸ್ಟ್ ಅವನು. ಇದರಿಂದ ಸಿದ್ಧ ಅನುಮಾನದಿಂದ ದ್ವೈತ ಪ್ರೂವ್ ಆಯ್ತೇ ಹೊರತು ಬೇರೆ ಅಲ್ಲ. ರಜತಂ ದೃಷ್ಟಮಿತಿ ಭ್ರಮ ಮಾತ್ರತ್ವಾತ್, ಯುವತಂ ಸತ್ಯಂ ದೃಶ್ಯತ್ವಾತ್, ಆತ್ಮವದಿತ್ಯಪಿ ಪ್ರಯೋಜ್ಯತ್ವಾತ್ ಪ್ರಕರಣ ಸಮಹ. ಇನ್ನೊಂದು ದೊಡ್ಡ ಆರ್ಗ್ಯುಮೆಂಟ್ ಇದೆ ನೋಡಯ್ಯ, ಸ್ವಲ್ಪ ಯೋಚನೆ ಮಾಡು. ನೀನು ಕಪ್ಪೆ ಚಿಪ್ಪು ನೋಡಿದಿ, ಅಲ್ಲಿ ಬೆಳ್ಳಿ ಕಾಣಿಸ್ತು, ಆಮೇಲೆ ಇರಲಿಲ್ಲ, ಸುಳ್ಳಾಯ್ತು, ಕರೆಕ್ಟ್ ಅದು. ನೀನೇನು ತೀರ್ಮಾನ ಮಾಡಿದಿ? ಕಂಡಿದ್ದೆಲ್ಲ ಸುಳ್ಳು ಅಂತ ಹೇಳಿದಿ. ದಡ್ಡ, ಸ್ವಲ್ಪ ಅರ್ಥ ಮಾಡ್ಕೋ, ಅದು ಕಂಡು ಕೇಸೇ ಅಲ್ಲ ಅಂತ ಹೇಳಿದರು. ಅರ್ಥ ಆಯ್ತಾ? ಕಂಡು ಕೇಸ್ ಅಲ್ಲ ಅದು, ಆ್ಯಕ್ಚುಲಿ ಏನದು? ರಾಂಗ್ ಕೇಸ್ ಅದು. ಆಮೇಲೆ ಹೇಳ್ತಾರೆ, ನೀವು ಕರ್ಕೊಂಡೋಗಿ ತೋರಿಸ್ತಾರೆ, ಅಯ್ಯೋ ನಾನು ಸರಿಯಾಗಿ ನೋಡಲಿಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ನೋಡಲಿಲ್ಲ ಅಂತ ಹೇಳ್ತಾನೋ ಇಲ್ಲ ಈಗ? ಸೊ ಪ್ರತ್ಯಕ್ಷನೇ ಆ್ಯಕ್ಚುಲಿ ಅದು, ಪ್ರತ್ಯಕ್ಷ ಅಲ್ಲ ಆ್ಯಕ್ಚುಲಿ ಏನದು? ಪ್ರತ್ಯಕ್ಷ ಆಭಾಸ. ದೇರ್ ಫೋರ್ ಯುವತಂ ಸತ್ಯಂ ದುಷ್ಟತ್ವಾತ್ ಅಂತ ಹೇಳಿದರೆ, ದೃಶ್ಯತ್ವಾತ್ ಅಂತ ಹೇಳಿದರೆ ಅದು ಕರೆಕ್ಟ್ ಅದು. ಆದರೆ ಯುವತಂ ಸತ್ ಮಿಥ್ಯಾ ದೃಶ್ಯತ್ವಾತ್ ಅಂದರೆ ದೃಶ್ಯತ್ವ ಇಲ್ಲ ಅಲ್ಲಿ, ಸರಿಯಾಗಿ ಕಂಡೇ ಇಲ್ಲ ನೀನು. ಆದ್ದರಿಂದ ಒಪ್ಕೊಂಡ್ಬಿಡ್ತಾರೆ. ಪ್ರತ್ಯಕ್ಷ ಎರಡು ವಿಧ ಇದೆ, ಒಂದು ಪಟು ಪ್ರತ್ಯಕ್ಷ ಅಂತ ಹೆಸರು ಮುಂದೆ ಬರುತ್ತೆ, ಇನ್ನೊಂದು ಅಪಟು ಪ್ರತ್ಯಕ್ಷ ಅಂದರೆ ಕ್ಲಿಯರ್ ಪ್ರತ್ಯಕ್ಷ, ವೇಗ ಪ್ರತ್ಯಕ್ಷ ಅಂತಿದೆ. ನೀನು ಶಕ್ತಿರಹಿತವನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊಂಡು ಎಂಥ ಪ್ರತ್ಯಕ್ಷ ಅದು? ವೇಗ ಪ್ರತ್ಯಕ್ಷ. ಅದು ಶಕ್ತಿಯನ್ನು ಶಕ್ತಿ ಅಂತ ನೋಡಿ ತಿಳ್ಕೊತೀನಿ, ಅದೇನದು? ಅದು ಕರೆಕ್ಟ್ ಪ್ರತ್ಯಕ್ಷ. ಗೊತ್ತಾಯ್ತಾ? ಆದ್ದರಿಂದ ನೀನು ಕೊಟ್ಟ ಪ್ರತ್ಯಕ್ಷ ವೇಗ ಪ್ರತ್ಯಕ್ಷ. ಆದ್ದರಿಂದ ಜಗತ್ತು ಸತ್ಯ ಅಂತ ಗೊತ್ತಾಗಿರೋದು ಯಾವ ಪ್ರತ್ಯಕ್ಷಕ್ಕೆ? ಕ್ಲಿಯರ್ ಪ್ರತ್ಯಕ್ಷಕ್ಕೆ. ಸೊ ಕ್ಲಿಯರ್ ಪ್ರತ್ಯಕ್ಷ ಗೊತ್ತಾಗಿದ್ದಿನ ವೇಗ ಪ್ರತ್ಯಕ್ಷ ತೆಗೆದಾಕ್ಲಿಕ್ಕೆ ಬರೋದಿಲ್ಲ. ಒಂದು ಕೇಸ್ ಅದು, ರಾತ್ರಿಯಲ್ಲಿ ಹೋಗ್ತಿದ್ದ, ಹಗ್ಗ ತೊಡ್ದ, ಓ ಹಾವತ್ತು ಒದರ್ಬಿಟ್ಟ, ನೋಡ್ತಾನೆ ಆ ಇರೋದು ಹಗ್ಗ ಅಲ್ಲಿ, ಹಾವಿಲ್ಲೇ ಇಲ್ಲ. ಸೊ ಎರಡು ಕಡೆ ಮೋಸ ಹೋಯಿತು. ಆ್ಯಕ್ಚುಲಿ ಸರಿಯಾಗಿ ನೋಡಿಲ್ಲ ಅವನು, ಯಾಕೆ ಏನಾಗಿದೆ ಅಲ್ಲಿ ಕತ್ಲಿದೆ. ಸೊ ಸರಿಯಾದ ಪ್ರತ್ಯಕ್ಷ ಅಲ್ಲ ಅದು, ಕತ್ಲಲ್ಲಿ ಹಗ್ಗ ನೋಡಿ ಹಾವು ಅಂತ ತಿಳ್ಕೊಂಡ್ರೆ ಪ್ರತ್ಯಕ್ಷನ ಅದು ಪ್ರತ್ಯಕ್ಷ ಅಲ್ಲ. ದೂರದಿಂದ ನೀನು ನೋಡ್ತಿದ್ದೆ, ದೂರದಿಂದ ಕಪ್ಪೆ ಚಿಪ್ಪಿದ್ದೆ ನೋಡ್ತಿದ್ದೆ, ನಿಮ್ಮ ಭ್ರಮೆ ಬಂತು, ಹತ್ರದಲ್ಲಿ ನೋಡಿದಾಗ ಹೋಯ್ತು ಅದು. ನಿಮ್ಮ ಇನ್ನೂ ತಮಾಷೆ ಅಂದರೆ ಕೇರ್ಫುಲ್ಲಾಗಿ ಕೇಳಬೇಕಾದ್ರೆ, ಪ್ರತ್ಯಕ್ಷದಿಂದ ಏನು ತಿಳ್ಕೊಂಡಿ ನೀನು, ಕಪ್ಪೆ ಚಿಪ್ಪು ಬೆಳ್ಳಿ ಅಂತ ತಿಳ್ಕೊಂಡು, ಆಮೇಲೆ ಬೆಳ್ಳಿ ಎಲ್ಲ ಅಂತ ಗೊತ್ತಾಯಿತು. ಯಾವ್ದರಿಂದ ಗೊತ್ತಾಯ್ತು ನಿನಗದು? ಪ್ರತ್ಯಕ್ಷದಿಂದನೇ ಗೊತ್ತಾಯ್ತು. ಹೋಗ್ತಾನೆ, ಪ್ರತ್ಯಕ್ಷದಿಂದ ನೀನು ಬೆಳ್ಳಿ ಅಂತ ತಪ್ಪು ತಿಳ್ಕೊಂಡಿದ್ದಿ, ಅದು ತಪ್ಪು ಅಂತ ಯಾವ್ದರಿಂದ ಗೊತ್ತಾಯ್ತು ನಿನಗೆ? ಪ್ರತ್ಯಕ್ಷ ಗೊತ್ತ. ಸೊ ಪ್ರತ್ಯಕ್ಷ ಪವರ್ಫುಲ್ ಆಯ್ತಾ ಇಲ್ಲ ಈಗ? ಹೌದಲ್ಲ. ಅಂದಮೇಲೆ ಜಗತ್ತು ಸರಿಯಾದ ಪ್ರತ್ಯಕ್ಷದಿಂದ ಕಂಡಿದ್ದು ಏನಾಗಿರ್ಬೇಕು ಅಂತಾಯ್ತು? ಸತ್ಯ ಅಂತಾಯ್ತು. ಅದೇ ನಡೀತಿರೋದು ಈಗ. ಈ ರೀತಿ ಅಟ್ಯಾಕ್ ಮಾಡಿದಾಗ ಎಷ್ಟು ಪರಿಚಯ ಆಯ್ತು ಗೊತ್ತಾ ಅವರಿಗೆ? ಎಲ್ಲ ಕಡೆ ಹಿಡ್ಕೊಂಡು ಬಿಟ್ಟಾಗ ತಪ್ಪಿಸ್ಕೊಳ್ಳೋಕೆ ಆಗಲಿಲ್ಲ. ಇದೆಲ್ಲ ಒಂದು ಪಾಯಿಂಟ್ ಬೈ ಪಾಯಿಂಟ್ ಆಯ್ತು ಆಚಾರ ಹೇಳ್ತಾರೆ. ಇವತ್ತು ಸತ್ಯಂ ಪ್ರಮಾಣ ದುಷ್ಟತ್ವ ಯದಿ ತಮ್ ತತ್ತತ ತಥಾತ್ಮ ಇತಿ ಪ್ರಯೋಗಾತ್ ಸಪ್ರತಿ ಸಾಧನ. ಇವತ್ತು ನಮಗೆ ಆತ್ಮ ಪ್ರತ್ಯಕ್ಷ, ಅದು ಸತ್ಯವಾಗಿದೆ. ಅದೇ ರೀತಿಯೇ ಜಗತ್ತು ಸತ್ಯ ಅಂತ ಹೇಳಿ ಪ್ರತ್ಯಕ್ಷ ಪ್ರೂವ್ ಆಗುತ್ತೆ. ಶುಕ್ತಿರಹಿತಾಪಿ ಎದುರು ವಚನೀಯತ್ವಾಭಾವ ಸಾಧ್ಯ ವಿಕಲೋ ದೃಷ್ಟಾಂತ. ಇನ್ನೊಂದು ಕೇಸ್ ತಗೊಂಡ್ರು. ಆಯ್ತು ಬಿಡು, ನಿನ್ನ ಕೇಸೇ ಇಟ್ಕೋಬೋಣ, ಮತ್ತೆ ತಪ್ಪಾಗತ್ತೆ. ಆ್ಯಕ್ಚುಲಿ ಇವೆಲ್ಲ ಮೊದಲೇ ಹೇಳಿದ್ದೇನೆ, ತಿಂಗಳುಗಟ್ಟಲೆ ಹೇಳಬೇಕಾದ ಗ್ರಂಥಗಳು ಇವೆಲ್ಲ ಕೊಡೋರು. ತಿಂಗಳುಗಟ್ಟಲೆ ಹೇಳಿ, ಬಿಡಿಸಿ ಬಿಡಿಸಿ ಹೇಳಿ, ಟೀಕಾವಾಕ್ಯ ಹೇಳಿ, ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು. ಇದೆಲ್ಲ ಏನಿದೆ, ಪರಿಚಯಾತ್ಮಕವಾದ್ರಿಂದಾಗಿನೇ ಫಾಸ್ಟಾಗಿ ಹೇಳ್ತಿರೋದು. ಇಲ್ಲಿ ಹೇಳ್ತಾರೆ, ಆಯ್ತು ವಿಮತಂ ಮಿಥ್ಯಾ ದೃಶ್ಯತ್ವ ಅಂತ ಹೇಳಿದ್ದಿ. ಎಕ್ಸಾಂಪಲ್ ಯಾವ್ದು ಕೊಟ್ಟಿ ನೀನೀಗ? ಶಕ್ತಿರಹಿತ ಎಕ್ಸಾಂಪಲ್ ಕೊಟ್ಟಿ. ಶಕ್ತಿರಹಿತದ ಕೇಸು, ಅದು ಶಕ್ತಿರಹಿತ ಸುಳ್ಳು ಅಂತ ಪ್ರೂವ್ ಆಯ್ತು, ಅನಿರ್ವಚನೀಯ ಅಂತ ಪ್ರೂವ್ ಆಯ್ತು. ಅಲ್ಲಿ ಗೊತ್ತಾಯ್ತು ನೀನು ಪ್ರೂವ್ ಮಾಡಿ ಕೊಟ್ಟಿರೋದು ಏನೀಗ? ಸೊ ಅನಿರ್ವಚನೀಯ ಅಲ್ಲ, ಸುಳ್ಳು ಅಂತ ಪ್ರೂವ್ ಮಾಡಷ್ಟೇ, ಬೌದ್ಧನ ಬಿಡ್ತೀಯ. ಅರ್ಥ ಆಯ್ತಾ? ಅದಕ್ಕೇನಂತಾರೆ, ಸಾಧ್ಯ ವಿಕಲ ಸಾಧನ ವಿಕಲ ದೃಷ್ಟಾಂತ ಎರಡು ವಿಧ ದೋಷಗಳು. ದೃಷ್ಟಾಂತ ದೋಷಗಳು ಎರಡು ವಿಧ, ಸಾಧ್ಯ ವಿಕಲ ಸಾಧನ ವಿಕಲ. ಅಂಗವಿಕಲ ನಮಗೆ ಅರ್ಥ ಆಗುತ್ತಲ್ಲ, ಒಂದು ಅಂಗ ಇಲ್ಲದ ಹೋದ್ರೆ ಅಂಗವಿಕಲ, ಒಂದು ಅನುಮಾನದಲ್ಲಿ ಸಾಧ್ಯ ಇಲ್ಲದ ಹೋದ್ರೆ ಸಾಧ್ಯ ವಿಕಲ, ಸಾಧನ ಇಲ್ಲದ ಹೋದ್ರೆ ಸಾಧನ ವಿಕಲ. ನಿನ್ನ ಅನುಮಾನ ಸಾಧ್ಯ ವಿಕಲ. ಈಗ ನೀವು ಸಾಧನೆ ಮಾಡಲಿಕ್ಕೆ ಕೊಟ್ಟಿರೋದೇನೋ ಅನಿರ್ವಚನೀಯ ಅಂತೇಳಿ. ದೃಷ್ಟಾಂತದಲ್ಲಿ ಇರೋದು ಯಾವುದು? ಮಿಥ್ಯ ಅಸತ್ಯ ಇರೋದು. ಅಸತ್ಯ ನೀನು ಪ್ರೂವ್ ಮಾಡಕ್ಕೆ ಕೊಟ್ಟರೆ ಸಾಧ್ಯ ವಿಕಲವಾಯ್ತು, ಸಾಧ್ಯ ಇಲ್ಲೇ ಇಲ್ಲ ಅಲ್ಲಿ. ಅದು ಒಂದು ದೋಷ. ಇನ್ನು ದೃಶ್ಯತ್ವ ಕೊಡ್ತೀಯ, ನೀನು ಕೊಡೋ ದೃಶ್ಯತ್ವ ಅನ್ನೋದು ಆ್ಯಕ್ಚುಲಿ ಏನದು? ನೀನು ಹೇಳೋ ದೃಶ್ಯತ್ವ ಬೇರೆ, ಇರೋ ದೃಶ್ಯತ್ವ ಬೇರೆ. ಸಾಧನ ಸರಿ ಇಲ್ಲ, ಸಾಧನ ವಿಕಲ, ಒಂದಿದ್ರೂ ಕೆಟ್ಟೋಗುತ್ತೆ. ಇಲ್ಲಿ ತಮಾಷೆ ಅಂದರೆ ಒಂದು ಅನುಮಾನಕ್ಕೆ ದೋಷಗಳು ಹೇಗಿರಬೇಕು ಅಂತ. ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ಹೇಳಿದ ಮಹಾನಸವತ್. ಇಲ್ಲಿ ಪರ್ವತೋ ವನ್ಯಮಾನ್ ಏನದು? ಪ್ರತಿಜ್ಞಾ. ಧೂಮಾತ್ ಎಂಬುದೇನೋ ಹೇತು, ಮಹಾನಸವತ್ ಎಂಬುದೇನೋ ಅದು ದೃಷ್ಟಾಂತ. ಮೂರು ಕರೆಕ್ಟ್ ಇರಬೇಕು. ಇಲ್ಲ ಪ್ರತಿಜ್ಞಾ ತಪ್ಪಿದ್ರೆ ಪ್ರತಿಜ್ಞಾ ದೋಷ, ಯುಕ್ತಿ ತಪ್ಪಿದ್ರೆ ಯುಕ್ತಿ ದೋಷ, ಆ ದೃಷ್ಟಾಂತ ದೋಷ ತಪ್ಪಿದ್ರೆ ದೃಷ್ಟಾಂತ ದೋಷ. ಇಷ್ಟು ದೋಷದಲ್ಲಿ ಯಾವ ಒಂದಿದ್ರು ಏನಾಗುತ್ತದ ಅನುಮಾನ ಏನಾಗುತ್ತದ? ತಪ್ಪಾಗುತ್ತೆ. ಇದು ಎಂತ ತಮಾಷೆ ಅಂದ್ರೆ ಎಲ್ಲ ದೋಷ ಇದೆಯಲ್ಲ ಏನು ಗ್ರೇಟ್ ಅಂತ ಹೇಳ್ತಾರೆ. ಇದ್ರ ಎಷ್ಟು ದೋಷ ಇದೆ ಅಂತ ಕೇಳಿದ್ರೆ, ಪ್ರತಿಜ್ಞಾ ದೋಷ, ಹೇತು ದೋಷ, ದೃಷ್ಟಾಂತ ದೋಷ. ಪ್ರತಿಜ್ಞಾ ದೋಷದಲ್ಲಿ ವೆರೈಟಿ ಇದೆ, ಆಶ್ರಯ ಸಿದ್ಧ ಅಪ್ರಸಿದ್ಧ ಎಲ್ಲ ಇದೆ, ಅದೆಲ್ಲ ಸೇರ್ಕೊಂಡಿದೆ. ಮತ್ತೆ ಅದು ಫುಲ್ ಆಫ್ ಮಿಸ್ಟೇಕ್ಸ್ ಇದು. ಇದನ್ನು ಜನ ಒಪ್ತಾರಲ್ಲ, ಏನು ತಮಾಷೆ ಅಂತ ಕೇಳ್ತಾರೆ. ಅದು ಹೇಳ್ತಾರೆ, ಸರ್ವೇ ಏತೆ ದೃಶ್ಯತ್ವ ಅನುಮಾನೇ ದ್ರಷ್ಟವ್ಯ. ನಿನ್ನ ಪ್ರಮಾಣದಲ್ಲಿ ಬಂದಿತ್ತು ಅಷ್ಟೆಲ್ಲ ದೋಷಗಳು ಆಚಾರ ಹೇಳಿಬಿಟ್ಟು, ಒಂದೇ ಕಡೆ ಎಲ್ಲ ದೋಷ ಸಿಗಬೇಕು ಅಂತಿದ್ರೆ ಎಲ್ಲಿಗೆ ಹೋಗ್ಬೇಕು ನೀವೀಗ? ಹೋಗಿಬಿಡಿ, ಇದಕ್ಕೆ ಸಿಕ್ಕೆಲ್ಲ ಸಿಕ್ಬಿಡುದು, ಒಂದೇ ಕಡೆ ಎಲ್ಲ ದೋಷ ಸಿಕ್ಬಿಡೋದು. ಓದರಿ ಭಾರಿ ಸುಲಭ ಇದು, ಡಿಫ್ರೆಂಟ್ ಎಕ್ಸಾಂಪಲ್ಸ್ ಬೇಕೇ ಆಗಿಲ್ಲ. ಅದಿದು ಮುಂದೆ ಬರುತ್ತಲ್ಲ, ನಾಳೆ ನಾಳೆ ಇರೋದೇ ಅದು ಅಹಂಬ್ರಹ್ಮಾಸ್ತ್ರಿ ತತ್ವಂಶನೇ ನಾಳೆ ಬರೋದು. ಯೋಚನೆ ಮಾಡೋದು ಬೇಡ, ನಾವು ಏನು ಕೇಳಬೇಕು ಎಲ್ಲ ಹೇಳಿದ್ದಾರೆ ಆಚಾರ. ಅದಕ್ಕೆ ಸರ್ವಜ್ಞಾಚಾರ್ಯ ಅಂತ ಹೆಸರು ಅವರಿಗೆ. ನೀವು ಏನು ಕೇಳಿದ್ರು ಬಿಡದೇ ಇಲ್ಲ ಅದಕ್ಕೆ. ನೀವು ಎಷ್ಟೆಷ್ಟು ಯೋ ಟೈಪ್ ಯೋಚನೆ ಮಾಡಲಿಕ್ಕೆ ಬರುತ್ತೆ ಅಷ್ಟಷ್ಟು ಟೈಪು ಉತ್ತರ ಕೊಡ್ತಾರೋ, ಮತ್ತೆ ನೀವು ಯೋಚನೆ ಮಾಡಿದ್ರೆ ಸೇರಿಸ್ಕೊಂಡು ಉತ್ತರ ಕೊಡ್ತಾರೆ. ಮತ್ತೆ ನಾವು ಏನು ತಲೆಗೆ ಹೊಳೆದಿರೋದಿಲ್ಲ ಅಂತ ಉತ್ತರ ಪ್ರಶ್ನೆ ಕೇಳ್ತಾರೆ. ಶಕ್ತಿರಹಿತ ಶಾಪಿದರೆ ರಚನೀಯತ್ವಾಭಾವ ಸಾಧ್ಯ ವಿಕಲೋ ದೃಷ್ಟಾಂತ ಉಕ್ತ ಪ್ರಕಾರೇಣ ದೃಶ್ಯತ್ವಾಭಾವ ಸಾಧನ ವಿಕಲಶ್ಚ ಪ್ರಮಾಣ ವಿರುದ್ಧತ್ವ ಉಪಾಧಿ. ಸಾಧ್ಯ ವಿಕಲ ಆಯಿತು, ಸಾಧನ ವಿಕಲ ಆಯಿತು, ಇನ್ನೊಂದು ಕೊನೆಯ ದೋಷ ಒಂದು ಹೇಳ್ತಾರೆ. ಏನು ದೋಷ ಅಂದರೆ ಉಪಾಧಿ ಅಂತ ಒಂದು ದೋಷ. ಅದು ಅದು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಪರ್ವತೋ ನಿಮಾನ್ ಧೂಮಾತ್ ಅಂತ ಹೇಳಿದ್ರೆ ಕರೆಕ್ಟ್. ಅದು ಪರ್ವತದಲ್ಲಿ ಬೆಂಕಿ ಇದೆ, ಹೊಗೆ ಇರೋದ್ರಿಂದ ಸರಿ ಮಾಡಿಕೊಂಡ. ಇನ್ನೊಂದು ಅನುಮಾನ ಕೊಟ್ಟ, ಪರ್ವತದಲ್ಲಿ ಹೊಗೆ ಇದೆ ಬೆಂಕಿ ಇರೋದ್ರಿಂದ ಅಂತ ಹೇಳಿಬಿಟ್ಟ. ಪರ್ವತದಲ್ಲಿ ಹೊಗೆ ಇದೆ ಬೆಂಕಿ ಇರೋದ್ರಿಂದ, ಅರ್ಥ ಆಯ್ತಾ? ಇಲ್ಲಿ ಏನು ತಪ್ಪಿದೆ ಈಗ? ದೃಷ್ಟಾಂತ ಕೊಟ್ಟ ಮಹಾನಸವತ್ತು ಅಡಿಗೆ ಮನೆಯನ್ನು ಎಕ್ಸಾಂಪಲ್ ಕೊಟ್ಬಿಟ್ಟ. ಅಡಿಗೆ ಮನೆಯಲ್ಲಿ ನೀವೇನು ಎಕ್ಸಾಂಪಲ್ ಕೊಟ್ರಿ? ಹೊಗೆ ಇರಿದ್ರೆ ಬೆಂಕಿ ಇದೆ ಅಂತ ಹೇಳಿದ್ರಿ. ದೇವ್ರು ಈಗೂ ಹೇಳ್ತೇನೆ ನಾನು, ಬೆಂಕಿ ಇರೋ ಹೊಗೆನೂ ಇದೆ ಅಂತ ಹೇಳ್ತೀನಿ. ಹೌದಲ್ಲೋ? ಸೊ ಎಲ್ಲೆಲ್ಲಿ ಬೆಂಕಿ ಇರುತ್ತೋ ಅಲ್ಲಿ ಹೊಗೆ ಇರುತ್ತೆ ಅಂತ ಯಾಕೆ ಹೇಳಬಾರ್ದು ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ ಉಪಾಧಿ. ಇವತ್ತು ಬೆಂಕಿ ಹೊಗೆ ಇದ್ದಲ್ಲಿ ಬೆಂಕಿ ಇರೋದು ಏನದು ನ್ಯಾಚುರಲ್. ಹೊಗೆ ಇದ್ದಲ್ಲಿ ಬೆಂಕಿ ಇರಲೇಬೇಕು. ಯಾತಕ್ಕೆ ಹೊಗೆ ಬರಬೇಕಾದ್ರೆ ಏನಿರಬೇಕು ಫಸ್ಟ್ ಅಲ್ಲಿ? ಬೆಂಕಿ ಇರಲೇಬೇಕಾದ್ದರಿಂದ ಹೊಗೆಗೂ ಬೆಂಕಿಗೂ ಸಂಬಂಧ ಇದೆ. ಆದರೆ ಬೆಂಕಿ ಇದ್ದಲ್ಲಿ ಹೊಗೆ ಇರಬೇಕಾಗಿಲ್ಲ. ಯಾಕೆ ಅಂದರೆ ಬೆಂಕಿ ಹೊಗೆ ಸಂಬಂಧ ನ್ಯಾಚುರಲ್ ಅಲ್ಲ. ಯಾತಕ್ಕೆ ಬಂತು ಗೊತ್ತೋ? ಹೊಗೆಯಲ್ಲಿ ಹಸಿಸೋದೇ ಉಪಯೋಗಿಸಿದ್ದ. ಆರ್ದ್ರ ಇಂಧನ ಸಂಯೋಗ ಅಂತ ಕರೀತಾರೆ. ಹಸಿಸದೆ ಉಪಯೋಗಿಸಿದ್ದ ಹೊಗೆ ಬಂತು, ಅದನ್ನು ತೆಗೆದ ಹೊಗೆ ಹೋಗಿಬಿಡುತ್ತೆ. ಅರ್ಥ ಆಯ್ತಾ? ಇದು ನಿಮಗಂತೂ ಯೋಚನೆ ಮಾಡಿ, ಹೊಗೆ ಹೊಗೆ ಇಲ್ಲದ ಕೇಸ್ ಹೇಳಬೇಕು, ಇರೋ ಕೇಸ್ ಹೇಳಬೇಕಾಗಿದೆ. ನಾವು ಗ್ಯಾಸ್ ಬಂದೇಳಿ ಹೊಗೆ ಇಲ್ಲ, ಇದುವರೆಗೆ ಇಲ್ಲೇ ಇಲ್ಲ. ಗ್ಯಾಸ್ ಇಟ್ಟರೆ ಹೊಗೆನೇ ಬರೋದಿಲ್ಲ. ಈ ಅನುಮಾನ ತಪ್ಪು ತಾನೇ? ಈಗ ಯಾಕೆ ಬರಲಿಲ್ಲ? ಹಸಿ ಇಲ್ಲ ಅಲ್ಲಿ, ಆದ್ದರಿಂದ ಬರೋದಿಲ್ಲ. ಅದು ಉಪಾಧಿ ಅಂತ ಕರೀತಾರೆ. ಒಂದು ನಿಮಿತ್ತದಿಂದಾಗಿ, ನಿನ್ನೆ ಹೇಳಿದೆ ನಿಮಿತ್ತ, ಅಲ್ಲಿ ಹಸಿ ಸೌದೆಯ ನಿಮಿತ್ತದಿಂದಾಗಿ ಬೆಂಕಿ ಜೊತೆ ಏನು ಸೇರ್ಕೊಂಡಿತ್ತು? ಹೊಗೆ ಸೇರ್ಕೊಂಡಿತ್ತು. ಯಾವ ಹಸಿ ಸೌದೆ ತೆಗೆದುಬಿಟ್ಟ ಏನಾಯ್ತಾಗ? ಹೊರಟೋಯ್ತು. ಇಲ್ಲ, ಹಾಗೆ ಆಯಿತು. ನಿನ್ನ ಅನುಮಾನಕ್ಕೆ ಏನು ದೋಷ ಇದೆ? ಉಪಾಧಿ ದೋಷ ಇದೆ. ಯಾವ ದೋಷಾದಿ? ಅದಕ್ಕೆ ಹೇಳ್ತಾರೆ ಪ್ರಮಾಣ ವಿರುದ್ಧತ್ವಂ ಮತ್ತೆ ಉಪಾಧಿ. ಅದು ಪ್ರಮಾಣ ವಿರುದ್ಧವಾಗಿರೋದೆ ಪ್ರಮಾಣ. ಏನು ಪ್ರಮಾಣ ವಿರುದ್ಧ? ವೇದ ಸತ್ಯ ಅಂತ ಹೇಳುತ್ತೆ, ಅದಕ್ಕೆ ವಿರುದ್ಧ. ನಮ್ಮ ಯುಕ್ತಿಗೆ ವಿರುದ್ಧ, ಪ್ರತ್ಯಕ್ಷಕ್ಕೆ ವಿರುದ್ಧ. ಆ ಪ್ರತ್ಯಕ್ಷಕ್ಕೆ ವಿರುದ್ಧವಾಗದೆ ಹೋಗಿದ್ರೆ ಕಣ್ಣಿಗೆ ಕಂಡೇ ಸುಳ್ಳಾಗ್ತಾ ಇತ್ತು. ವಿರುದ್ಧವಾಗಿರೋದ್ರಿಂದ ಅದು ಅಲ್ಲಿ ಉದಾಹರಣೆಗೆ ಪರ್ವತದಲ್ಲಿ ಏನು ನೋಡಿದೆ ನೀನೀಗ? ಶುಕ್ತಿರಹಿತವನ್ನು ನೋಡಿದೆ, ಶುಕ್ತಿಯನ್ನು ನೋಡಿದೆ, ಬೆಳ್ಳಿ ಏನು ತಿಳ್ಕೊಂಡು. ಅಲ್ಲಿ ಒಂದು ಉಪಾಧಿ ಇದೆ. ಏನು ಉಪಾಧಿ ಇದೆ? ದೂರ ಇರಬೇಕೇನೋ ಉಪಾಧಿ ಇದೆ. ಅರ್ಥ ಆಯ್ತಾ? ಸರಿಯಾಗಿ ಕಾಣದಿರಬೇಕು ಉಪಾಧಿ ಇದೆ. ಆದರೆ ಈ ಜಗತ್ತಲ್ಲಿ ಏನಿದೆ ಈಗ? ಉಪಾಧಿ ಇಲ್ಲವೇ ಇಲ್ಲ. ಕರೆಕ್ಟಾಗಿ ನೋಡ್ತಿದ್ದೀನಿ ನಾನೀಗ. ಆದ್ದರಿಂದ ಏನಲ್ಲ ಇದು? ಉಪಾಧಿ ಇಲ್ಲ ಇಲ್ಲಿ. ಉಪಾಧಿ ಇಲ್ಲದ ಅನುಮಾನ ನಮ್ಮದು, ಉಪಾಧಿ ಇರೋ ಅನುಮಾನ ನಿಂದು. ನಮ್ಮ ಅನುಮಾನ ಎಂಥದ್ದು ಅಂದರೆ ಪರ್ವತದಲ್ಲಿ ಬೆಂಕಿ ಇದೆ, ಧೂಮ ಇರೋದ್ರಿಂದ ನಾವು ಹೇಳಿದ್ದೇವೆ. ನೀನೇ ಹೇಳ್ತಿ ಪರ್ವತದಲ್ಲಿ ಧೂಮ ಇದೆ, ಬೆಂಕಿ ಇರೋದು ನೀನು ಹೇಳ್ತಾ ಇದ್ದೆ. ಸೊ ನಿನ್ನ ಅನುಮಾನಕ್ಕೆ ಯಾವ ದೋಷ ಇದೆ? ಉಪಾಧಿ ದೋಷ ಇದೆ. ನಮ್ಮದಕ್ಕೆ ದೋಷ ಇಲ್ಲ. ಇಷ್ಟು ಹೇಳಿ ಕೆಲವು ಟರ್ಮ್ಸ್ ಉಪಯೋಗಿಸಿದ್ರಲ್ಲ, ಅರ್ಥ ನೋಟ್ ಕೊಡ್ತಾರೆ. ಈಗ ಪಕ್ಷ ಅಂದ್ರಿ, ಸಾಧ್ಯ ಅಂದ್ರಿ, ಸಪಕ್ಷ ಅಂದ್ರಿ, ವಿಪಕ್ಷ ಅಂದ್ರಿ, ಹೇತು ಅಂದ್ರಿ, ಪ್ರತಿಜ್ಞೆ ಅಂದ್ರಿ, ದೃಷ್ಟಾಂತ ಅಂದ್ರಿ, ಏನಿವೆಲ್ಲ ಅಂದ್ರೆ ಆಚಾರ ನೋಟ್ ಕೊಡ್ತಾರೆ. ಕೊನೆಗೆ ಸಾಧ್ಯ ಸರ್ವ ವಿಶಿಷ್ಟ ಪಕ್ಷ, ಎಲ್ಲಿ ಸಾಧ್ಯವನ್ನು ಪ್ರೂವ್ ಮಾಡ್ತೀರೋ ಅದಕ್ಕೆ ಏನಂತ ಕರೀತಾರೆ? ಪಕ್ಷ ಅಂತಾರೆ. ಸಾಧ್ಯ ಸಮಾನ ಧರ್ಮ ವಿಶಿಷ್ಟ ಸಪಕ್ಷ, ಸಾಧ್ಯ ಧರ್ಮ ಎಲ್ಲಿ ಎಸ್ಟಾಬ್ಲಿಷ್ ಆಗಿದೆಯೋ ಅದೇನಂತ ಕರೀತಾರೆ? ಸಪಕ್ಷ, ಸಿಮಿಲರ್ ಪಕ್ಷ. ಸಾಧ್ಯ ವಿಪರೀತ ಧರ್ಮ ವಿಶಿಷ್ಟೋ ವಿಪಕ್ಷ, ಸಾಧ್ಯಕ್ಕೆ ಆಪೋಸಿಟ್ ಆಗಿದ್ರೆ ಏನಂತ ಕರೀತಾರೆ? ಅದನ್ನು ವಿಪಕ್ಷ ಅಂತ ಕರೀತಾರೆ. ಪಕ್ಷ, ಸಪಕ್ಷ, ವಿಪಕ್ಷ, ಮೂರನೇದೇನು? ಪ್ರತಿಜ್ಞ. ಪಕ್ಷವಚನಂ ಪ್ರತಿಜ್ಞಾ ಪರ್ವತೋ ವನ್ಹಿಮಾನ್, ಇದಕ್ಕೇನಂತ ಕರೀತಾರೆ? ಪ್ರತಿಜ್ಞಾ. ಲಿಂಗಂ ಹೇತು, ಲಿಂಗ ಅಂದರೆ ಹೇತು, ದೃಶ್ಯತ್ವಾ ಅದು ಹೇತು. ನಿದರ್ಶನಂ ದೃಷ್ಟಾಂತ, ಅಡಿಗೆ ಮನೆಯಂತೆ ಅದೇನದು? ದೃಷ್ಟಾಂತ. ಇಷ್ಟು ಟರ್ಮ್ಸ್ ಹೇಳಿಬಿಟ್ಟು ಮುಕ್ತಾಯ ಮಾಡ್ತಾರೆ. ಕೊನೆಗೆ ಯೋ ದೃಶ್ಯತೆ ಸದಾನಂದ ಚಿತ್ ನಿತ್ಯವ್ಯಕ್ತ ಚಿತಾತ್ಮನ ನಿರ್ದೋಷಾಖಿಲ ಕಲ್ಯಾಣ ಗುಣಂ ಒಂದೇ ರಮಾಪತಿಂ. ಇದು ಉತ್ತರ ಮಂಗಲ ಶ್ಲೋಕ. ಆರಂಭದಲ್ಲಿ ಮಂಗಲ ಮಾಡಿರಲಿಲ್ಲ, ಇಲ್ಲಿ ಮಾಡಿದರು. ಅದಕ್ಕೇನು ಉತ್ತರ ಕೊಡ್ತಾರೆ ಟೀಕಾರಾಯರು? ಆರು ಮಂಗಲ ಮಾಡಿಲ್ಲ ಅಂತ ತಿಳ್ಕೋಬೇಡಿ, ಮಾಡಿದ್ದಾರೆ. ಯಾತಕ್ಕೆ? ನಿನ್ನೆಲ್ಲ ವಾದ ನಡೆದೋಗಿದೆ, ಮೊನ್ನೆ ದಿವಸ ಆಗಲೇ. ಮಂಗಲ ಮಾಡಬೇಕೋ ಬಿಡಬೇಕೋ ಎಲ್ಲ ಗಲಾಟೆ ಹಾಕೊಂಡು ಏನಂತ ತೀರ್ಮಾನ ಆಗಿದೆ? ಮಾಡಲೇಬೇಕು ಅಂತ ತೀರ್ಮಾನ ಆಗಿದೆ. ಮತ್ತು ಆಚಾರ ಮಾಡಿಲ್ಲ ಅಂತ ಯಾಕೆ ಅನ್ನಬಾರ್ದು ನೀವೀಗ? ಮಂಗಲ ಮಾಡಬೇಕಾದ್ರೆ ಬರೀದೇ ಮಂಗಲ ಮಾಡಬೇಕು ಅಂತೇನು ನಿಯಮ ಇಲ್ಲ. ಮನಸ್ಸಲ್ಲಿ ಮಾಡಿಕೊಂಡ್ರೂ ಆಯಿತು, ನಮಸ್ಕಾರ ಮಾಡಿ ಶುರು ಮಾಡಿದರೂ ಆಯಿತು, ಆದ್ದರಿಂದ ಮಾಡಿಬಿಟ್ಟಿದ್ದಾರೆ. ಅಥವಾ ಮಂಗಲ ಪದ ಉಪಯೋಗಿಸಿಬಿಟ್ರು ಸಾಕು, ಸ್ವತಂತ್ರ ಮಂಗಲಕರವಾದ ಪದ, ಸ್ವತಂತ್ರ ಅಸ್ವತಂತ್ರಂಚ, ಅದು ಸರಿ ಹೋಯಿತು ಅಂತ ಹೇಳಿದರು. ಇಲ್ಲಿ ಪ್ರಾಬ್ಲಮ್ ಬರ್ತಾನೆ, ವಿಮತ್ತಂ ಇದೇನು ಸ್ವತಂತ್ರ ಆಗುತ್ತೆ, ಇದೇನು ಮಂಗಳಕರವಾದ ಪದ ಅಂತ ಕೇಳಿದರೆ? ವಿ ಇದೆಯಲ್ಲ, ವಿ ಎಂಬುದು ಮಂಗಳಕರವಾದ ಪದ. ಯಾತಕ್ಕೆ? ವಿಪಕ್ಷಿ ಪರಮಾತ್ಮನೋ ಅಂತ ಪದ ಇದೆ. ವಿ ಅಂದರೆ ಪರಮಾತ್ಮ ಅಂತ ಅರ್ಥ. ದೇವರೇ ಹೇಳಿದ್ದಾರೆ, ಅದಕ್ಕೆ ಮಂಗಲ ಮಾಡಿಬಿಟ್ಟಿದ್ದಾರೆ ಮೂಲವಾಗಿ ಈ ರೀತಿ. ಆದ್ದರಿಂದ ಮಂಗಲ ಪದ ಪದ ಉಪಯೋಗಿಸಿದ್ರು ಮಂಗಳ, ಅಕ್ಷರ ಉಪಯೋಗಿಸಿದ್ರು ಮಂಗಳ. ಮಂಗಲಕರವಾದ ಅಕ್ಷರ ಯಾವುದು? ವಿ. ವಿ ಶಬ್ದಕ್ಕೆ ವಿಷ್ಣು ಅಂತ ಒಂದರ್ಥ, ಪಕ್ಷಿ ಅಂತ ಇನ್ನೊಂದು ಅರ್ಥ. ಸೊ ವಿಷ್ಣು ಅಂತ ಅರ್ಥ ಇಟ್ಕೊಂಡಾಗ ಮಂಗಳ ಆಯ್ತಲ್ಲ, ಅದನ್ನು ಯೋಚನೆ ಮಾಡೋ ಕಾರಣನೇ ಇಲ್ಲ. ಆದ್ದರಿಂದ ಮಂಗಳಾಚರಣೆ ಮಾಡಿದ್ದಾರೆ. ಇನ್ನೂ ಕನ್ಫರ್ಮ್ ಆಗೋದು ಯಾವಾಗ ಅಂತ ಕೇಳಿದರೆ, ಉತ್ತರ ಮಂಗಲ ಮಾಡಿದ್ದಾರಲ್ಲ, ಒಂದು ಮಾಡಿರಲೇಬೇಕು ಅಂತ ಅರ್ಥ ಆಗಿದ್ರೆ. ಉತ್ತರ ಮಂಗಲ ಮಾಡಿಲ್ವ? ಈಗ ಯೋ ದೃಶ್ಯತೆ ಸದಾನಂದ ನಿತ್ಯವ್ಯಕ್ತ ಚಿದಾತ್ಮನ ನಿರ್ದೋಷಾಖಿಲ ಕಲ್ಯಾಣ ಗುಣಂ ಒಂದೇ ರಮಾಪತಿಂ. ಈ ಮಾತು ಹೇಗಿದೆ ಅಂದರೆ, ಪರಮಾತ್ಮನ ರಮಾಪತಿ ಆಚಾರ್ಯ ಏನು ಮಾಡಿದ್ರೆ ರಮಾಪತಿನ ಬಿಡೋದಿಲ್ಲ, ರಮ ಆಗಬೇಕು ಪತಿ ಬರಬೇಕು ಎರಡೆರಡು. ಲಕ್ಷ್ಮೀನಾರಾಯಣ ಜೊತೆಗೆ ಹೇಳಬೇಕು. ಆಚಾರ್ಯ ಸ್ಪೆಷಲ್ಲಾಗಿ ಹೇಳ್ತಾರೆ ರಮ ಅಂತೇಳಿ. ಅದಕ್ಕೆ ಗೊತ್ತಾ? ನಮಗೆಲ್ಲ ಭಾಗ್ಯದ ದೇವತೆ ಬೇಕು, ಮಹಾಲಕ್ಷ್ಮಿ. ಅದಕ್ಕೆ ಆಚಾರ್ಯ ತಾಯಿ ಅವರು ಬಿಡ್ತ ತಾಯಿನ ಬಿಡ್ತಾರಾ? ಯಾರವರು? ದಶಪ್ರಮತಿಂ ಜನಯಂತ ಯೋಷಣ, ಸಾಕ್ಷಾತ್ ಮಹಾಲಕ್ಷ್ಮಿಯ ಮಕ್ಕಳು ನಾರಾಯಣನ ಮಕ್ಕಳಾದ್ರಿಂದಾಗೇನೆ ಅಪ್ಪ ಅಮ್ಮ ಇಬ್ಬರನ್ನು ಬಿಡೋದಿಲ್ಲ ಅವರು. ಯಾವ ಶ್ಲೋಕ ಹೇಳಿದ್ರು ಕೂಡ ಏನು ಬರಬೇಕಲ್ಲಿ? ಇಂದಿರಾಪತಿಂ ವರದೇಶ ವರಪ್ರದಂ ಅಂತ ಹೇಳಬೇಕಾದ್ರೆ ಆಚಾರ್ಯ ಇಲ್ಲೂ ಕೂಡ ರಮಾಪತಿಂ ಅಂತ ಮುಕ್ತಾಯ ಮಾಡ್ತಾರೆ. ಯೋ ದೃಶ್ಯತೆ ಸದಾ ಆನಂದ ನಿತ್ಯ ವ್ಯಕ್ತ ಚಿದಾತ್ಮನ. ಯಾವ ಪರಮಾತ್ಮ? ಸದಾಕಾಲ ಒಂದೇ ಒಂದೇ ಸದಾನಂದಂ, ಸದಾಕಾಲ ಆನಂದ ಮತ್ತು ನಿತ್ಯ ವ್ಯಕ್ತವಾದ ಜ್ಞಾನ, ಆ ಸ್ವರೂಪನಾಗಿ ಯಾವ ಪರಮಾತ್ಮ ಕಾಣ್ತಾನಲ್ಲ ಅಂತ ರಮಾಪತಿಯಾದ ನಿರ್ದೋಷ ಅಖಿಲ ಕಲ್ಯಾಣ ಗುಣಂ, ದೋಷವಿಲ್ಲದ ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣನಾದ ರಮಾಪತಿಯನ್ನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿಬಿಟ್ರು. ಇಲ್ಲಿ ಪದ ಉಪಯೋಗ ದೃಶ್ಯತೆ ಅಂತ ಪದ ಉಪಯೋಗಿಸ್ತಾರೆ. ದೃಶ್ಯತೆ ಇದು ಉತ್ತರ ಕೊಡಬಾರ್ದು, ಕಂಟಿನ್ಯೂ ಮಾಡ್ತಾರೆ. ಈಗ ನಿಮ್ಮ ಬ್ರಹ್ಮ ದೃಶ್ಯ ಹೌದೋ ಅಲ್ಲಪ್ಪ ಅಂತ ಕೇಳ್ತಾರೆ. ಈಗ ಜಗತ್ತು ದೃಶ್ಯ ಸುಳ್ಳು ಅಂತ ಹೇಳಿದೆಯಲ್ಲ, ನಿಮ್ಮ ಬ್ರಹ್ಮ ದೃಶ್ಯ ಹೌದೋ ಅಲ್ಲೋ, ಇದು ಪ್ರಾಬ್ಲಮ್ ಅಂತ. ಈಗ ದೃಶ್ಯ ಅಲ್ಲ ಅಂದ್ರೆ ಏನಾಯ್ತು? ಅವ್ನು ನಾಟ್ ಟು ಬಿ ಸೀನ್ ಅಟ್ ಆಲ್, ಅವ್ನು ಯಾಕೆ ಅಪರೋಕ್ಷ ಜ್ಞಾನ ಬರೋದಿಲ್ಲ ಅಂತಾಯ್ತು. ಅಪರೋಕ್ಷ ಜ್ಞಾನ ಬರೋದೇ ಇಲ್ಲ, ಅವ್ನು ದೃಶ್ಯನಲ್ಲ ಅಂದ್ಬಿಟ್ರೆ. ಅಪರೋಕ್ಷ ಜ್ಞಾನ ಬರುತ್ತೆ ಅಂದ್ರೆ ಏನಾಗಬೇಕು? ದೃಶ್ಯನಾಯ್ತು. ನಿನ್ನ ತಕ್ಕ ದೃಶ್ಯವಾದ್ದು ಏನಾಗ್ಬೇಕು ಅಲ್ಲಿಗೆ? ಸೊ ನಿಮ್ಮ ಬ್ರಹ್ಮ ಏನಾಗ್ತಾನೆ? ನೀನು ಮಾಡಕ್ಕೆ ಹೋಗಿದ್ದು ಜಗತ್ ಸುಳ್ಳು ಅಂತ. ಯಾರು ಸುಳ್ಳಾದ್ರೆ ಈಗ? ನಿಮ್ಮ ಬ್ರಹ್ಮನೇ ಸುಳ್ಳಾಗ್ಬಿಡ್ತಾನೆ, ಗೊತ್ತಾಯ್ತು ಅಂತ ಹೇಳ್ತಾನೆ. ಯೋ ದೃಶ್ಯತೆ ಸದಾ, ದೃಶ್ಯತೆ ಅನ್ನೋದಕ್ಕೆ ಆಧಾರ ಇದೆ. ಎಲ್ಲಿದೆ? ದೃಶ್ಯತೆ ತ್ವಗ್ರೆಯ ಬುದ್ಧ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಉಪನಿಷತ್ತನ ಮಾತದು. ದೇವರು ಕಣ್ಣಿಗೆ ಕಾಣಿಸ್ತಾನೆ ಅಂತ ಹೇಳಿಬಿಟ್ಟಿದ್ದಾರೆ. ಈ ಛತೆ ನಾಶಬ್ದ ಬ್ರಹ್ಮಸೂತ್ರ, ದೇವರು ಕಣ್ಮೇಲೆ ಮೋಕ್ಷ ಆಗೋದು ನಮಗೆ. ಸೊ ದೇವರು ಎಲ್ಲಿವರೆಗೂ ಸತ್ಯ ಆಗ್ತಾನೆ ಅವ್ರ ಪ್ರಕಾರ? ಎಲ್ಲಿವರೆಗೂ ಕಂಡಿಲ್ಲ ಅಲ್ಲಿವರೆಗೂ ರಿಯಲ್, ಕಂಡ ತಕ್ಷಣ ಸುಳ್ಳಾಗ್ಬಿಡ್ತಾನೆ ಪರಮಾತ್ಮ. ಅಪರೋಕ್ಷ ಜ್ಞಾನಿಗಳೆಲ್ಲ ಯಾರವರು? ಸುಳ್ಳು ಕಂಡವರಾಗ್ಬಿಡ್ತಾರೆ ಆಮೇಲೆ. ಆದ್ದರಿಂದನೇ ಜಗತ್ತು ಕಾಣುತ್ತೆ ಅದು ಸುಳ್ಳು ಅಂತ ಹೇಳೋದಾದರೆ, ದೇವರು ಕಾಣ್ತಾನೆ ಅಂತ ಶಾಸ್ತ್ರ ಹೇಳಿರೋದ್ರಿಂದ ದೇವ್ರು ಸುಳ್ಳಾಗಬೇಕಾಗತ್ತೆ. ಹುಷಾರು, ಕೊನೆ ಏನು ತೀರ್ಮಾನ ಮಾಡ್ಬೇಕು ನೀನೀಗ? ಇಲ್ಲಪ್ಪ, ಕಂಡಿದ್ ಸತ್ಯ ಅಂತ ಹೇಳಬೇಕು. ಜಗತ್ತೇನಾಗಿದೆ ಈಗ? ಕಾಣ್ತಿದೆ. ಜಗತ್ತೇನಾಯ್ತು ಅಲ್ಲಿಗೆ? ಸತ್ಯ ಆಯ್ತು, ಅಲ್ಲಿ ಮುಗಿದೋಯ್ತು, ಜಗತ್ ಸತ್ಯತ್ವ ಬಂತು. ಟೀಕಾರರು ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ಅಲ್ರಿ, ಯಾಕೆ ಸುಮ್ಮನೆ ಅವ್ರನ್ನ ಬೈತೀರಿ? ಪಾಪ, ದೇವ್ರನ್ನ ಒಪ್ಕೊಂಡಿದ್ದಾರಲ್ಲ ಅವ್ರೀಗ. ಸೊ ನಾವು ಒಂದಾಗಿ ಬಿಡೋಣ. ಯಾಕೆ ಜಗತ್ ಸುಳ್ಳಾದ್ರೇನು, ಸತ್ಯ ಆದ್ರೆ ಏನು? ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ. ಈ ಮಾತುಗಳು ಎಷ್ಟೋ ಜನ ಅದ್ವೈತದ ಪರ ವಾದ ಮಾಡೋರು ಬೇರೆಯವರಲ್ಲ, ನಮ್ಮವರೇ. ಯಾಕೆ ಅದ್ರಲ್ಲಿ ಬೈಬೇಕು ನೀವೀಗ? ಅವ್ರು ಹಲ್ಟ್ ಆಗೋದಿಲ್ವಾ? ನಮ್ಮ ನಮಗೆ ಸಿಟ್ಟು ಬರೋದಿಲ್ವ? ಕತೆ ಹೇಳಿದ್ದು ಹೇಳಿದ್ದು ಶುರು ಮಾಡಿಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ನೋಡಪ್ಪ, ನೀವೀಗ ಜಗತ್ತು ಸುಳ್ಳು ಅಂತ ಹೇಳಿದ ಮಾತ್ರ ನಿಮಗೆ ಯಾಕೆ ಸಿಟ್ಟು ಬರುತ್ತೆ? ದೇವರು ಒಪ್ಕೊಂಡು ಆಗಿದೆಯಲ್ಲ ಅಂತ ಕೇಳಿದರೆ, ದೇವರು ಅಂದ್ರೆ ಯಾರು ಗೊತ್ತಾ ನಿನಗೆ ಅಂತ ಕೇಳ್ತಾರೆ. ದೇವರು ಅಂದ್ರೆ ಯಾರು ಗೊತ್ತಾ? ಜನ್ಮಾದ್ಯಶ್ಚೇತ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ನಿಯಮನ ಬಂಧ ಮೋಕ್ಷ ಎಲ್ಲ ಮಾಡೋನು ದೇವರು. ಅರ್ಥ ಆಯ್ತಾ? ಜಗತ್ತಿನ ಎಲ್ಲವನ್ನು ಮಾಡೋನು ದೇವರು. ಅವನು ಭಾರಿ ಗ್ರೇಟ್ ಅಂತ ಹೇಳ್ತಿದ್ದೀವಿ ನಾವೀಗ. ಜಗತ್ತಿನೇನಂತಿದ್ದಾನೆ ಅವನೀಗ? ಸುಳ್ಳು ಅಂತಿದ್ದಾನೆ. ಸೊ ದೇವ್ರು ಏನಾಗ್ತಾನೆ ಅಲ್ಲಿಗೆ? ಸುಳ್ಳು ಬೇಗ ಹೇಳಿದಾಗುತ್ತೆ. ನಾವು ಜಗತ್ತಿನ ಬಗ್ಗೆ ಯಾವ್ದು ಗಮನ ಕೊಡ್ತಿದ್ದೇವೆ ಅಂದರೆ, ದೇವರ ಮರ್ಯಾದೆ ದೇವರ ಹಿರಿಮೆ ಕೊಂಡಾಡಬೇಕಾಗಿದೆ ನಾವೀಗ. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ಯಾವಾಗ ಜಗತ್ತು ಸುಳ್ಳಾಗಿಬಿಡ್ತಾನೆ, ಜಗನ್ನಾಥ ಸುಳ್ಳಾಗಿಬಿಡ್ತಾನೆ ನೆನಪಿರಬೇಕು. ಹಿ ಈಸ್ ಎ ಗ್ರೇಟ್ ಆರ್ಟಿಸ್ಟ್ ವಿತ್ ನೋ ಆರ್ಟ್ ಅಂದ್ರೆ ಏನರ್ಥ ಅದಕ್ಕೆ? ಆರ್ಟ್ ಈಸ್ ಫಾಲ್ಸ್, ಆರ್ಟಿಸ್ಟ್ ಈಸ್ ಗ್ರೇಟ್ ಅಂದ್ರೆ ಅರ್ಥ ಇಲ್ಲ ಅದಕ್ಕೆ. ಈ ಜಗತ್ತೆಲ್ಲ ಏನಿದು? ಪರಮಾತ್ಮನ ಆಲ್ಟ್ ಇದು. ಜನ್ಮಾದ್ಯಶ್ಚೇ ಯತಃ, ಜಗತ್ತು ಸುಳ್ಳು ಅಂದ್ರೆ ಯಾರು ಬೈದಾಗತ್ತೆ? ನಾವೀಗ ದೇವ್ರು ಬೈದಾಗತ್ತೆ. ಅದಕ್ಕೆ ಪ್ರಪಂಚ ಮಿಥ್ಯಾತ್ಮಾನುಮಾನಗಳು ಆಚಾರ್ಯ ಬರಿತಾ ಇದ್ದಾರೆ. ಪ್ರಪಂಚ ಸತ್ಯತ್ವ ಸಮರ್ಥನೆ ಮಾಡೋವರಿಗೂ ಕೂಡ ಪರಮಾತ್ಮನ ಮಹಿಮೆ ಸತ್ಯ ಅಂತ ಆಗೋದಿಲ್ಲ. ಆದ್ರಿಂದನೇ ದೇವ್ರು ಒಪ್ಪಿದ ಮಾತ್ರಕ್ಕೆ ಕೆಲಸ ಸಾಲದು, ದೇವ್ರ ಮಹಿಮೆನೂ ಒಪ್ಪಬೇಕು ನಾವಾಗ. ಸತ್ಯಸ್ಸು ಅಸ್ಯ ಮಹಿಮಾ, ಈ ಉತ್ತರ ತಿಳ್ಕೊಂಡ್ರೆ ಯಾತಕ್ಕೆ ಉತ್ತರ ಕೇಳ್ತಾರೆ ಗೊತ್ತಾಗುತ್ತೆ. ಅವ್ರು ಜಗತ್ತು ಸುಳ್ಳು ಅಂತ ಬೌದ್ಧರು ಯಾತಕ್ಕೆ ಅಂದ್ರು ಅಂತ ಈಗ ಅರ್ಥ ಆಗುತ್ತೆ. ದೇವ್ರ ಮಹಿಮೆ ಸುಳ್ಳು ಮಾಡಬೇಕಾಗಿತ್ತು ಅವರು, ಅದೇ ಜಗತ್ ಸುಳ್ಳು ಶುರು ಮಾಡಿಬಿಟ್ರೆ. ಆಮೇಲೆ ನಿಧಾನ ಒಂದೊಂದೇ ಎಲಿಮಿನೇಟ್ ಮಾಡ್ತಾ ಬಂದರು. ಅದು ಈ ಕ್ಲೈಮ್ಯಾಕ್ಸಿಗೆ ಬಂದರು ಇವರು. ಮತ್ತೆ ಮತ್ತೆ ಆಚಾರ್ಯ ಮಾಡಿದ್ರು ವಾಪಸ್ ಹೋಯ್ತಾ ಇದ್ದಾರೆ. ಆದ್ದರಿಂದನೇ ಯಾವಾಗ ಆರ್ಟನ್ನು ಕೊಂಡಾಡ್ತೇವೆ, ನಮ್ಮ ಆರ್ಟಿಸ್ಟಿಗೆ ಸಂತೋಷ ಯಾವಾಗುತ್ತೆ ಗೊತ್ತಾ? ಅವನು ಆರ್ಟ್ ನೋಡ್ಬಿಡ್ತೇವೆ, ಅವನ ಹತ್ರ ಹೋಗ್ತೇವೆ. ಏನ್ರಿ ಎಂಥ ಗ್ರೇಟ್ ಆರ್ಟಿಸ್ಟ್ ನೀವು, ನಿಮ್ಮ ಆರ್ಟ್ ನೋಡಿ. ಹೌದು, ಖುಷಿಯಾಗ್ಬಿಡುತ್ತೆ ಅವ್ರಿಗೆ. ನೀವು ಆರ್ಟಿಸ್ಟ್ ಗ್ರೇಟ್ ಆರ್ಟಿಸ್ಟ್ ಅಂದ್ರೆ ಆರ್ಟ್ ನೋಡಿದೆ ಇಲ್ಲ ರೀ ಯಾರೋ ಹೇಳ್ತಾರೆ ಅಂತ ಅರ್ಧಕ್ಕೆ ಡೌನ್ ಆಗಿಬಿಡ್ತಾನೆ ಆಗಲಿ, ಗೊತ್ತಾಯ್ತಾ? ಅರ್ಧಕ್ಕಂದ್ರೆ ಡೌನ್ ಆಗಿಬಿಡ್ತಾನೆ. ಆರ್ಟ್ ಹೇಳ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಇನ್ನೂ ದುಃಖ ಆಗಿಬಿಡುತ್ತೆ ಅವ್ರಿಗೆ. ಯಾರು ಗ್ರೇಟ್ ಆರ್ಟಿಸ್ಟ್ ಅಂಬುದು ಆರ್ಟ್ ಚೆನ್ನಾಗಿಲ್ಲ ಇನ್ನೂ ಸಿಟ್ಟು ಬಂದ್ಬಿಡುತ್ತೆ. ಆರ್ಟ್ ಚೆನ್ನಾಗಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ. ಆರ್ಟ್ ಇಲ್ಲ ಅಂದ್ರೆ ಇನ್ನೇ ಸಿಟ್ಟು ಬರುತ್ತೆ, ಯೋಚನೆ ಮಾಡಿ. ಜಗತ್ ಸರಿ ಇಲ್ಲ ಅಂದ್ರೂ ಸಿಟ್ಟು ಬರುತ್ತೆ, ಜಗತ್ ಸುಳ್ಳು ಅಂದ್ರೆ ಭಾರಿ ಸಿಟ್ಟು ಬರುತ್ತೆ. ಇವ್ರು ಅದ್ವೈತವತ್ತವ್ರು ಏನ್ ಮಾಡಿದ್ರು? ಜಗತ್ತರು ಸುಳ್ಳು ಅಂತ ಹೇಳಿದ್ರಿಂದ ದೇವರಿಗೆ ಮಹಿಮೆಗೆ ಅಫೆಕ್ಟ್ ಆಗಿತ್ತು, ಅದು ಸರಿ ಮಾಡಕ್ ಬಂದಿದ್ದಾರೆ. ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದ ದೈತ್ಯ ಇತ್ತಂ ವ್ಯದಸ ತಗಿರಾಂ ದಿಕ್ಷು ಭೂಯ ಪ್ರಸಿದ್ಧಿ ಆನಂದಾದ್ಯೈ ಗುರು ಗುಣಗಣೈ ಪೂರಿತೋ ವಾಸುದೇವ ಮಂದಂ ಮಂದಂ ಮನಸಿ ಚ ಸತಾಂ ಹಂತ ನೂನಂ ತಿರೋಹು. ಅದಕ್ಕೆ ದೇವರ ಮಹಿಮೆನೆ ಅವ್ರು ಯಾವಾಗ ಕದಿಲಕ್ಕೆ ಪ್ರಾರಂಭ ಮಾಡಿದ್ರಲ್ಲ ಅದಕ್ಕೆ ಉತ್ತರ ಕೊಟ್ಟಿದ್ದರಿಂದ ಪ್ರಪಂಚ ಸತ್ಯತ್ವ ಸಮರ್ಥನೆ ಅನ್ನೋದು ಪರಮಾತ್ಮನ ಹಿರಿಮೆಗೆ ಕನೆಕ್ಟ್ ಆಗಿರೋದ್ರಿಂದ ಒಪ್ಪಲೇಬೇಕು ಅಂತ ಅರ್ಥ. ಇವತ್ತು ಇಷ್ಟೇ, ನಮಗೆ ಇದು ಕಂಪ್ಯೂಟರ್ ಕೊಟ್ಬಿಡಿ, ಮೌಸ್ ಬೇಡ ಅಂದ್ರೆ ಏನಾಗುತ್ತೆ? ಏನಾಗುತ್ತೆ? ಆಪರೇಟ್ ಮಾಡೋಕ್ಕೆ ಬರದ ಆಗಿಬಿಡುತ್ತೆ. ಹೌದಾನೆ? ಕಂಪ್ಯೂಟರ್ ಬೇಕು, ಜೊತೆಗೆ ಏನು ಬೇಕು ನಿಮಗೆ? ಎಕ್ಸರ್ಸ್ ಎಲ್ಲ ಬೇಕೇ ಇದೆ. ಬೀಗ ಕೊಡಿ ಬೀರ್ಕಾಯಿ ಬೇಡ ಅಂತ ಹೇಳೋದು. ಬೀಗ ಕೊಡಿ ಬೀರ್ಕಾಯಿ ಬೇಕಾಗಿಲ್ಲ, ಆಫ್ಟರ್ ಆಲ್ ಹಾಕೋದು ಬೀಗ ತಾನೆ, ಬೀರ್ಕಾಯಿ ಅಲ್ವಲ್ಲ ಅಂತ ಕೇಳಿದರೆ ಬೀರ್ಕಾಯಿ ಇಲ್ದ್ರೆ ಬೀಗ ಆಪರೇಟ್ ಮಾಡೋಕ್ಕೆ ಬರೋದಿಲ್ಲ. ಅದು ದೇವ್ ಜಗತ್ತು ನೋಡೋವರೆಗೆ ಫ್ರಮ್ ನೋನ್ ಟು ಅನ್ನೋನ್ ಹೋಗಬೇಕು. ನೋನ್ ನಮಗೆ ಗಾಡ್ ಅಲ್ಲ. ಯಾವುದು ನೋನ್ ನಮಗೆ? ಜಗತ್ತು. ನೋನ್ ಜಗತ್ತಿನಿಂದ ಅನ್ನೋನ್ ದೇವ್ರನ್ನ ತಿಳ್ಕೋಬೇಕು ನಾವು. ನೋನ್ ಜಗತ್ತೇ ಸುಳ್ಳಾಗಿಬಿಟ್ರೆ ಅನ್ನೋನ್ ದೇವ್ರು ಇನ್ನೂ ಸುಳ್ಳಾಗಿಬಿಡ್ತಾರೆ. ಆದ್ದರಿಂದ ಜಗತ್ ಸತ್ಯದ ಸಮರ್ಥನೆ ಅನ್ನೋದು ವೇದಾಂತಕ್ಕೆ ಅತ್ಯಂತ ಅಗತ್ಯ ಅಂತೇಳಿ ಮುಕ್ತಾಯವನ್ನು ಮಾಡ್ತಾರೆ. ಆ ಘಟ್ಟ ಮುಗಿದಿದೆ. ನಾಳೆ ದಿವಸ ಆ್ಯಕ್ಚುಲಿ ತತ್ವೋದ್ಯೋತ ಆಗಬೇಕು, ಕ್ರಮದಲ್ಲಿ ನಾಳೆ ತತ್ವ ನಿರ್ಣಯ ಆಗಬೇಕು. ಆದರೆ ತತ್ವ ನಿರ್ಣಯ ದೊಡ್ಡದು, ಜಾಸ್ತಿ ಟೈಮ್ ಬೇಕು ನಮಗೆ. ನಾಳೆ ಸಂಡೇ ಜಾಸ್ತಿ ಟೈಮ್ ಸಿಗುತ್ತಾದ್ರಿಂದ ನಾಳೆ ತತ್ವ ನಿರ್ಣಯ ಮಾಡಿ ತತ್ವೋದ್ಯೋತ ಸೋಮವಾರ, ಗೊತ್ತಾಯ್ತಾ? ನಾಳೆ ತತ್ವ ನಿರ್ಣಯ. ತತ್ವ ನಿರ್ಣಯ ಅಂದರೆ ಅಣುಸುಧ ಅಂತ ಅದಕ್ಕೆ ಹೆಸರು. ತತ್ವ ನಿರ್ಣಯ ಟೀಕೆ ಅಣುಸುಧ ಅಂತ ಕರೀತಾರೆ. ಇನ್ನೊಂದಷ್ಟೇ ಪುರೋಧ ಅನುವ್ಯಾಖ್ಯಾನ ಇದ್ದಾಗ ಆಚಾರ ಅನುವ್ಯಾಖ್ಯಾನ ಹಾಗೂ ತತ್ವ ನಿರ್ಣಯ ಹಾಗೆ ತುಂಬ ವಿಷಯ ಬರುತ್ತೆ ಅದರೊಳಗೆ. ಏನೇನು ಪ್ರಶ್ನೆ ಕೇಳ್ತೀರೋ, ರೈಟ್ ಫ್ರಮ್ ಚಾರ್ವಾಕ ಮತದಿಂದ ಹಿಡಿದು, ಗೊತ್ತಾಯ್ತಾ, ಅದ್ವೈತ ಎಲ್ಲ ಮತರು ಯಾರ ಕಡೆ ಮಾಡ್ತಾ ಹೋಗ್ತಾರೆ ಆಚಾರ್ಯ. ಅದು ಇಂಥ ಪ್ರಕರಣ ಅದು. ನಾಳೆ ಸರಿಯಾಗಿ 7:30 ಪ್ರಾರಂಭ. ರಜೆ ಅಂತೇಳಿ ಶುರು ಮಾಡೋದು ಲೇಟ್ ಆಗೋದಿಲ್ಲ, ಶುರು ಮಾಡೋದು 7:30, ಬಿಡೋದು ಸ್ವಲ್ಪ ಲೇಟ್ ಆಗುತ್ತೆ. ತತ್ವ ನಿರ್ಣಯ ಓದಿಬಿಟ್ರೆ ಇದರಲ್ಲಿ ಹೇಳ್ತಾರೆ ಸ್ವದ್ವೈಜದೊಳಗೆ, ಏಕಾಕಿ ಕಿಲ ಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೀರನಾಮನ ಪೂಜ್ಯತೆ. ತತ್ವ ನಿರ್ಣಯ ಅರ್ಜುನ ಇದ್ದ ಹಾಗೆ, ಒಬ್ಬ ಉತ್ತರ ಗೋಗ್ರಹಣದ ಕಾಲಕ್ಕೆ ಒಬ್ಬ ಅರ್ಜುನ ಎಲ್ಲ ಕೌರವರನ್ನ ಹೇಗೆ ತುಳಿದು ಬಿಟ್ಟೋ ಹಾಗೆ ಒಂದು ತತ್ವ ನಿರ್ಣಯ ಓದಿಬಿಟ್ರೆ ಎಲ್ಲ ವಾದಿಗಳನ್ನು ಗೆದ್ದ ಹಾಕ್ಬಿಡ್ಬೋದು ಅಂತ ಹೇಳ್ತಾ. ಮತ್ತೆ ಎಲ್ಲ ವಾದಿಗಳನ್ನು, ಬರೀ ಅದ್ವೈತಿಗಳನ್ನಲ್ಲ. ಅದಕ್ಕೆ ಭಾರಿ ಇಂಪಾರ್ಟೆಂಟ್ ಗ್ರಂಥ ಅದು. ಸರಿಯಾಗಿ 7:30 ಪ್ರಾರಂಭ ಮಾಡಿ 9:30 ಕೂಡ ನಾಳೆ ತತ್ವ ನಿರ್ಣಯ, ನಾಡಿದ್ದು ತತ್ವೋದ್ಯೋತ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಅಂತ ಹೇಳ್ತೇನೆ. ಅನೇಕರು ಸ್ವರಮೂಲ ಪುಸ್ತಕಗಳು ಸಿಗ್ತಾವ ಅಂತ ಕೇಳಿದರು. ಸಂಸ್ಕೃತದಲ್ಲಿ ಸಿಗೋದಿಲ್ಲ, ಔಟ್ ಆಫ್ ಪ್ರಿಂಟ್ ಅದು. ತೆಲುಗಿನಲ್ಲಿ ಅದು ಔಟ್ ಆಫ್ ಪ್ರಿಂಟ್, ತೆಲುಗಿಂದು ಕನ್ನಡದಲ್ಲಿ ಮಾತ್ರ ಅದು ಔಟ್ ಆಫ್ ಪ್ರಿಂಟ್ ಆಗಿತ್ತು. ಇತ್ತೀಚೆಗೆ ಪ್ರಿಂಟ್ ಆಗಿರೋದ್ರಿಂದ ಸ್ವರಮೂಲ ಗ್ರಂಥಗಳು ಬೇಕಾದವ್ರು ತಗೊಳ್ಬಹುದು, ಅವು ಸಿಗುತ್ತೆ ಕನ್ನಡದಲ್ಲಿ ಮಾತ್ರ. ಕನ್ನಡ ಅನುವಾದ ಅಲ್ಲ, ಮತ್ತೆ ಕನ್ನಡ ಲಿಪಿ ಮಾತ್ರ. ಮನೆಯಲ್ಲಿ ಇಟ್ಕೊಂಡು ಮೂಲ ಪಾರಾಯಣ ಮಾಡಲಿಕ್ಕೆ ಮತ್ತು ನಿತ್ಯ ಪೂಜೆ ಮಾಡಲಿಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಬಾಕ್ಸಲ್ಲೇ ಸಿಗುತ್ತೆ. ಆದ್ದರಿಂದ ಬೇಕಾದವರು ಅದನ್ನು ಪ್ರಯೋಜನ ಪಡ್ಕೋಬಹುದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಸಂತು ಮೇ ಜನ್ಮ ಜನ್ಮ ವರದೇ ಪಾಪಾರಣ್ಯ ಪಾಪ.